सकल गुणरिषिः सर्वदोष उद्यपेतः गुरुणानन्दो अव्ययो यो गुरुरपि परमः चिन्तये सम्मः। पिता गुरुस्त्वं जगतामधीशो दुरत्ययः काल उपात्तदण्डः हिताय चेत् इच्छातनुभिः समीहसे मानं विधुन्वन् जगदीशमानिनां। पिता गुरुः त्वं जगताम् अधीशः दुरत्ययः कालः उपात्तदण्डः हिताय च इच्छातनुभिः समीहसे मानं विधुन्वन् जगदीशमानिनां। त्वं पिता त्वं गुरुः हरिरेव जगत्पितृमातृगतिः। पिता निने तन्दे, त्वं गुरुः निने गुरुः। ಜಗ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ವರತಲಹಗೆ। ಜಗತಾಮಧೀಶ ಎಲ್ಲ ಜಗತ್ತುಗಳಿಗೆ ಒಡೆಯ। ದುರತ್ಯಯ ಕಾಲೇ ಉಪಾತ್ತದಂಡ, ದುರತ್ಯಯ ಇನ್ನು ದಾಟಕ್ಕೆ ಯಾರಿಗೂ ಸಾಧ್ಯ ಇಲ್ಲ। ಕಾಲೇ ಉಪಾತ್ತದಂಡ, ನೀನು ಕಾಲ, ಕಾಲವಚ್ಚನಾದವನು, ಅಥವಾ ಕಾಲೇ ಯಾವ್ಯಾವ ಕಾಲದಲ್ಲಿ ಏನೇನು ಮಾಡಬೇಕಲ್ಲ, ಉಪಾತ್ತದಂಡ ಅಯೋಗ್ಯರ ಮೇಲೆ ದಂಡವನ್ನು ಹಿಡಿಯತಕ್ಕಂಥವ। ಕಾಲ ಉಪಾತ್ತನು ಮಾಡಬಹುದು, ಕಾಲೇ ಉಪಾತ್ತ ಅಂತನೂ ವಿಭಾಗ ಮಾಡಬಹುದು। ಹಿತಾಯ ಚ ಇಚ್ಛಾತನುಭಿ, ಇಚ್ಛಾತನುಭಿ ಸಂಭವಾಮಿ ಆತ್ಮಮಾಯೆಯ ಸ್ವೇಚ್ಛೆಯಿಂದ ಸ್ವೀಕಾರ ಮಾಡ್ತಕ್ಕಂಥ ರೂಪಗಳಿಂದ ಹಿತಾಯ ಜಗತ್ತಿನ ಹಿತಕ್ಕೋಸ್ಕರವಾಗಿಯೇ ಸಮೀಹಸೆ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಿ। ಪರಮಾತ್ಮ ಏನು ಕಾರ್ಯ ಮಾಡಿದರೂ ಕೂಡ ಅಯೋಗ್ಯರ ಮೇಲೆ ಉಪಾತ್ತ ದಂಡ, ಯೋಗ್ಯರಿಗೆ ಹಿತಾಯ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ। ಆಮೇಲೆ ಮಾನಿನಾಂ ಮಾನಂ ವಿಧುನ್ವನ್, ಜಗದೀಶ ಮಾನಿನಾಂ ಅನ್ನೋದಕ್ಕೆ ಎರಡು ರೀತಿ ಅರ್ಥ, ಹೇ ಜಗದೀಶ ಸಂಬೋಧನೆ, ಅಥವಾ ಹೇ ಜಗದೀಶ ಮಾನಿನಾಂ ನಾನೇ ಜಗತ್ತಿಗೆ ಈಶ ಅಂತಕ್ಕಂತಹ ದುರಹಂಕಾರ ಹೊಂದಿರತಕ್ಕಂತಹ ಸೊಕ್ಕನ್ನು ಹೊಂದಿರತಕ್ಕಂತಹ ಜನಗಳ ಮಾನಂ ಸೊಕ್ಕನ್ನು ವಿಧುನ್ವನ್ ನಾಶವನ್ನು ಮಾಡುತ್ತಾ ಈ ರೀತಿಯಾಗಿ ವರ್ತಿಸ್ತಾ ಇದ್ದಿ। ನೀನೇ ತಂದೆ, ನೀನೇ ಗುರು, ಜಗತ್ತಿಗಳಿಗೆ ಒಡೆಯ, ದುರತ್ತೆಯನಾದವನು, ಕಾಲಕಾಲದಲ್ಲಿ ದಂಡವನ್ನು ಹಿಡಿಯುವವನು, ಸ್ವೇಚ್ಛೆಯಿಂದ ರೂಪಗಳನ್ನು ಸ್ವೀಕಾರ ಮಾಡಿ ಜಗತ್ತಿನ ಹಿತಕ್ಕೋಸ್ಕರ ಚಟುವಟಿಕೆಯನ್ನು ಮಾಡುವವನು, ಮತ್ತು ನಾನೇ ಜಗದೀಶ, ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಅಂತ ಯಾರಿರ್ತಾರೆ, ಅಂಥ ಮಾನಿಗಳು, ದುರಹಂಕಾರಿಗಳು, ಅಂಥವರನ್ನು ವಿಧುನ್ವನ್, ಅವರ ಮಾನವನ್ನು, ದುರಹಂಕಾರವನ್ನು, ಸೊಕ್ಕನ್ನು ವಿಧುನ್ವನ್ ನಾಶ ಮಾಡತಕ್ಕಂಥವನು ವಿಧುನ್ವನ್ ಸಮೀಹಸೆ ಹಾಗನ್ವಯ ಏನ ಏನ ಹೌದು, ಅದಕ್ಕೆ ಪಶ್ಚಾತ್ತಾಪ ಅಂತ ಕರೆಯೋದು। ಪಶ್ಚಾತ್ತಾಪ ಪಟ್ಟು ಆಡ್ತಿರೋ ಮಾತುಗಳಿವೆಲ್ಲ ಕೂಡ ಜಗದೀಶ ಮಾನಿನಾಂ, ಹೇಗ ಜಗದೀಶ ಮಾನಿನಾಂ, ಎರಡು ರೀತಿಯಲ್ಲೂ ಕೂಡ ಅದಕ್ಕೆ ಅನ್ವಯ। ಇದು ಸ್ತೋತ್ರವನ್ನು ಮಾಡ್ತಾ ಇದ್ರೆ ಇಂದ್ರದೇವರು, ಇದರಿಂದ ಇಂದ್ರನೇ ವಿಷ್ಣುವನ್ನು ಸ್ತೋತ್ರ ಮಾಡ್ತಿರ್ಬೇಕಾದ್ರೆ ಇಂದ್ರನ ಸರ್ವೋತ್ತಮತ್ವ ಪ್ರಸಕ್ತಿ ಬರಲೇ ಇಲ್ಲ ಅಂತ ಅರ್ಥ। ಗುರುರಾತ್ತವತಾಂ ಶಾಸ್ತ್ರ ಶಾಸ್ತಾರ ಜಾತುರಾತ್ಮನಾಂ ಇಹ ಪ್ರಚ್ಛನ್ನ ಪಾಪಾನಾಂ ಶಾಸ್ತ್ರವೈವಸ್ವತೋ ಯಮಃ ವಿಷ್ಣುವಾದೇಶಾನುಸಾರೇಣ ಅವಾಂತರ ಅವಾಂತರ ಶಾಸಯಿತೃ ವಿಷಯಮಿತಿ ನಾ ವಿರುದ್ಧ ವಿರುಣಧಿ ಇತಿ ಜ್ಞಾತವ್ಯಂ। ಇಲ್ಲಿ ಒಂದು ಪ್ರಶ್ನೆ ಹಾಕ್ಕೊಂಡು ಉತ್ತರವನ್ನು ಕೊಡ್ತಾರೆ। ಏನು ಪ್ರಶ್ನೆ ಅಂದರೆ, ಕಾಲೇ ಉಪಾತ್ತ ದಂಡ ಅಥವಾ ಕಾಲರೂಪಿ ಉಪಾತ್ತ ದಂಡ ಎರಡೂ ಆಯಿತು, ನೀನು ದಂಡ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ। ಆ್ಯಕ್ಚುಲಿ ದಂಡ ಮಾಡ್ತಿರೋದು ಯಾರು? ಲೋಕದೃಷ್ಟಿಯಿಂದ ಗುರುಹು ಆತ್ಮವತಾಂ ಶಾಸ್ತ್ರ, ಯಾರು ಒಳ್ಳೆ ಜ್ಞಾನಿಗಳಾದರೂ ಅವ್ರು ಯಾರು ಶಾಸ್ತ್ರ ಮಾಡ್ತಕ್ಕಂಥವ್ರು? ಗುರುಗಳು, ಗುರುಗಳು ಶಾಸ್ತ್ರ ಮಾಡೋ ಕಾಲ ಅಲ್ಲ ಇದು, ಅವರೇ ತಿರುಗಿ ಬೀಳ್ತಕ್ಕಂಥ ಕಾಲ ಇದು। ಹೊತ್ತಾನೆ ಗುರುಹು ಆತ್ಮವತಾಂ ಶಾಸ್ತ್ರ, ಒಳ್ಳೆ ಜ್ಞಾನಿಗಳಾದವರಿಗೆ, ವಿದ್ಯಾವಂತ ವಿದ್ಯೆಯನ್ನು ಸಂಪಾದನೆ ಮಾಡಿಕೊಳ್ತಕ್ಕಂಥವರಿಗೆ ಗುರುಹು ಶಾಸ್ತ್ರ, ಅದಕ್ಕೆ ಯಾರು ಮಾತು ಕೇಳಿದವರು ಯಾರ ಕೈಲಿ ಹೇಳ್ತಕ್ಕೆ ಹೋಗ್ತಾರೆ? ಟೀಚರ್ಗಳು ಹೇಳ್ತೇವೆ ಅಂತ ಹೇಳ್ತಾರೆ ಸಾಮಾನ್ಯವಾಗಿ। ಶಾಸ್ತ್ರ ರಾಜ ದುರಾತ್ಮನ, ದುಷ್ಟರ ಶಾಸ್ತ್ರ ಮಾಡ್ತಕ್ಕಂಥವನು ಯಾರು? ರಾಜ। ಇಹ ಪ್ರಚ್ಛನ್ನ ಪಾಪಾನಾಂ ಶಾಸ್ತ್ರ ವೈವಸ್ವತೋ ಯಮಃ, ವೆರಿ ಇಂಪಾರ್ಟೆಂಟ್ ಇದು। ಯಾರು ಪಾಪ ಹೊರಗೆ ಗೊತ್ತೇ ಆಗಿಲ್ಲ, ಒಳಗೆ ಪಾಪ ಮಾಡ್ತಿರ್ತಾರೆ, ಲೋಕದ ಕಣ್ಣಿಗೆ ಕಂಡಿಲ್ಲ, ರಾಜ ಶಾಸನ ಮಾಡೋಗಿಲ್ಲ, ಆಗ ಹೋಗ್ತಾನೆ ಗೊತ್ತಾಗಿಲ್ಲ, ಗುರುಗಳು ಶಾಸನ ಮಾಡೋಗಿಲ್ಲ, ಬಟ್ ಯಾರು ಮಾಡ್ತಾರೆ ಅಂದರೆ ಅದು ಮುಚ್ಚೋಗೋದಿಲ್ಲ, ಅದು ಯಮದೇವರು ಶಾಸನ ಮಾಡ್ತಾರೆ, ವೆರಿ ಇಂಪಾರ್ಟೆಂಟ್ ಇದು। ಸೊ ಗುಟ್ಟಾದ ಪಾಪಗಳನ್ನು ಶಿಕ್ಷಿಸ್ತಕ್ಕಂಥವ್ರು ಯಾರು? ಯಮದೇವರು। ಈ ಶ್ಲೋಕ ಸರಿಯಾದ ಶ್ಲೋಕ, ನಿಮ್ಗೆ ಬೇಕಾದ ಶ್ಲೋಕನೇ। ಒಂದು ಸಮಸ್ಯೆ ಏನು ಬರುತ್ತೆ ಅಂದರೆ, ಯಮದೇವರು ಶಾಸನ ಮಾಡ್ತಾರೆ ಎದ್ದಿದೆ, ಇಂದ್ರದೇವರು ಏನಂತ ಹೇಳ್ತಾ ಇದ್ದಾರೆ? ಉಪಾತ್ತ ದಂಡನ ಏನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ವಿರೋಧ ಬಂತಲ್ಲ ಅಂತ ಹೇಳ್ತಾರೆ, ವಿರೋಧ ಇಲ್ಲ ಇತ್ಯಾದಿಕಂತೂ ವಿಶ್ವಾದೇಶ ಅನುಸಾರೇಣ ಅವಾಂತರ ಶಾಸಯಿತೃ ವಿಷಯ ಮಿತಿ. ಅವರೇನು ಶಾಸನ ಮಾಡಿದರೂ ಕೂಡ ದೇವರ ಅನುಗ್ರಹದಿಂದ ಆದೇಶದಿಂದ ಶಾಸನ ಮಾಡ್ತಾರಾದ್ರಿಂದ ಮುಖ್ಯ ಶಾಸಕ ಯಾರು? ವಿಷ್ಣುವೇ. ಕೇಶವ ಕೇಶವ ಶಾಸಕ ಬಂದೆ ಪಾಶಧರಾರ್ಚಿತ ಶೂರವರೇಶ. ಇದನ್ನ ಅರ್ಥ ಮಾಡಿಕೊಂಡ್ರೆ ಯಾರೇ ಏನೇ ಶಿಕ್ಷೆ ಕೊಟ್ಟರು ರಾಜರು ಶಿಕ್ಷೆ ಕೊಟ್ಟಾಗಲೂ ಕೂಡ ಒಳಗಿದ್ದು ಕೊಡೋದು ಯಾರು? ತಾನೇನೆ ಮಾಡೋದು. ಅದಕ್ಕೇನೆ ನರಾಣಂಚ ನರೇಂದ್ರೋಸ್ಮಿ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾರೆ, ರಾಜರೊಳಗಿರ್ತಕ್ಕಂಥವ್ರು ನನ್ನ ಸನ್ನಿಧಾನ ಅಂತ ಹೇಳಿದ್ದರಿಂದ ಗುರುಗಳಿದ್ದು ತಾನೇ ಕೊಡೋದಾದ್ರಿಂದ ಶಿಕ್ಷೆ ಕೊಡ್ತಕ್ಕಂಥ ಅಧಿಕಾರ ಯಾರ್ದು? ದೇವ್ರದೇ. ನ್ಯಾಯಾಧೀಶ ಶಿಕ್ಷೆ ಕೊಡ್ತಾನೆ, ಬಟ್ ಅಪಾಯಿಂಟ್ ಆಗಿರೋದು ಯಾರಿಂದ? ಆತ ಸರ್ಕಾರದಿಂದ. ಹೌದು ತಾನೆ, ನ್ಯಾಯ ಶಿಕ್ಷೆ ಅನೌನ್ಸ್ ಮಾಡಿದರೂ ಕೂಡ ಯಾವನೊಬ್ಬನು ಹ್ಯಾಂಗ್ ಮಾಡಿದರೂ ಕೂಡ ಎಲ್ಲ ಯಾರ ಕಂಟ್ರೋಲಲ್ಲಿದೆ? ಸರ್ಕಾರದವರು. ಅದೇ ರೀತಿಯಲ್ಲಿ ಯಾವೇ ದೇವತೆಗಳು ಏನೇ ಮಾಡಿದರೂ ಕೂಡ ಮೂಲ ಕಾರಣ ಜನ್ಮಾಧ್ಯಶಯತಃ ಯಾರು? ವಿಷ್ಣುವೇ ಆಗಿದ್ದಾನೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಇಂಥ ಪ್ರಸಂಗ ಯಾತಕ್ಕೆ ವಿಜಯಧ್ವಜಗಳು ಬರೆದರು ಅಂದರೆ ಎಷ್ಟೋ ಕಡೆ ಇಂಥ ವಿಷಯ ಬರಬಹುದು. ಸೃಷ್ಟಿ ಯಾರೋ ಮಾಡ್ತಾರೆ, ಯಾರೋ ಮಾಡ್ತಾರಲ್ಲ, ಅವರೊಳಗೆ ನಿಂತು ಯಾರು ಮಾಡ್ತಾನೆ? ಇವರೇ ಮಾಡ್ತಾನೆ. ಎಲ್ಲದಕ್ಕೆ ಹಾಕಿ ತಿಳ್ಕೊಂಡ್ಬಿಟ್ರೆ ಆಗೋಯ್ತು. ಏ ಮದ್ವಿಧಾ ಶುರ್ಜಗದೀಶ ಮಾನಿನಃ ತ್ವಾಂ ವೀಕ್ಷ ಕಾಲೇ ಅಭಯಮಾಶುತಂ ಮದಂ ಹಿತ್ವಾರ್ಯ ಮಾರ್ಗಂ ಪ್ರಭಜಂತೆ ಅಪಸ್ಮಯಃ ಇಹಾಖಲಾನಾಮಪಿ ತೇ ಅನುಶಾಸನಂ. ಇಂದ್ರದೇವರು ತಾವೇ ಹೇಳ್ಕೊತೇನೆ. ಏ ಮದ್ವಿಧಾ ಶುಃ ಜಗದೀಶ ಮಾನಿನಃ ತ್ವಾಂ ವೀಕ್ಷ ಕಾಲೇ ಅಭಯಂ ಆಶು ತಮ್ಮದಂ ಹಿತ್ವಾ ಆರ್ಯಮಾರ್ಗಂ ಆರ್ಯಮಾರ್ಗಂ ಪ್ರಭಜಂತಿ ಅಪಸ್ಮಯಾಹ ಇಹ ಖಲಾನಾಮಪಿ ತೇ ಅನುಶಾಸನಂ. ಏ ಮದ್ವಿಧಾಹ, ಯಾರು ನನ್ನಂಥವರಿದ್ದಾರಲ್ಲ, ಹೇ ಜಗದೀಶ ನನ್ನಂಥವರಿದ್ದಾರೆ, ಮಾನಿನಃ ಬಹಳ ಸೊಕ್ಕಿನವರು ಆಗಿರ್ತಾರಲ್ಲ ಅಂಥವರೆಲ್ಲ ಕೂಡ ಅಭಯಂ ತಂ ತ್ವಾಂ ಈಕ್ಷ, ಯಾವುದೇ ಭಯ ಇಲ್ದಿರತಕ್ಕಂಥ ನಿನ್ನನ್ನು ಕಂಡು ಗೊತ್ತಾಯ್ತಾ ವೀಕ್ಷ ಕಂಡು ತಮ್ಮ ಮದಂ ಹಿತ್ವ ತಮ್ಮ ದುರಹಂಕಾರವನ್ನು ಕಳ್ಕೊಂಡು ಆರ್ಯ ಮಾರ್ಗಂ ಪ್ರಭಜಂತಿ. ದೇವ್ರ ದರ್ಶನವಾಗ್ತಿರ್ಲಿಕ್ಕೆ ಏನಾಗ್ತಾಗ ಸೊಕ್ಕೆಲ್ಲ ಇಳಿದೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೇ ವರುಣದೇವರು ಪ್ರಾರ್ಥನೆ ಮಾಡಿದ್ದು ರಾಮದೇವರನ್ನು, ರಾಮ ನಾನಿನ ದಾರಿ ಕೊಡ್ತೇನೆ ಹೋಗಿಬಿಡ್ಬೋದು ನೀನು, ಆದರೆ ಜನಗಳಿಗೆ ಅದನ್ನು ಪಾಠ ಆಗೋದಿಲ್ಲ. ಅದಕ್ಕೇನು ಮಾಡಬೇಕು? ಪತ್ನಿ ಸೇತು ಮಿಹತೆ ಯಶಸ್ಸೋ ವಿತತ್ತೆ, ಇದು ಸೇತುವೆ ಕಟ್ಟೇ ಹೋಗಬೇಕು ನೀನು. ಅವಾಗ ಏನಾಗುತ್ತೆ ಜನಗಳಿಗೆ? ಗಾಯಂತಿ ದಿಗ್ವಿಜಯನೋ ಯಮುಪೇತ್ಯ ಭೂಪಾಹ, ಎಂಥ ರಾಜಮಹಾರಾಜರುಗಳು ದಿಕ್ಕುಗಳನ್ನು ಗೆಲ್ತಾ ಗೆಲ್ತಾ ಬಂದು ಈ ಸೇತುವೆ ನೋಡಿದ ತಕ್ಷಣ ಏನಾಗುತ್ತೆ ಅವರಿಗೆ? ಸೊಕ್ಕೆಲ್ಲ ಹೋಗಿಬಿಡುತ್ತೆ. ಈ ಕೆಲಸ ಮಾಡೋಕ್ಕೆ ನಮಗೆ ಆಗೋದಿಲ್ಲ. ಅದಕ್ಕೋಸ್ಕರ ಸೇತುವೆ ಯಾತಕ್ಕೆ ಮಾಡಬೇಕು ಅಂದರೆ ಜನಗಳ ದುರಹಂಕಾರವನ್ನು ಬಗ್ಗು ಬಡಿಯಲಿಕ್ಕೆ ಮಾಡಬೇಕು ನೀನು ಅಂತ ಪ್ರಾರ್ಥನೆ ಮಾಡಿರ್ತ. ಅದೇ ರೀತಿಯೇ ನಿನ್ನ ನೋಡಿದ ತಕ್ಷಣ ಏನಾಗುತ್ತೆ? ನಮ್ಮ ಸೊಕ್ಕೆಲ್ಲ ಹೋಗಿಬಿಡುತ್ತೆ. ಆದ್ದರಿಂದ ಉಡುಪಿಗೋ ತಿರುಪತಿಗೆ ಹೋಗೋದು ಉದ್ದೇಶ ಏನು? ದೇವ್ರ ದರ್ಶನ ಆಗ್ದಲ್ಲಿಗೆ ಏನಾಗಬೇಕು? ಸೊಕ್ಕು ಹೋಗಬೇಕು. ನೀನು ಸೊಕ್ಕು ಮಾಡ್ಕೊ, ನಾ ದೇವಸ್ಥಾನ ಮಾಡಿದೆ ಅಂದರೆ ಸೊಕ್ಕು ಶುರು ಮಾಡಿಬಿಡ್ತಾರೆ. ಮತ್ತೆ ಆ ಥರ ಸೊಕ್ಕು ಬರಬಾರ್ದು. ಸೊಕ್ಕು ಯಾವ ಕಾಲಕ್ಕೆ ಬಂದರೂ ಕೂಡ ಏನದು? ಅದು ರೋಗ. ಅದು ಏನು ಕೆಂಪ್ತಿದ್ದು ಶುರು ಮಾಡಿ, ಯಾಕೋ ಕೆಂಪ್ತಿರಲ್ಲ, ಯಾಕೋ ಸೀನ್ತಿರಲ್ಲ ಅಂತಾರೆ. ಗೊತ್ತಾನೆ ಇದೆಲ್ಲ ರೋಗ ಅಂತ ಯಾಕೆ ಗೊತ್ತಾಗ್ತದೋ? ಅಹಂಕಾರ ಪಡ್ತಕ್ಷಣ ಏನು ತಿಳ್ಕೊಬೇಕು? ರೋಗ ಶುರುವಾಗಿದೆ ಆಗಲಿ ಅಂತ ತಿಳ್ಕೊಬೋದು. ಗೊತ್ತಾಯ್ತಾ? ಅದನ್ನ ಅರ್ಥ ಮಾಡಿಕೊಂಡ್ರೆ ಒಳಗಿನ ರೋಗ ಭಯಂಕರ ರೋಗ, ಈ ಹಂದಿ ಜ್ವರ ಹಿಂದಿ ಜ್ವರಕ್ಕಿಂತ ಭಾರಿ ಡೇಂಜರಸ್ ರೋಗ. ಅಭಯಮಾಶು ತಮ್ಮ ಮದಂ ಹಿತ್ವಾ ಆರ್ಯ ಮಾರ್ಗಂ. ಅದು ನೋಡಿ, ಒಬ್ಬರು ಅಂಟುತ್ತಾ 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 ಅಂತ ಬಂದ್ಬಿಡ್ತದೆ, ಒಬ್ಬರಿಗೆ ಬರ್ತಾ ಇದೆ. ಅದೇ ರೀತಿಯೇ ಅಹಂಕಾರ ಏನು ಮಾಡುತ್ತೆ? ಇವು ನಾನೇ ಸಮ ಅಂತ ಅವನು, ನಾನೇನು ಕೆಮ್ಮಿತಿ ನೋವು ಶುರು ಮಾಡಿದೆ, ನಾನು ನಿಮ್ಮಪ್ಪ ಅಂತ ಅವನು ಶುರು ಮಾಡಿದೆ, ಕೊನೆಗೆ ಏನಾಯ್ತದೋ? ಅಹಂಕಾರ ಬೆಳೀತಾ ಬೆಳೀತಾ ಹೋಗ್ಬಿಡುತ್ತೆ. ಸಜ್ಜನರ ಮಧ್ಯೆ ಏನಾಗುತ್ತೆ? ಅಹಂಕಾರ ಪಡೋದಿಲ್ಲ ಅವ್ರು, ಮಾತಿತ್ತರೆ ಏನಂತಾರೆ? ನಾ ಅಂಕರ್ತ ಹರಿಕನ್, ಅಹಂಕಾರ ಹೋಗ್ಬಿಡುತ್ತ. ದುರ್ಜನರ ಮಧ್ಯೆ ಇದ್ರೆ ಸಾಂಕ್ರಾಮಿಕ ರೋಗ ಅಹಂಕಾರಾದಿಗಳು ಬಂದು ಮನುಷ್ಯ ಹಾಳಾಗಿಬಿಡ್ತಾನೆ. ಸಜ್ಜನರ ಮಧ್ಯೆ ಇದ್ರೆ ಏನಾಗುತ್ತೆ? ಟೀಕಾರ ಯಾರತ್ರ ಓಡ್ಬಿಡ್ತಾನೆ, ಗಾಬರಿ ಆಗಿಬಿಡುತ್ತೆ. ನಾವೇ ಅಹಂಕಾರ ಪಟ್ಟಿರ್ತಾನೆ, ಅವ್ರು ಹೇಳ್ತಾನೆ ಏನೋ ಗೊತ್ತಿಲ್ಲ ಅಂದ್ಬಿಡ್ತಾನೆ, ಎಷ್ಟು ಪಜಿತ ಆಗಿಬಿಡುತ್ತಾಗ. ಗೊತ್ತಾನೆ ಏನೋ ತಿಳ್ಕೊಂಡು ಭಾಳ ಗೊತ್ತಿದೆ ಅಂತ ಹೇಳ್ತೇವೆ, ಅವ್ರ ಮಾತು ಕೇಳಿದ ತಕ್ಷಣ ಏನಾಗುತ್ತಾಗ ಅದಕ್ಕೆ ರಾಯರ ಹೇಳ್ಬಿಡ್ತಾರೆ, ನನಗೆ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಹೋಗೋದಿಲ್ಲ, ಟೀಕಾರ ಯಾರೇ ಆ ಮಾತು ಹೇಳೋದು ನಾನೇ ಕೇಳಬೇಕು ಅಂತ ಹೇಳ್ತಾರೆ. ಮೂದೋಯ್ತು ಫೈನಲ್. ಈ ಮಾತೆಲ್ಲ ಯಾತಕ್ಕೆ ದೊಡ್ಡವ್ರ ಮಾತು, ಅವ್ರು ಬರಿಬೇಕು ಯಾತಕ್ಕೆ ಮನಸ್ಸಲ್ಲಿದ್ದರೆ ಸಾಕಾಗಿತ್ತು. ಯಾಕೆ ಬರಿಬೇಕಾಗಿತ್ತು ಅಂದರೆ ಗ್ರಂಥ ಓದೋರಿಗೆ ಏನು ಭಾವನೆ ಬರಬೇಕು? ಅಹಂಕಾರ ಹೋಗಿಬಿಡಬೇಕು. ಇದು ಗ್ರಂಥ ಅಧ್ಯಯನದ ಮುಖ್ಯ ವಿದ್ಯಾದದಾತಿ ವಿನಯಂ. ಅದು ಅಹಂಕಾರ ಕೊಟ್ಟರೆ ವಿದ್ಯೆ ಅಲ್ಲ ಅದು. ಗೊತ್ತಾಯ್ತಾ? ವಿನಯ ವಿದ್ಯೆ ವಿನಯ ಕೊಡೋದು ಮಾತ್ರ ವಿದ್ಯೆನೇ ಹೊರತು ಅಹಂಕಾರವನ್ನು ಕೊಟ್ಟರೆ ವಿದ್ಯೆ ಅಲ್ಲ, ದುರ್ವಿದ್ಯೆ ಅಂತ. ಏ ಮದ್ವಿಧಾ ಶು ಜಗದೀಶ ಮಾನಿನಃ ತ್ವಾಂ ವೀಕ್ಷ ಕಾಲೇ ಅಭಯಂ ಆಶು ತಮ್ಮದಂ. ನೀನು ಯಾರು? ಅಭಯಂ. ಇಂದ್ರದೇವರು ಏನು ಮಾಡಿದರು? ಕೃಷ್ಣನಿಗೆ ಭಯಪಡಿಸ್ಬೇಕು ಅಂತ ಶುರು ಮಾಡಿದರು. ಮಳೆ ಸುರಿಸಿದ್ದೆ ಸುರಿಸಿದ್ದೆ. ಅಭಯಂ, ಭಗವದ್ಭಕ್ತರಿಗೆ ಅಭಯ ಇರುತ್ತಂತೆ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ. ಅಭಯರೇ ಭಕ್ತರಿಗೆ ಅಭಯ ಇರಬೇಕಾದ್ರೆ ದೇವರಿಗೆ ಅಷ್ಟು ಇರಬೇಕು. ನಿನ್ನ ನೋಡದೆ ನಿನ್ನ ಯಾವಾಗ ನಿನ್ನ ಭಯ ಇಲ್ಲ ಅಂತ ಗೊತ್ತಾಯ್ತಲ್ಲ, ಆಗ ನನ್ನ ಭಯ ಶುರುವಾಯಿತು ಅಂತ ಹೇಳ್ತಾರೆ. ಮನುಷ್ಯನ ಟ್ರೆಂಡೇ ಹಾಗೆ. ಹೆದರ್ಸಕ್ಕೆ ಹೋಗ್ತಾರೆ. ಅವ್ನು ತಿರುಗಿ ಬಂದಿರ ತಕ್ಷಣ ಹೆದರ್ಕೊಂಡ್ಬಿಡ್ತಾರೆ ಹಾಗೆ. ಮತ್ತೆ ಹೆದರಿಸಿದಷ್ಟು ಹೆದರಿದಷ್ಟು ಹೆದರಿಸ್ತಾರೆ, ಹೆದರ ನಿಲ್ಲಿಸಿದ ತಕ್ಷಣ ಅವ್ರು ಹೆದರ್ತಾರೆ. ಆಮೇಲೆ ನೀನು ಅಭಯನನ್ನು ನೋಡಿದ ತಕ್ಷಣ ನನ್ನ ಭಯ ಹೊರಟೋಗ್ಬಿಡ್ತು. ಇದೆಲ್ಲ ಅರ್ಥ ಸೈಕಲಾಜಿಕಲಿ ಕೂಡ ಭಾಳ ಇಂಪಾರ್ಟೆಂಟ್. ಹಿತ್ವಾ ಆರ್ಯ ಮಾರ್ಗಂ, ನಾನು ಹಿಡಿದ ಅನಾರ್ಯ ಮಾರ್ಗ. ಕುತಸ್ತ್ವಾ ಕಶ್ಮಲಭಿಧಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟಮ ಸ್ವರ್ಗ್ಯಂ ಅಕೀರ್ತ್ಯಕರ ಅರ್ಜುನ. ಇಷ್ಟೊತ್ತೇನು ಹಿಡಿದಿದ್ದೆ ನಾನು, ಅನಾರ್ಯ ಜುಷ್ಟ ಮಾರ್ಗ ಹಿಡಿದಿದ್ದೆ. ಈಗೇನ್ ಮಾಡ್ತಿದ್ದೇನೆ, ಆರ್ಯ ಮಾರ್ಗ, ಒಳ್ಳೆ ಜ್ಞಾನಿಗಳ ಮಾರ್ಗ ಹಿಡಿತಾ ಇದ್ದೆ. ಇದು ಅರ್ಥ ಮಾಡ್ಕೊಂಡ್ರೆ ಆರ್ಯ ಮಾರ್ಗ ಶಬ್ದಕ್ಕೆ ಆರ್ಯ ಮಾರ್ಗ, ದ್ರಾವಿಡ ಮಾರ್ಗ ಹಾಗೆಲ್ಲ ಅರ್ಥ ಅಲ್ಲ. ಮತ್ತೆ ಆರ್ಯರು ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ಇಷ್ಟೊತ್ತು ಅಜ್ಞಾನಿಗಳಂತೆ ನಡ್ಕೊಂಡಿದ್ದೆ ನಾನು, ಈಗ ನಾನು ಜ್ಞಾನಿಗಳ ಮಾರ್ಗ ಹಿಡಿದಿದ್ದೇನೆ. ಬರೀತಾರೆ ಆರ್ಯ ಮಾರ್ಗಂ ಸೂರ್ಯ ಸತ್ತಮ ಸಿದ್ಧಾಂತ, ಒಳ್ಳೆ ಜ್ಞಾನಿಗಳು ಹಿಡಿತಕ್ಕಂಥ ಸಿದ್ಧಾಂತ ಹಿಡಿದಿದ್ದೇನೆ. ಪ್ರಭಜಂತಿ ಅಪಸ್ಮಯಾಹ, ಸೊ ಕೆಡಿಸ್ಕೊಂಡು ಹಾಗಾಗಿಬಿಡ್ತಾರೆ. ಇಹ ಕಲಾನಾಮಪಿತೆ ಅನುಶಾಸನಂ ತವ ಇಹ ಚೇಷ್ಟ, ನೀನು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯ ಕೂಡ ಶಿಕ್ಷಾ ಕಲಾನಾಮ ಅನುಶಾಸನ, ದುಷ್ಟರಿಗೆ ಏನಾಗಿರುತ್ತೋ ದಂಡವಾಗಿರುತ್ತೆ, ಎಚ್ಚರಿಕೆ ಕೊಡುತ್ತೆ ಅಂತ ಹೇಳ್ತಾರೆ. ಯೋಗ್ಯನಾಗಿದ್ದರೆ ಅಹಂಕಾರ ಬಂದಿದ್ರೆ ಹೋಗಿಬಿಡುತ್ತೆ, ಅಯೋಗ್ಯನಾಗಿದ್ದರೆ ಅವನೇ ಹೋಗಿಬಿಡ್ತಾನೆ, ಇಷ್ಟೇ ವ್ಯತ್ಯಾಸ. ಕಲಾನಾಮಪಿತೆ ಅನುಶಾಸನಂ ಸತ್ವಂ ಮಮ ಐಶ್ವರ್ಯ ಮದ ಪ್ಲುತಸ್ಯ ಕೃತಾಗಸ್ತೆ ಕೃತಾಗಸಸ್ತೆ ಅವಿದುಷ ಪ್ರಭಾವಂ ಕ್ಷಂತುಂ ಪ್ರಭೋ ಅಥಾರ್ಹಸಿ ಮೂಢಚೇತಸೋ ಮೈವಂ ಪುನರ್ಭೂನ್ ಮತಿರೀಶ ಮೇ ಅಸತಿ ಸಹ ತ್ವಂ ಮಮ ಐಶ್ವರ್ಯ ಮದಪ್ಲುತಸ್ಯ ಕೃತಾಗಸಃ ತೇ ಅವಿದುಷ ಪ್ರಭಾವಂ ಕ್ಷಂತುಂ ಪ್ರಭಃ ಪ್ರಕ್ರಂಥ ಬಿಡಿಸ್ಬೇಕಾದ ಕ್ಷಂತುಂ ಪ್ರಭೋ ಅಥ ಅರ್ಹಸಿ ಮೂಢಚೇತಸಃ ಮಾಯೇವಂ ಪುನರ್ಭೂತ್ ಮತಿ ಈಶ ಮೇ ಅಸತಿ ಸತ್ವಂ ಅಂತಹ ದೊಡ್ಡ ನಾರಾಯಣ ನೀನು ಐಶ್ವರ್ಯ ಮದಪ್ಲುತಸ್ಯ ಮಮ ಐಶ್ವರ್ಯ ಮದದಿಂದ ದಾರಿ ತಪ್ಪಿದ್ದ ನನ್ನ ಮತ್ತು ಕೃತಾಗಸಃ ನಿನಗೆ ಅಪಚಾರ ಮಾಡಿದಂಥ ನನ್ನ ಅವಿದುಷ ತಿಳುವಳಿಕೆ ಇಲ್ಲದಿರತಕ್ಕಂಥ ನನ್ನ ಎಷ್ಟು ಬೇಕೋ ತರ್ತಮ್ಮನ್ನ ಐಶ್ವರ್ಯ ಮದಪ್ಲುತಸ್ಯ ಕೃತಾಗಸಃ ಅವಿದುಷ ಗೊತ್ತಾಯ್ತಾ ಪ್ರಭಾವಂ ಕ್ಷಂತುಂ ಪ್ರಭೋ ಅಥಾರ್ಹಸಿ ನಾನು ಮಾಡಿದ ತಪ್ಪನ್ನು ದಯವಿಟ್ಟು ನೇನು ಮಾಡಬೇಕು ಪ್ರಭೋ ಸ್ವಾಮಿ ಕ್ಷಂತುಂ ಅಥ ಅರ್ಹಸಿ ನನ್ನನ್ನು ಕ್ಷಮಿಸಲಿಕ್ಕೆ ನೀನು ದಯವಿಟ್ಟು ಕ್ಷಮಿಸ್ತಕ್ಕದ್ದು ಯಾತಕ್ಕೆ ಅಂದರೆ ಮೂಢಚೇತಸ ಮತ್ತೊಂದು ವಿಶೇಷಣ ಮೂಢಚೇತಸ ತಿಳುವಳಿಕೆಯಿರದವನು ಏ ಅವಜಾನಂತಿ ಮಾ ಮೂಢಾಹ ಮಾನುಷೀಂ ತನು ಮಾಶ್ರಿತಂ ಯಾರನ್ನ ಕೃಷ್ಣನ ಯಾರು ಕೃಷ್ಣನನ್ನು ಮನುಷ್ಯ ಅಂತ ತಿಳಿತಾರೆ ಅವರೆಲ್ಲ ಯಾರು ಅವರು ಮೂಢರು ಅದು ತಾವು ಕರ್ಕೊತ ಆ ಮೂಢಚೇತಸ್ಥ ನಾನು ಮೈವಂ ಪುನರ್ಭೂತ್ಮತಿ ನಾನು ಕೇಳೋದಿಷ್ಟೇ ಈ ಮತಿ ಈದೃಶಿ ಮತಿ ಇಂಥ ಒಂದು ಬುದ್ಧಿ ಪುನಃ ಮೇ ಮಾಭೂತ್ ಮತ್ತೆ ನಾನು ಇಂಥ ಬುದ್ಧಿ ಬರಬಾರ್ದು ನನಗೆ ನಿನ್ನ ವಿರುದ್ಧವಾಗಿ ನಿಲ್ತಕ್ಕಂಥ ಬುದ್ಧಿ ನಿನಗೆ ಅಪಚಾರ ಮಾಡ್ತಕ್ಕಂಥ ಬುದ್ಧಿ ಮತ್ತೆ ಬರಬಾರ್ದು ಇದು ಪಶ್ಚಾತ್ತಾಪದ ಲಕ್ಷಣ ಪಶ್ಚಾತ್ತಾಪ ಅಂದರೆ ತಪ್ಪು ಮಾಡೋದು ಮತ್ತೆ ಮಾಡ್ತಾನೆ ಇರೋದು ಪಶ್ಚಾತ್ತಾಪ ಅಲ್ಲ ಅದು ಪಶ್ಚಾತ್ತಾಪ ಆ ಇನ್ನೊಮ್ಮೆ ಕೆಲಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನುಕಂಪ ದುಃಖಪಟ್ಟರೆ ಏನಾಗುತ್ತದೆ ಅದು ಪಶ್ಚಾತ್ತಾಪ ಪಶ್ಚಾತ್ತಾಪ ಪಟ್ಟ ಮೇಲೆ ಯಾವುದಕ್ಕೆ ಅರ್ಹತೆ ಬರುತ್ತೆ ಪ್ರಾಯಶ್ಚಿತ್ತ ಪಶ್ಚಾತ್ತಾಪ ಆಮೇಲೆ ಪ್ರಾಯಶ್ಚಿತ್ತ ಆಮೇಲೆ ಕ್ಷಮೆ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಕ್ಷಮೆ ಅಲ್ಲಿಗೆ ಪಾಪ ಹೋದಂತೆ ಲೆಕ್ಕ ಇವತ್ತು ಪಶ್ಚಾತ್ತಾಪನೇ ಪಡೆದೇನೆ ಪ್ರಾಯಶ್ಚಿತ್ತ ಮಾಡಿಕೊಡ್ತಿದ್ರೆ ಅರ್ಥನೇ ಇಲ್ಲ ಅದು ಯಾವಾಗಲೂ ಕೂಡ ಅದು ಪ್ರಾಯಶ್ಚಿತ್ತ ಮಾಡ್ಕೊಂಡು ಅದು ಯೋಚನೆ ಇರಬೇಕು ಇಲ್ಲವರು ಪ್ರಯೋಜನ ಬರೋದಿಲ್ಲ ಯಾವಾಗ ದೇವಾನಂತೂ ಅಸರಾವೇಶ ಕದಾಚಿತ್ ಅಷ್ಟೆ ಉತ್ತಮ ಆಗಬೇಕಾಗಿಲ್ಲ ವರಬಲ ಇದ್ರೆ ಸಾಕು ಅವರಿಗೆ ಇವತ್ತು ಉತ್ತಮರೇ ಆಗಿರ್ತಾರೆ ಅಲ್ಲ ಅದಮರೇ ಅವರೆಲ್ಲ ಕೂಡ ವರಬಲದಿಂದ ಹಾರಾಡ್ತಾರೆ ಅಷ್ಟೇ ಹೊರತು ಬೇರೆ ಇಲ್ಲ ಇವಾಗ ನೀವು ಅಯೋಗ್ಯ ಸಾಮಾನ್ಯ ವ್ಯಕ್ತಿ ಕೈ ರಿವಾಲ್ವರ್ ಹೊಡ್ಕೊಂಡಿದ್ದಾರೆ ಅವ ಭಯ ಬರೋದು ವ್ಯಕ್ತಿ ದೊಡ್ಡವನಲ್ಲ ಕೈದಿರೋ ಆಯುಧ ದೊಡ್ಡದು ಆ ಥರ ವರ ಇದ್ದಾಗ ಹಾಗೆ ಮಾಡ್ತಾರೆ ಹಾಂ ಯಾತಕ್ಕೆ ಬಂತು ಹಸರಾವೇಶ ಇದರಿಂದ ಬಂದಿದ್ದಲ್ಲ ಅದು ಮತ್ತು ಹೊಸ ಹಸರಾವೇಶ ಬಂದಾಗ ಈ ರೋಗ ಹೊರಟೋಯ್ತು ಬೇರೆ ರೋಗ ಬಂದರೆ ಹಾಗೋ ಹಾಗೆ ಅರ್ಥ ಆಯ್ತಾ ಅದು ಇನ್ನೊಂದು ರೀತಿ ಬಂದಿದೆ ಅದು ಮತ್ತೆ ಹೊರಟೋಗೋದು ಇದು ಅವಿಶ್ವಾಸ ಪ್ರತಿಯೊಂದು ಯೋಚನೆ ಮಾಡಿದರೆ ಇವೆಲ್ಲ ನಾವು ಹೆಚ್ಚಾಗಿ ಹೇಳ್ಕೋಬೇಕಾದದ್ದು ಒಂದು ಸರ್ತಿ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾರಲ್ಲ ದಿವಸಕ್ಕೆ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಆಹಾರ ನಿಶಮಯ ಅಂತ ತಿಳ್ಕೊಂಡಾಗ ನಾವು ಎಷ್ಟು ಪಶ್ಚಾತ್ತಾಪ ಪಡಬೇಕು ಹಾಗೆ ಸ್ತೋತ್ರ ಹೇಳಬೇಕಾದ ಭಾವನೆ ಬಂದರೆ ಸರಿ ಹೋಗೋದು ಇಂದ್ರದೇವರು ಹೇಳಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಹೇಳ್ಕೋಬೇಕಾದ ಶೋಕಗಳು ಇಲ್ಲ ಬರಿತಾ ಇದ್ದಿಲ್ಲ ಅವನ ಅವರವರೇ ಸಂಬಂಧಪಟ್ಟರೆ ಏನಾಗ್ತಿದ್ದಿಲ್ಲ ಅದು ಆ ಚಾಪ್ಟರ್ ಕ್ಲೋಸ್ ಮಾಡಿಬಿಡ್ತಿದ್ರು ಅಷ್ಟೇ ಯಾಕೆ ಬರೀತಾರೆ ಅದನ್ನು ನಮ್ಮ ಅನುಸಂಧಾನಕ್ಕೆ ಬರಲಿ ಅಂತ ಬರೀತಿರೋದು ಸತ್ವಂ ಮಮ ಐಶ್ವರ್ಯ ಮದ ಪ್ಲುತಸ್ಯ ಕೃತಾಗಸಸ್ತೆ ಅವಿದುಷ ಪ್ರಭಾವಂ ಕ್ಷಂತುಂ ಪ್ರಭೋ ಅಥಾರ್ಹಸಿ ಮೂಢಚೇತಸೋ ಮೈವಂ ಪುನರ್ಭೂತ್ ಮತಿರೀಶಮೇ ಅಸತಿ ಅಸತಿ ದುಷ್ಟಬುದ್ಧಿ ಮತ್ತೆಂದು ಹೀಗೆ ಬರಬಾರದು ಇಲ್ಲಿ ಆಚಾರ್ಯಕರು ಮಾತಾಡ್ತಾರೆ ಅಸತಾಂಚ ಸತಾಂಚ ಇವ ಹರಿರೇವ ಅನುಶಾಸಕ ಸತಾಂತು ಶ್ರೇಯಸೇ ಸೈವ ಹಿ ಅನುಶಾಸ್ತಿರ್ಭವಿಷ್ಯತಿ ಅಸತಾಂ ವಿಪರೀತಾಯ ಲಂಘಯಿತ್ವಾ ಅನುಶಾಸನಂ ಇತ್ಯಾಜ್ಞೇಯೇ ಆಚಾರ್ಯ ಏನು ಪ್ರಭೇಗಳು ಬಂದಿರುತ್ತೆ ಇನ್ನೂ ಸೂಕ್ಷ್ಮ ಪ್ರಭೆಯನ್ನು ಉಲ್ಲೇಖ ಮಾಡ್ತಾರೆ ಅಸತಾಂಚ ಸತಾಂಚೈವ ಹರಿರೇವ ಅನುಶಾಸಕ. ಸಜ್ಜನರಲ್ಲಿ ದುಷ್ಟರೇ ಇರಲಿ, ಶಾಸನ ಮಾಡೋದು ಯಾರೋ ದೇವರೇನೆ. ಆದರೆ ಸತಾಂತು ಶ್ರೇಯಸೇ ಸೈವ, ಸಜ್ಜನರಿಗೆ ದಂಡ ಮಾಡದೆ ಏನಾಗುತ್ತದೆ, ಒಳ್ಳೆಯದಕ್ಕೆ ಕಾರಣ ಆಗಿಬಿಡ. ಅದೇ ರೀತಿ ಅನುಶಾಸ್ತಿ ಭವಿಷ್ಯತಿ, ಅಸತಾಂ ವಿಪರೀತಾಯ, ಅವನೇನು ಮಾಡ್ತಾನೆ, ಇನ್ನೂ ಹೆಚ್ಚು ತಪ್ಪು ಮಾಡ್ತಾನೋ. ಅಯೋಗ್ಯರಿಗೆ ಶಾಸನ ಮಾಡ ತಿದ್ಕೊಂಬೋದಿಲ್ಲ, ಏನು ಮಾಡ್ತಾನೋ ಅವನು, ನೆಕ್ಸ್ಟ್ ಟೈಮ್ ಇನ್ನೂ ತಪ್ಪು ಮಾಡ್ತಾನೆ. ಯಾವುದೋ ತಪ್ಪು ಮಾಡಿದ ಹುಡುಗ, ಒಳ್ಳೆ ಹುಡುಗ, ಮೆಷ್ಟು ಬೈದುಬಿಟ್ರು, ಅವನೇನು ಮಾಡ್ತಾನೆ, ಎಷ್ಟು ತಪ್ಪು ಮಾಡಿದೆ ಅಂತ, ತಪ್ಪು ಮಾಡೋಕ್ಕಿಂತ ದುಃಖ ಜಾಸ್ತಿ ಆಗೋದೇನೋ, ಅವ್ರಿಗೆ ಎಷ್ಟು ಬೇಜಾರು ಮಾಡಿಬಿಟ್ಟು ಆ ಥರ ಯೋಚನೆ ಮಾಡ್ತಾನೆ. ಇನ್ನೂ ಮಾಡಬಾರ್ದು, ಇವನು ಹಾಗಲ್ಲ, ಒಂದು ಕೈ ನೋಡ್ಕೋತೀನಿ ಆಮೇಲೆ ಅಂತ ಹೇಳ್ತಾನೆ. ಇವನೇನು ಮಾಡ್ತಾನೆ, ಆ ವರದಿ ಸಿಗರಿ ಮಾಡ್ತೇನೆ. ಇದು ಅವರ ದೃಷ್ಟಿ. ಅದಕ್ಕೇ ಸಜ್ಜನರಿಗೆ ಮಾಡ್ತಕ್ಕಂಥ ದಂಡ ಅವ್ರ ಉದ್ಧಾರಕ್ಕೆ ಕಾರಣ ಆಗುತ್ತೆ, ಅಸಜ್ಜನರಿಗೆ ಮಾಡ್ತಕ್ಕಂಥ ದಂಡ ಅವ್ರ ದ್ವೇಷ ವೃದ್ಧಿಗೆ ಕಾರಣ ಆಗುತ್ತೆ. ಆದ್ದರಿಂದ ದೇವರು ದಂಡವನ್ನು ಮಾಡೋದು ಇಬ್ಬರಿಗೂ ದೇವರೇನೆ, ಫಲಿತಾಂಶ ಮಾತ್ರ ವೇರಿ ಆಗ್ತಾ ಹೋಗುತ್ತೆ. ಹೇಳಿಲ್ಲ, ಹೇಳಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಅದು ಅಸುರ ಯಾರೇ ಬಂದರೂ ಕೂಡ ವರ ಇರುತ್ತೆ ಅಂತ ಅಂಡರ್ಸ್ಟುಡ್. ಒಂದೆರಡು ಸತಿ ಹೇಳಿದ ಮೇಲೆ ಮತ್ತೆ ಹೇಳಬೇಕಾದ ಕಾರಣ ಇಲ್ಲ. ಯಾವುದಕ್ಕೆ ಲಿಂಗದೇಹದ ಕಾರ್ಯ ಪ್ರಶ್ನೆ ಬರೋದೇ ಇಲ್ಲ. ಅಲ್ಲ ಅಲ್ಲ ಅಲ್ಲ, ಅದು ಬರೋದು ಯಾವುದರಿಂದ, ಅದು ನಮಗೆಲ್ಲ ಬರೋದು ಅದರಿಂದ ಅಜ್ಞಾನ. ಬರೀ ಲಿಂಗದೇಹ ಜಡಪದಾರ್ಥ, ಜಡಪದಾರ್ಥಕ್ಕೇನು ಶಕ್ತಿ ಇಲ್ಲ. ನಚಕರ್ಮ ಭಿಮಾಮಲ ಕಾಲ ಗುಣ ಪ್ರಭೃತಿ ಈಶಂ ಅಚಿತ್ತನು ತದ್ಧೀಯತಃ, ಅದಕ್ಕೊಂದು ಇದು ಬೇಕು, ಅದಕ್ಕೆ ಅಜ್ಞಾನ ಕಾರಣ ಆಗಬೇಕು. ಅಜ್ಞಾನ ಮತ್ತೆ ಅಗೇನು ಅದೇನು, ಮತ್ತೆ ಜಡಪದಾರ್ಥನೇ. ಅವ್ರಿಗೆ ಯಾರು ಬೇಕು ಅಲ್ಲಿಗೆ, ಈಗ ಒಬ್ಬ ಅವಸರ ಬೇಕೇ ಬೇಕು, ಚೇತನ ಬೇಕು. ಒಳ್ಳೆ ಚೇತನ ಬಂದಾಗ ಸತ್ಕಾರ್ಯ ಆಗುತ್ತೆ, ಕೆಟ್ಟವ್ರು ಬಂದಾಗ ದುಷ್ಕಾರ್ಯ ಆಗುತ್ತೆ ಅಷ್ಟೇ. ಇದು ಯಾರು ಕೊಳಕು ನೋಡ್ತಾನೆ, ಯಾರು ಮಾಡಿದ್ದು ಅಂತ ಕೇಳಿದ ತಕ್ಷಣ ಅದೇ ಬಿತ್ತು ಅಂತ, ಯಾರು ಮಾಡಿದ್ದಿದ್ದನ. ಅದೇ ರೀತಿಯೇ ಕೊಳಕು ಮನಸ್ಸು ಬಂದರೆ ಯಾರೋ ಮಾಡಿರಬೇಕು ಅಂತ ಅರ್ಥ. ಅಯೋಗ್ಯನಾದರೆ ಅವಂದೇ ಸ್ವಭಾವ, ಯೋಗ್ಯರಿಗೆ ಬಂದರೆ ಹಸರ ಆವೇಶದಿಂದಾಗಿದ್ದು ಅಂತ ಅರ್ಥ. ಸತ್ವಂ ಮಮ ಐಶ್ವರ್ಯ ತವಾವತಾರೋಯಂ ಅಧೋಕ್ಷ ದೇಹ ಭುವೋಭರಾಣಾಂ ಉರುಹಾರ ಜನ್ಮನಾಂ ಚಮೂಪತೀನಾಂ ಅಭವಾಯ ದೇವ ಭವಾಯ ಯುಷ್ಮತ್ ಚರಣಾರುವರ್ತಿನಾಂ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಮತ್ತೆ ಏನಂತ, ತವ ಅವತಾರ ಅಯಂ ಅಧೋಕ್ಷಜ, ಹೇ ಅಧೋಕ್ಷಜ ಇಹ ತವ ಅವತಾರ, ಈ ಲೋಕದೊಡನೆ ಅವತಾರ ಏನಿದೆ, ಭುವ ಭರಾಣಾಂ ಉರುಭಾರ ಜನ್ಮನಾಂ. ಭುವ ಭರಾಣಾಂ, ಭೂಮಿಗೆ ಭಾರವಾದಂತಹ, ಉರುಭಾರ ಜನ್ಮನಾಂ, ಬಹಳ ಭಾರ ರೂಪದ ಹುಟ್ಟನ್ನು ಹೊಂದಿರತಕ್ಕಂತಹ, ಚಮೂಪತೀನಾಂ, ಅನೇಕ ಸೈನ್ಯವನ್ನು ಹೊಂದಿ ಕೊಬ್ಬಿರತಕ್ಕಂತಹ, ಅಭವಾಯ ನಾಶಕ್ಕೋಸ್ಕರ, ಅದನ್ನೇ ಸಂಭವಾಮಿ ಆತ್ಮಮಾಯಯ ವಿನಾಶಾಯ ಚ ದುಷ್ಕೃತಾಂ. ಚಮೂಪತೀನಾಂ ಅಭವಾಯ ತವ ಭವ ಅಭವಾಯ, ನಿನ್ನ ಹುಟ್ಟು ನಿನ್ನ ಅವತಾರ ಇಂಥವರನ್ನು ನಾಶ ಮಾಡೋಕ್ಕೋಸ್ಕರ. ದೇವ ದೇವ ಭವಾಯ ಯುಷ್ಮಚ್ಚರಣಾನುವರ್ತಿನಾಂ, ಯುಷ್ಮಚ್ಚರಣಾನುವರ್ತಿನಾಂ ಭವಾಯ, ನಿನ್ನ ಚರಣಗಳನ್ನು ಅನುಸರಿಸಿ ನಡೀತಕ್ಕಂಥವರಿಗೆ ಭವ ಅಂದರೆ ಕಲ್ಯಾಣ, ನಿನ್ನ ಭಕ್ತರ ಕಲ್ಯಾಣಕ್ಕೋಸ್ಕರ ಮತ್ತು ದ್ವೇಷಿಗಳ ಅಕಲ್ಯಾಣಕ್ಕೋಸ್ಕರ. ಅದನ್ನೇ ಮತ್ತೆ ಪುನಃ ಹೇಳಿದ್ದು, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ. ದೇವರು ಏನೇ ಮಾಡಲಿ ಎರಡು ಕೆಲಸ ಆಗಿರುತ್ತೆ. ತವಾವತಾರೋ ಯಮಧೋಕ್ಷ ದೇಹ ಭುವೋಭರಾಣಾಂ ಉರುಭಾರ ಜನ್ಮನಾಂ ಚಮೂಪತೀನಾಂ ಅಭವಾಯ ದೇವ ಭವಾಯ ಯುಷ್ಮಚ್ಚರಣಾನುವರ್ತಿನಾಂ. ಏನ ತವ ಅಧೋಕ್ಷಜ, ಅಧ ಅಕ್ಷಜ ಅಂದ್ರೇನು, ಇಲ್ಲಿಗನ್ವಯನ ಅಧೋಕ್ಷ, ಅದು ಅಧಕೃತಾನಿ ಅಕ್ಷಜಾನಿ ಏನ ಸಹ. ಅಕ್ಷಜ ಅಂದರೆ ಇಂದ್ರಿಯಜನ್ಯವಾದ ಜ್ಞಾನ, ಅದಕ್ಕೆ ಮೀರಿದವ ಅಬೌದಟ್ಟ ಅಂದರೆ ಇವೆಲ್ಲ ಕೆಳಗಾಗಿದೆ ಅವನು ಮೇಲಿದ್ದಾನೆ ಅಂತ. ಅದಕ್ಕೆ ದೇವರು ಯಾತ ಕಣ್ಣಿಗೆ ಕಾಣೋದಿಲ್ಲ ಅಂದರೆ ಮೇಲಿದ್ದಾನೆ, ಯಾಕೆ ಕಣ್ಣಿಗೆ ಕಾಣುತ್ತೆ, ಪ್ಲೇನ್ ಹೀಗೆ ನೋಡಿದೆ ಅಂತ ಕಾಣಿಸುತ್ತೆ ನಿಮಗೆ. ಪ್ಲೇನ್ ಹ್ಯಾಂಗೆ ನೋಡಬೇಕು, ಮೇಲೆತ್ತಿ ನೋಡಬೇಕು. ಇಂದ್ರಿಯಗಳ ಮೂಲಕ ದೇವರು ಕಾಣೋದಿಲ್ಲ, ಶಾಸ್ತ್ರ ಯೋನಿತ್ವಾತಂತೆ. ಹ್ಯಾಂಗೆ ನೋಡಬೇಕು ದೇವರನ್ನು, ಶಾಸ್ತ್ರಗಳ ಮೂಲಕನೇ ಕಾಣಬೇಕಾದ್ರಿಂದ ಅಧೋಕ್ಷದ ಶಬ್ದಕ್ಕೆ ಬಹಳ ಒಳ್ಳೆಯ ಅರ್ಥ. ಇಂದ್ರಿಯಗಳಿಗೆ ಅತೀತನಾದವ, ಇಂದ್ರಿಯಾತೀತನಾದ್ದರಿಂದ ಇಂದ್ರಿಯಾತೀತ ವ್ಯಕ್ತಿನ ಇಂದ್ರಿಯಗಳಿಂದ ಕಾಣೋದಿಲ್ಲ ಅಂತ ಹೇಳಿದರೆ ಸರಿಯಾದ್ದು ಅಂತ ಅರ್ಥ. ಕಾಣಲು ಪ್ರಯತ್ನ ಪಟ್ಟರೆ ದಡ್ಡ ಅಂತ ಕರೀತಾರೆ. ಈ ಬ್ಯಾಕ್ಟೀರಿಯಾ ನೋಡೋಕೆ ಎಷ್ಟು ಕಣ್ಣು ಬಾಡಿ ಆಗಲಿಸ್ಬಿಟ್ರೆ ಏನಾಗುತ್ತೆ, ಕಣ್ಣು ಕೆಟ್ಟೋಗುತ್ತೆ ಅಷ್ಟೇ ಹೊರತು ಕಾಣೋ ಚಾನ್ಸೇ ಇಲ್ಲ. ಯಾಕೆ, ಬರೀ ಕಣ್ಣಿಗೆ ಕಾಣೋದೇ ಇಲ್ಲ. ಅದೇ ರೀತಿ ದೇವರು ಬರೀ ಕಣ್ಣಿಗೆ ಕಾಣೋದೇ, ಯಾವ ಇಂದ್ರಿಯಕ್ಕೂ ಕಾಣೋದಿಲ್ಲ. ಆದ್ದರಿಂದ ಅಧೋಕ್ಷಜ ಅಂತ ತ್ರಿಗುಣಾತೀತ ಅಲ್ಲ, ತ್ರಿಗುಣಾತೀತ ಬೇರೆ ಅಧೋಕ್ಷಜ ಬೇರೆ. ತ್ರಿಗುಣಗಳು ಅಂದ್ರೇನು, ಸತ್ವಗುಣ ರಜೋಗುಣ ತಮೋಗುಣಗಳಿಂದ ಯಾವ ಕಾಲಕ್ಕೂ ಲೇಪ ಹೊಂದದವ. ಸೊ ಅಪ್ರಾಕೃತ ಅಂತ ಅರ್ಥ. ಅದು ಅಪ್ರಾಕೃತ, ಇಲ್ಲಿ ಅಜ್ಞೇಯ, ಎರಡು ಬೇರೆ ಬೇರೆ ಅರ್ಥ ಕೊಡ್ತಕ್ಕ ತವ. ಇದು ಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಚಾರ ಇದು, ಅದು ಸಂಪರ್ಕ ಸಂಬಂಧಪಟ್ಟ ವಿಚಾರ ಅದು. ಚಮೂಪತೀನ ನಮಸ್ತುಭ್ಯಂ ಭಗವತೆ ಪುರುಷಾಯ ಮಹಾತ್ಮನೇ ವಾಸುದೇವಾಯ ಕೃಷ್ಣಾಯ ಸಾತ್ವತಾಂ ಪತಯೇ ನಮಃ. ನಮಃ ತುಭ್ಯಂ ಭಗವತೆ, ನಮಸ್ತುಭ್ಯಂ ನಮಸ್ತುಭ್ಯಂ, ನಮಃ ತುಭ್ಯಂ ಬಿಡಿಸ್ಬೇಕಾದ ನಮಃ ತುಭ್ಯಂ, ನಿಮಗೆ ನಮಸ್ಕಾರ. ಭಗವತೆ ಪುರುಷಾಯ ಮಹಾತ್ಮನೇ ಹೆಬ್ಬಿಡಿಸ್ಬೇಕಾದ್ರೆ ಭಗವತೆ ತುಭ್ಯಂ ನಮಃ, ಪುರುಷಾಯ ನಮಃ, ಮಹಾತ್ಮನೇ ನಮಃ, ವಾಸುದೇವಾಯ ನಮಃ, ಕೃಷ್ಣಾಯ ನಮಃ, ಸಾತ್ವತಾಂ ಪತಯೇ ನಮಃ. ಸಾತ್ವತರು ಅಂದರೆ ಹೊರಗಿನ ಅರ್ಥ, ಯಾದವರಿಗೆ ಒಡೆಯ ಅಂತ ಅರ್ಥ. ಒಡೆಯನ ಅರ್ಥ ಸಕಲ ಯೋಗ್ಯರಿಗೂ ಒಡೆಯ ಅಂತ. ಸಾತ್ವರಿಗೆ, ಸುತ ಸಂಸಾರ ಮಿಶ್ರರಿಗೆ, ಅಧಮ ಜನರಿಗೆ ಅಪಾರ ದುಃಖಗಳಿಯುವ ಗುರು ಪವಮಾನ ಸಲಹೆಮ್ಮ. ಸಾತ್ವರಿಗೆ ಅಂದರೆ ಯೋಗ್ಯರಿಗೆ ಅಂತ ಅರ್ಥ, ಸಾತ್ವಿಕರಿಗೆ. ನಮಸ್ತುಭ್ಯಂ ಭಗವತೆ ಪುರುಷಾಯ ಮಹಾತ್ಮನೇ ವಾಸುದೇವಾಯ ಕೃಷ್ಣಾಯ ಸಾತ್ವತಾಂ ಪತಯೇ ನಮಃ. ಅದಕ್ಕೆಲ್ಲ ವಿಶೇಷ ಅರ್ಥಗಳನ್ನ ವಾಸುದೇವ ಅಂತ ಅದಕ್ಕೆ ಬರೀ ಎಲ್ಲ ಹೇಳ್ತಾ ಹೋಗ್ತಾರೆ. ವಾಸುದೇವ ಪ್ರತಿಯೊಂದು ಪದಗಳಿಗೂ ಕೂಡ ಆಚಾರ ಬೇರೆ ಬೇರೆ ಕಡೆ ಹೇಳೋ ಅರ್ಥಗಳನ್ನೆಲ್ಲ ವಿಜಯದೇವ ಸ್ವಾಮಿಗಳಿದ್ದ ಕೆಳಗೆ ಬರ ತಿಳಿಸ್ತಾರೆ. ಸ್ವಚ್ಛಂದೇನ ಆತ್ತ ದೇಹಾಯ ವಿಶುದ್ಧ ಜ್ಞಾನಮೂರ್ತಯೇ ಸರ್ವಸ್ಮೈ ಸರ್ವ ಬೀಜಾಯ ಸರ್ವಭೂತಾತ್ಮನೇ ನಮಃ. ಸ್ವಚ್ಛಂದೇನ ಆತ್ತ ದೇಹಾಯ ವಿಶುದ್ಧ ಜ್ಞಾನಮೂರ್ತಯೇ ಸರ್ವಸ್ಮೈ ಸರ್ವ ಬೀಜಾಯ ಸರ್ವಭೂತಾತ್ಮನೇ ನಮಃ. ಸ್ವಚ್ಛಂದೇನ ಆತ್ತ ದೇಹಾಯ, ಛಂದ ಅಂದರೆ ಇಚ್ಛೆ, ಸ್ವಚ್ಛಂದ ಪ್ರವೃತ್ತಿ. ಸ್ವೇಚ್ಛಾ ಪ್ರವೃತ್ತಿ ಅಂದರೆ ಒಂದೇ, ಸ್ವಚ್ಛಂದ ಪ್ರವೃತ್ತಿ ಅಂದರೆ ಒಂದೇ, ಛಂದಸ್ ಅಂದರೆ ಇಚ್ಛಾ. ಸ್ವಚ್ಛಂದೇನ ಆತ್ತ ದೇಹಾಯ, ಸ್ವೇಚ್ಛೆಯಿಂದ ರೂಪ ಸ್ವೀಕರಿಸಿರತಕ್ಕಂತಹ, ಅದೇ ಸಂಭವಾಮಿ ಆತ್ಮ ಕರೆಕ್ಟಾಗಿ ಕೊಡುತ್ತ. ಅಲ್ಲಿ ಮಾಯಾಸ ಬೇರೆ ಅರ್ಥ ಮಾಡ್ತಾರೆ, ತಪ್ಪಾಗುತ್ತೆ. ಇಚ್ಛಾ ಅಂತ ಅರ್ಥ ಇಲ್ಲೇ ಮಾಡಿರೋದ್ರಿಂದ ಗೊತ್ತಾಯ್ತಾ, ಆತ್ಮ ಮಾಯ ಶಬ್ದಕ್ಕೆ ನಾನು ಮಾಯ ಒಳಗಾಗಿ ಅವತಾರ ಮಾಡ್ತೇನೆ ಅಲ್ಲ, ಇಚ್ಛೆಯಿಂದ ಅವತಾರ ಮಾಡ್ತೇನೆ ಅಂತ ಅರ್ಥ. ಅದಕ್ಕೆ ಸ್ವಚ್ಛಂದೇನ ಆತ್ತ ದೇಹಾಯ, ದೇವರು ನಮಗೂ ವ್ಯತ್ಯಾಸ ಇದೆ. ನಾವೆಲ್ಲ ಇಷ್ಟಪಟ್ಟು ದೇಹ ತೊಗೊಂಡು ಬಂದವರಲ್ಲ, ಇಷ್ಟಪಟ್ಟು ಬಂದವರಲ್ಲ, ಇಷ್ಟಪಟ್ಟ ದೇಹ ತೊಗೊಂಡದ್ದು ಅಲ್ಲ. ಅನಿವಾರ್ಯ ಡ್ರೆಸ್ ಕೇಳಿದ್ ಕೊಡ್ತಾರೆ, ಯೂನಿಫಾರ್ಮ್ ಕೊಡಬೇಕಾದ್ರೆ ದೇಹದೊಳಗೆ ನಂಗೆ ಆಚರಿಸ್ಕೋ ಇಸ್ಕೊಳ್ಳಿ ಹೊಡಿತಾರೆ, ತರಿ ಕಾಟ್ಕೊಡಿ, ಟೆರ್ಲಿಂಗ್ ಕೊಡಿ ಕೊಡ್ತಾರೆ. ಆ ಡ್ರೆಸ್ ಬೇರೆ ಅಂತ ಕೊಡ್ತಾರೆ, ಕೊಟ್ಟರೆ ಸಾಕೋಬೇಕಷ್ಟೇ. ಅವ್ರು ದೇವ್ರು ಕೊಟ್ಟದೆ ಹಣ ತೊಗೋಬೇಕಷ್ಟೇ, ದೇವ್ರು ಮಾತ್ರ. ಸ್ವಚ್ಛಂದೇನ ಆತ್ತ ದೇಹ, ಯಾವ ರೂಪ ಬೇಕಾದ್ರೆ ತೊಗೊಡ್ತಾರೆ, ಅರ್ಥ ಮಾಡ್ಕೊಡು. ಸ್ವಾತಂತ್ರ್ಯ ಇದ್ದಲ್ಲಿ ಅದಕ್ಕಿರೋ ಗುಣ ಅದು ಏನ, ಪ್ರಾರ್ಥನೆ ಬೇರೆ, ಪ್ರಾರ್ಥನೆ ಬೇರೆ, ಸ್ವೀಕಾರ ಸಾಮರ್ಥ್ಯ ಬೇರೆ. ಕೇಳು ಸಾಮರ್ಥ್ಯ, ಪ್ರಾರ್ಥನೆ ಮಾಡ್ಬೋದು ಇದು ಒಳ್ಳೆ ದೇಹ ಕೊಡು ಅಂತೇಳಿ, ಅದು ತೊಳ್ಳೆ ದೇಹ ತೊಗೋ ಶಕ್ತಿ ನಮಗಿಲ್ಲ, ಅದು ಕೊಡಬೇಕಷ್ಟೇ. ಅರ್ಥ ಆಯ್ತಾ? ಸ್ವಚ್ಛಂದ ಆತ್ತ ದೇಹಾಯ ವಿಶುದ್ಧ ಜ್ಞಾನಮೂರ್ತಯೇ, ಜ್ಞಾನಮೂರ್ತಿ ಮೂರ್ತಿ, ಜ್ಞಾನಮೂರ್ತಿ ಶುದ್ಧ ಜ್ಞಾನಮೂರ್ತಿ ವಿಶುದ್ಧ ಜ್ಞಾನಮೂರ್ತಿ, ಅದನ್ನೇ ಆಚಾರ್ಯರು ನಾರಾಯಣಂ ನಿಖಿಲಪೂರ್ಣ ಗುಣೈಕ ದೇಹಂ, ಶುದ್ಧಾನಂದವರು ಸಂವಿದ್ವಿತ್ಯವಲಭಲೋದಾರ್ಯ ವಿರ್ಯಾದಿ ದೇಹಂ ವಿಶುದ್ಧ ಜ್ಞಾನಮೂರ್ತಯೇ. ಇದು ಮಾತು ವಿಶೇಷಣ, ಟೀಕಾರಾಯರ ಮಾತು ಎಕ್ಸ್ಪ್ಯಾನ್ಷನ್. ಅದು ಅಂದರೆ ಪರಮಾತ್ಮ ನಮ್ಮಂಥ ದೇಹ ಇಲ್ಲ, ಮೂರ್ತಿ ಅಂದರೆ ದೇಹ. ಎಂಥ ದೇಹ ಇದೆ? ಜ್ಞಾನಮೂರ್ತಿ, ಜ್ಞಾನ ದೇಹ ಇದೆ. ಎಂಥ ಜ್ಞಾನ? ಮತ್ತೆ ಶುದ್ಧ ಜ್ಞಾನ. ಎಷ್ಟು ಶುದ್ಧ ಅಂದರೆ ವಿಶುದ್ಧ ಜ್ಞಾನಮೂರ್ತಿ, ವಿಶುದ್ಧ ಜ್ಞಾನಮೂರ್ತಯೇ. ಸರ್ವಸ್ಮೈ ಸರ್ವ ಬೀಜಾಯ, ಸರ್ವಸ್ಮೈ ಎಲ್ಲ ನೀನೇ ಆಗಿದ್ದೀಯ, ವಿಷ್ಣು ಸಹಸ್ರನಾಮದ ಪದ ಅದು. ಸರ್ವ ಶರ್ವ ಶಿವಸ್ಥಾಣು ಸರ್ವಸ್ಮೈ ನಮಃ, ಸರ್ವಾಯ ನಮಃ ಅಂತ ಬೇಕಾದ್ರೆ ಹೇಳ್ಬೋದು ಅದನ್ನು, ಸರ್ವಸ್ಮೈ ನಮಃ ಅದನ್ನೇ ಹೇಳ್ತಾರೆ. ಆ ರೀತಿ ಉಪಾಸನೆ ಮಾಡೋದು ಎಲ್ಲರಿಗೂ ಸಾಧ್ಯ, ಭಾಳ ಕಷ್ಟ ಅಂತೆ. ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಸರ್ವಂ ಅಂದ್ರೆ ಏನು? ಸರ್ವ ಕಾರಣ, ಸರ್ವತ್ರ ಇರುವವನು, ಸರ್ವ ಸ್ವಾಮಿ, ಸರ್ವ ದೇಶದಲ್ಲಿರುವವನು, ಸರ್ವ ಕಾರಣಿಯಾಮಕ. ಆಗ ಸರ್ವ ಸರ್ವ ಅಂತ ಅರ್ಥ ಮಾಡ್ಕೊತಾ ಹೋದಷ್ಟು ಕೂಡ ಉಪಾಸನೆ ಬ್ರಾಡ್ ಆಗ್ತಾ ಹೋಗುತ್ತೆ. ಆ ಉಪಾಸನೆ ಮಾಡ್ಬೇಕಾದ್ರೆ ಏನಿರಬೇಕು? ಅವರಿಗೆ ಹೆಚ್ಚ ಸಾಮರ್ಥ್ಯ ಇರಬೇಕು. ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ ಸರ್ವಸ್ವೇ. ಸಾಮಾನ್ಯವಾಗಿ ಯಾರೋ ತುಪ್ಪ ಕೇಳಿದ್ರು ಕೊಟ್ಟುಬಿಟ್ಟು, ತುಪ್ಪ ತೊಗೊಂಡೋಗೋ ದೊಡ್ಡದಲ್ಲ, ತುಪ್ಪ ಎಲ್ಲ ಹಾಲು ಕೊಡ್ತೀನಿ ಅಂತ ಕೊಟ್ಬಿಟ್ಟ. ಏನು ಮಾಡಿದೆ ಅವನು? ಹಾಲು ತೊಗೊಂಡು ಒಂದು ಕಾಯಿಸಿ ಹಪ್ಪಾಕಿ ಮೊಸರು ಮಾಡಿ ಕೆನೆ ತೆಗೆದು ಬೆಣ್ಣೆ ತೆಗೆದು ಆಮೇಲೆ ತುಪ್ಪ ಮಾಡೋದು. ಇದು ಎಲ್ರಿಗೂ ಬರುತ್ತಾ? ಇದು ಯಾರಿಗೆ ಬೇಕದು? ಪ್ರೋಸೆಸ್ ಇರ್ಬೋದು. ನಾನು ತುಪ್ಪ ಕೇಳಿದ್ರೆ ಹಾಲು ಕೊಟ್ಬಿಟ್ಟ, ದಡ್ಡ ಅಂತ ಬೈಕೊಂಡು ಹೋಗ್ಬಿಡ್ತಾ. ಬಟ್ ಜ್ಞಾನಿಗೆ ಏನಾಗುತ್ತೆ? ಒಳ್ಳೆ ಯೋಚನೆ ಮಾಡಿದೆ, ತುಪ್ಪ ಎಷ್ಟು ಕೊಡ್ತಿದ್ದ, ಇಷ್ಟು ಹಾಲು ಕೊಟ್ಟಿದ್ದರಿಂದ ತಿಂಗಳಗಟ್ಟಲೆ ತುಪ್ಪ ಮಾಡ್ಕೋಬೋದು ಇದರೊಳಗೆ. ಅರ್ಥ ಆಯ್ತಾ? ಈಗ ನೋಡೋದಕ್ಕೆ ಅದೇನಿಸ್ತು, ಏನೋ ಕೊಟ್ಟರೆ ಏನೋ ಕೆಡ್ದಾಗಾಯ್ತು. ಅದು ಉಪಾಸನೆ ಅಂದರೆ ಹಾಕಿ. ಮತ್ತು ತುಪ್ಪನೂ ತುಪ್ಪ ಅಂತ ತಿಳ್ಕೊಳ್ಳೋದಕ್ಕೆ ಸುಲಭ, ಆದ್ರೆ ಹಾಲನ್ನು ತುಪ್ಪ ಮಾಡ್ಕೊಳ್ಳೋ ಕಾನ್ಸೆಪ್ಟ್ ಭಾರಿ ದೊಡ್ಡದು. ಅದಕ್ಕೆ ಉಪಾಸನೆ ಅಂತ ಕರೀತಾರೆ. ಯಾವ ರೀತಿ ಉಪಾಸನೆ ಮಾಡ್ಬೇಕಾದ್ರೆ ಭಾರಿ ಸುಲಭ ಅಲ್ಲ, ತುಂಬ ಕಷ್ಟ. ಅದಕ್ಕೇನು ಬೇಕು? ಅನುಭವ ಬೇಕು, ಜ್ಞಾನ ಬೇಕು, ಅವಾಗಾಗುತ್ತೆ. ಇವಾಗ ಎಲ್ಲ ಸೇರಿರ್ಬೇಕು, ಇಲ್ಲವರೆ ಸಾಧ್ಯನೇ ಇಲ್ಲ. ಸರ್ವಸ್ಮೈ ಸರ್ವ ಬೀಜಾಯ, ಎಲ್ಲ ಬೀಜ ಅಂದರೆ ಕಾರಣ. ಯಾವುದಕ್ಕಿದ್ದು ಬೀಜ ಅಂತ ಕೇಳಿದರೆ ಕಾರಣ ಯಾವುದು? ಸರ್ವ ಬೀಜ, ಎಲ್ಲದಕ್ಕೂ ಪರಮಾತ್ಮ ಮೂಲ ಕಾರಣ. ನಾರಾಯಣಾಮಲ ಕಾರಣ ಒಂದೇ, ಕಾರಣ ಕಾರಣ ಪೂರ್ಣ ವರೆಣ್ಯ. ಸಕಾರಣಂ ಕಾರಣತಸ್ತಥೋಪಿ ತಸ್ಯಾಪಿ ಹೇತು ಪರಹೇತು ಹೇತು, ಬ್ರಹ್ಮಪಾರ ಸ್ತೋತ್ರದ ಮಾತು. ಎಲ್ಲ ಕಾರಣಕ್ಕೂ ಮುಖ್ಯ ಕಾರಣ ಯಾರು? ದೇವರೇನೆ. ಅದಕ್ಕೆ ಸರ್ವ ಬೀಜಾಯ, ಸರ್ವಭೂತಾತ್ಮನೇ ನಮಃ. ಭೂತ ಅಂದರೆ ಪ್ರಾಣಿ, ಸರ್ವಭೂತ ಅಂದರೆ ಸಕಲ ಪ್ರಾಣಿಗಳು, ಆತ್ಮ ಅಂದರೆ ಸ್ವಾಮಿ. ಎಲ್ಲ ಪ್ರಾಣಿಗಳಿಗೂ ಸ್ವಾಮಿಯಾದವನೇ ನಮಸ್ಕಾರ. ಸರ್ವಭೂತಾತ್ಮನೇ ನಮಃ. ಮಯೇದಂ ಭಗವನ್ ಗೋಷ್ಠ ನಾಶಾಯ ಸಾರವಾಯುಹಿ ಚೇಷ್ಟಿತಂ ವಿಹತೆ ಯಜ್ಞೇ ಮಾನಿನ ತೀವ್ರ ಮನ್ಯುನಾ. ಈ ತಪ್ಪು ತಾವೇ ಮಾಡಿದಂತ ಒಪ್ಪುಗೋತಿದ್ದಾರೆ ಈಗ. ಮಯಾ ಇದಂ ಭಗವನ್ ಗೋಷ್ಠ ನಾಶಾಯ ಆಸಾರವಾಯುಹಿ ಚೇಷ್ಟಿತಂ ವಿಹತೆ ಯಜ್ಞೇ ಮಾನಿನ ತೀವ್ರ ಮನ್ಯುನಾ. ನಾನೇನು ಮಾಡಿದೆ, ಮಯ ನನ್ನಿಂದ ಯಜ್ಞೆ ವಿಹತೆ ನನ್ನನ್ನು ಕುರಿತು ಮಾಡ್ತಕ್ಕಂಥ ಯಜ್ಞವನ್ನು ನಿಲ್ಲಿಸಿದ್ದರಿಂದ ತೀವ್ರ ಮನ್ಯುನ ಭಾರಿ ಕೋಪ ಬಂತು ನನಗೆ. ಮಾನಿನ ದುರಹಂಕಾರಿ ಆದ ನಾನು ತೀವ್ರವಾದ ಕೋಪಕ್ಕೆ ಒಳಗಾಗಿಬಿಟ್ಟು ಇದನ್ನು ನಡೆಸಿದೆ, ಈ ಕಾರ್ಯ ಮಾಡಿಬಿಟ್ಟೆ. ಏನು ಮಾಡಿ, ಗೋಷ್ಠ ನಾಶಾಯ ಇಡೀ ಗೋಷ್ಠವನ್ನೇ ನಾಶ ಮಾಡಬೇಕು ಅಂಥೇಳಿ ಆಸಾರವಾಯುಹಿ ಇಂಥ ಭಯಂಕರವಾದ ಒಂದು ಮಳೆ ಮತ್ತು ಭಯಂಕರವಾದ ಗಾಳಿ ಸೃಷ್ಟಿ ಮಾಡಿಬಿಟ್ಟು ನಾಶಕ್ಕೆ ಪ್ರಯತ್ನ ಪಟ್ಟೆ. ನಾನು ಮಾಡಿದ ತಪ್ಪು ಕ್ಷಮಿಸು ಅಂತ ಕೇಳ್ತಾ. ತ್ವಯೇಷಾನುಗೃಹೀತೋಸ್ಮಿ ಸ್ವಸ್ಥಸ್ತಂಭೋ ವೃಥೋದ್ಯಮ ಈಶ್ವರಂ ಗುರುಮಾತ್ಮಾನಂ ತ್ವಾಮಹಂ ಶರಣಂ ಗತಃ. ತ್ವಯಾ ಈಶಾ ಅನುಗೃಹೀತಃ ಅಸ್ಮಿ. ಹೇ ಈಶಾ, ತ್ವಯಾ ಅನುಗೃಹೀತಃ ಅಸ್ಮಿ. ಎಲ್ಲ ಈಶೇನೆ, ನಾನು ಅನುಗೃಹೀತನಾದೆ. ನಾನು ಯಾತಕ್ಕೆ ಗೊತ್ತಾ, ಅದೇನು ಇಷ್ಟೆಲ್ಲ ಬಾನಬಂಧ ಮಾಡಿದ್ದ ಅನುಗ್ರಹ ಅಂದರೆ ಏನದು? ಸ್ವಸ್ಥಸ್ತಂಭ, ನಾನು ಅಹಂಕಾರ ತೆಗೆದೇ ಅನುಗ್ರಹ. ಡಾಕ್ಟ್ರ್ ಏನು ಮಾಡಿರ್ತಾನೆ, ಕಾಲೇ ತೆಗೆದಾಕ್ಬಿಟ್ಟಿದ್ದ ನಡಿ ಅಂತೇಳಿ, ಥ್ಯಾಂಕ್ಸ್ ಹೇಳ್ಬಿಡ್ತಾನೆ ಅವ್ರು ಬರ್ತಾ ಇವನು. ಯಾಕೆ ಕಾಲಿದ್ರೆ ಏನಾಗ್ತಿತ್ತು, ಅದು ಕೊಳೆತ ಕಾಲು, ಅದಕ್ಕೆ ಕಾಲು ಕಳ್ಕೊಂಡು ತೆಗೆದವನೇ ಥ್ಯಾಂಕ್ಸ್ ಹೇಳ್ತಾನಲ್ಲ. ಹಾಗೆ ನಾನು ಗರ್ಭ ಕಳೆದಿದ್ದೀಯಲ್ಲ ನಿನಗೆ, ಅದಕ್ಕೆ ಏನು ಹೇಳಬೇಕು ನಿನಗೆ, ಅನುಗ್ರಹ ಮಾಡಿದ್ದೆ ಅಂತ ಹೇಳ್ತೇನೆ. ಇದನ್ನು ತಿಳ್ಕೊಂಡ್ರೆ ಆದದ್ದೆಲ್ಲ ಒಡೆತಿ ಆಯಿತು. ಯಾವ ಕಾಲದಲ್ಲೂ ದೇವ್ರನ್ನ ಏನು ಮಾಡಬಾರದು, ನಿಂದಿಸಬಾರ್ದು. ಸ್ವಲ್ಪ ನಿಂದಿಸಿದ್ರು ಕೂಡ ಆ ಪಾಪ ದೊಡ್ಡದಾಗಿಬಿಡುತ್ತೆ. ಇದಕ್ಕಿಂತ ಅದು ದೊಡ್ಡ ದ್ರೋಹ ಆಗುತ್ತೆ. ಯಾವ ಕಾಲಕ್ಕೂ ದೊಡ್ಡವರನ್ನು ದೇವರನ್ನು ನಿಂದಿಸಬಾರ್ದು. ಆ ದೇವರನ್ನು ಯಾವ ಕಾಲಕ್ಕೆ ನಿಂದಿಸಬಾರ್ದು, ಯಾತಕ್ಕೆ ದೋಷದ ಹೆಸರೇ ಇಲ್ಲ. ಆದರೆ ದೊಡ್ಡವರಲ್ಲಿ ತಪ್ಪಿದ್ರೂ ನಿಂದಿಸಬಾರ್ದು, ದೇವರಲ್ಲಿ ತಪ್ಪೇ ಇಲ್ಲ ನಿಲ್ಲಿಸಬಾರ್ದು. ಡಿಫ್ರೆನ್ಸ್ ಗೊತ್ತಾಯ್ತಾ? ಇವತ್ತು ಕ್ಲರ್ಕ್ ಇರ್ತಾನೆ, ಆಫೀಸರ್ ಬೈತಿರ್ತಾನೆ, ಆ್ಯಕ್ಚುಲಿ ಸಂಸ್ಥೆನೇ ಬೈತಿದ್ದಾನೆ, ತಪ್ಪು ಐತಿದ್ದಾನೆ. ಸರ್ ತಪ್ಪು ಅಂದ್ಬಿಟ್ಟು ಇನ್ನೊಂದು ಕೇಸ್ ಆಗ್ತಾನೆ, ಮತ್ತೆ ಎದುರು ಮಾತಾಡ್ದ ಅಂತಲೇ ದೊಡ್ಡ ತಪ್ಪಾಗಿಬಿಡುತ್ತೆ. ಅದಕ್ಕೇನು ಮಾಡಬೇಕು, ಅವರು ಸುಮ್ಮನೆ ಮುಂದೆ ಗೊತ್ತಾಗುತ್ತೆ, ಇವರಿಗೆ ಗೊತ್ತಾಗುತ್ತೆ, ಏನು ಮಾಡೋಕ್ಕಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ದೇವರಲ್ಲಿ ಮಾತ್ರ ತಪ್ಪೇ ಇಲ್ಲ ಅಂದ್ರೆ ನಿಲ್ಲಿಸೋದು ಸರಿಯಾ? ಅದು ಲಾಜಿಕ್ ಗೊತ್ತಾಯ್ತಾ? ನಮಗಿಂತ ದೊಡ್ಡವರು ನಿಜವಾಗಲೂ ತಪ್ಪು ಮಾಡಿದರೂ ಕೂಡ ಏನು ಮಾಡಬಾರ್ದು, ನಿಂದಿಸೋ ಶಕ್ತಿ ನಮಗಿಲ್ಲ. ಅರ್ಥ ಆಯ್ತಾ? ಅದು ಅವ್ರ ಹಕ್ಕು, ಅವ್ರ ಮೇಲೆ ಅವರಿಗೆ, ನಮಗಿಲ್ಲ. ಅದೆಲ್ಲ ಕೂಡ ಆಫೀಸರ್ ತಪ್ಪು ಮಾಡಿದರೆ ಯಾರು ಶಿಕ್ಷೆ ಕೊಡಬೇಕು? ಮೇಲಿನ ಆಫೀಸರ್ ಅಷ್ಟೇ, ಹೊರತು ಇವನಿಗೆ ಕೊಡೋ ಶಕ್ತಿ ಇಲ್ಲ. ಅದೇ ರೀತಿಯೇ ಅದು ದೇವರಿಗೆ ಮಾತ್ರ ತಪ್ಪೇ ಇಲ್ಲ ದೇವರಲ್ಲಿ ಅಂತ ನಿಂದಿಸಿ ಎಷ್ಟು ತಪ್ಪಾಗತ್ತಾಗ? ತಪ್ಪಿದ್ರೂ ನಿಂದಿಸಬಾರ್ದು ಅಂಬೋದು ಮೊದಲನೇ ಮಾತು. ತಪ್ಪೇ ಇಲ್ಲ ಅಂದಮೇಲೆ ನಿಂದಿಸೋದು ಭಾರಿ ತಪ್ಪು. ಆದ್ದರಿಂದ ಹೇಳ್ತಾರೆ, ನಾನು ತಪ್ಪು ಮಾಡಿಕೊಂಡೆ, ನೀ ಅನುಗ್ರಹ ಮಾಡಿದ್ದೆ ಹೊರತು ಬೇರೆ ತಿಳ್ಕೊಳ್ಳೋಕೆ ಹೋಗಬಾರ್ದು. ಅದನ್ನೇ ಆಚಾರ ಹೇಳ್ತಾರೆ, ಶುಭಾಂಧ್ಯಾಯಂತೆಯೇ ಕಾಮಾನ್ ಗುರುದೇವ ಪ್ರಸಾದ ಜಾನ್ ಇತರಾನ್ ಆತ್ಮ ಪಾಪೋತ್ಥಾನ್ ತೇಷಾಂ ವಿದ್ಯಾ ಪರೀಕ್ಷೆ. ನೀನು ಅರ್ಥ ಮಾಡಿಕೊಂಡ್ರೆ ಎಷ್ಟು ಸುಲಭ ನಮಗೆ ಅನುಸಂಧಾನ ಕ್ರಮ ಗೊತ್ತಾಗುತ್ತೆ. ಅಂಥವನೇ ಆಗಿರ್ತಾನಲ್ಲ, ಅವನು ಸುಖವಾಗಿ ಕ್ಲಾಸ್ ಆಫೀಸಲ್ಲಿ ಇದ್ದು ಬಿಡ್ತಾನೆ. ಅದೇ ತಲೆಯಾಟ ಮಾಡೋಕ್ಕೆ ಹೋಗದೇ ಇರ್ತಾನೆ, ಅವನೇನು ಮಾಡ್ತಾನೆ ಅವನನ್ನು, ಆಮೇಲೆ ಆಫೀಸರಿಗೆ ಗೊತ್ತಾಗುತ್ತೆ ಅಂದೋ ಅಂತ ಮಾಡಿ ತಪ್ಪು ಅಂತ ಕರೀತಾರೆ. ಅವನು ಹೇಳ್ತಾರೆ ಗುಟ್ ಅವ ಸಾರಿ ಅಂತ ತಾನೇ ಹೇಳ್ಬಿಡ್ತಾನೆ. ಎಷ್ಟೋ ಸಲ ಹೇಳ್ಬಿಟ್ಟು ತಪ್ಪು ತಿಳ್ಕೊಬೇಡ, ಅವಾಗ ಇವನೇನಾದ್ರು ಖುಷಿ ಆಗುತ್ತಾ? ಆ ಎರಡು ಅನುಗ್ರಹ ತಾನು ಹೇಳಲಿಲ್ಲ ಅದರಿಂದಾಗಿನೇ ಅವ್ರು ಅಪ್ರಿಷಿಯೇಟ್ ಬೇರೆ ಮಾಡ್ತಾರೆ. ಅವತ್ತೇ ಹೇಳ್ಬೋದಾಗಿತ್ತು ನೀನು, ಇವನೇ ಅಂದ್ಬಿಡ್ತಾನೆ ಅಲ್ಲ ಅಷ್ಟು ಬೈದೆ ನಿನ್ನ ಸುಮ್ಮನೇನೆ, ಒಂದು ಮಾತು ಹೇಳಬಾರ್ದಾಗಿತ್ತು ಅಂತ ಕೇಳ್ತಾನೆ. ನಾನು ಮಾಡಿಲ್ಲ ಅಂತ ಹೇಳಬಾರ್ದಾಗಿತ್ತೆ, ಇಲ್ಲ ಸರ್ ಪಾಪ ಸ್ಥಿತಿಯಲ್ಲಿದ್ದರೆ ಯಾಕೆ ಹೇಳ್ಬಿಟ್ಬಿಟ್ಟೆ ಅಂತ ಇನ್ನೂ ಖುಷಿ ಆಗುತ್ತೆ ಮತ್ತೆ ಅವನು. ಅರ್ಥ ಆಯ್ತಾ? ಅಂದರೆ ತಾತ್ಪರ್ಯ ಏನಾಯ್ತಾ, ಅಂಥ ತಿಳುವಳಿಕೆ ಇರುತ್ತೆ. ಆದ್ದರಿಂದ ಅರ್ಥ ಮಾಡ್ಕೊಳ್ಳೆ ಮಾಡೋದು ಕೆಲಸನೇ ಹೊರತು ತಾವು ವಾದಿಸ್ಬಾರ್ದು. ವಾದಿಸೋದ್ರಿಂದ ಏನಾಗುತ್ತೆ, ಇನ್ನೂ ದೊಡ್ಡ ಅಪರಾಧ ಆಗುತ್ತೆ. ಅಂದಮೇಲೆ ದೇವರಲ್ಲಿ ಮಾತ್ರ ಏನು ಮಾಡಬಾರ್ದು, ಯಾವ ಕಾರಣಕ್ಕೂ ದೋಷದ ಹೆಸರೇ ಇಲ್ಲ ಅದರಿಂದಾಗಿನೇ ಅಪ್ಪಿತಪ್ಪಿ ಕೂಡ ಅದನ್ನು ದೇವ್ರ ಮೇಲೆ ಹಾಕಬಾರ್ದು. ಅದನ್ನ ಹೇಳೋದಕ್ಕೆ ದಾಸರು ಹೇಳಿದ್ದು ಅದದ್ದೆಲ್ಲ ಒಳಿತೆ ಆಯಿತು. ಬೇಕಾದ ಮಾಡಲಿ, ಕುಂತಿ ಏನು ಹೇಳ್ಬಿಡ್ತಾಳೆ, ಎಂತೆಂಥ ಆಪತ್ತು ಬಂತು ನನಗೆ, ಭಾರಿ ಒಳ್ಳೆಯದು ಅದು ಕೊಡ್ತಾನೆ ಇರೋ, ಯೋಚನೆ ಮಾಡೋದೇ ಇಲ್ಲ. ನಿನ್ನ ಭಕ್ತಿ ಮಾತ್ರ ಹೋಗ್ಬಾರ್ದು ನಿನ್ನಲ್ಲಿ, ಅಷ್ಟೇ ಹೊರತು ಆಪತ್ತೆ ಹೆದರೋದಿಲ್ಲ ಅಂತ ಹೇಳ್ತಾಳೆ. ಆ ಅಯ್ಯೋ ಇದು ಅವ್ರ ಹಸರು ಯಾವ ಅವ್ರಿಗೆ ತತ್ವಾಭಿಮಾನಿ ದೈತ್ಯರು ಅಂತ ಇದ್ದಾರೆ, ಅವ್ರು ಮಾಡಿಸ್ತಾ ಇದ್ದಾರೆ. ಒಂದೆಲ್ಲ ಒಂದೇ ಆಯ್ತಲ್ಲ, ಹಸರಾವೇಶ ಬರೋದು ಬೇರೆ, ಹಸರು ಹೊರಗೆ ನಿಂತು ಮಾಡಿಸೋದು ಬೇರೆ. ಪುಣ್ಯ ಯಾತಕ್ಕೆ, ನಮಗೆ ಯಾವ ಪಾಪ ಪುಣ್ಯ ಬರುತ್ತೆ? ಅರ್ಥ ಮಾಡ್ಕೊಂಬಿಟ್ರೆ ಪಾಪ ಬರೋದಿಲ್ಲ, ಹಸುರನ ವ್ಯಾಪಾರ ಅಂತ ತಿಳ್ಕೊಂಬಿಟ್ಟಾಗ ಪಾಪ ಬರೋದಿಲ್ಲ. ತಿಳ್ಕೊಂಡಿದ್ರೆ ಪಾಪ ಬರೋದು. ನಮಗೆ ಹೇಳ್ತಿರೋದು ಮತ್ತೆ ಇಷ್ಟೊತ್ತು ಹೇಳ್ತಿರೋದು ಯಾರಿಗೆ ಹೇಳ್ತಿರೋದು ಈಗ? ಸೋ ಹಸು ತತ್ವಾಭಿಮಾನಿ ದೈತ್ಯರಿದ್ದಾರೆ ಅಂತ ಹೇಳಲಿಲ್ಲ, ದೈತ್ಯರಿದ್ದಾರೆ ಅಂತ ಹೇಳಿದ ಮೇಲೆ ಒಳಗಿದ್ದು ಮಾಡಿಸಿದ್ರೆ ಅಷ್ಟೇ, ಹೊರಗಿದ್ದು ಮಾಡಿಸಿದ್ರೆ ಅಷ್ಟೇ. ಅರ್ಥ ಆಯ್ತು? ಬಂದವರಿಗೆ ಪಾಪ ಲೇಪ ಆಗೋದಿಲ್ಲ, ಇಲ್ಲದವ್ರು ಲೇಪ ಆಗುತ್ತೆ ಅಷ್ಟೇ. ಹಾಂ, ಏ ನೀವೇನೇ ಕೇಳಿದ್ರಲ್ಲ. ಹ್ಞೂ ಹ್ಞೂ ಹೇಳೋ ರೀತಿ ಹೇಳಿದ್ರೆ ತಪ್ಪಲ್ಲ, ಬಟ್ ಅದನ್ನು ಇದು ಮಾಡಬಾರ್ದು. ವಕ್ರವಾಗಿ ಹೇಳೋದು ಪ್ರತಿಭಟನೆ ಅವೆಲ್ಲ ಮಾಡೋ ಹಾಕಿಲ್ಲ. ಅದಕ್ಕೆ ಭೀಮಸೇಂದ್ರ ಏನು ಮಾಡ್ತಾರೆ, ಜ್ಯೂಜು ತಪ್ಪಾಡಿದ್ದಾನೆ ಧರ್ಮರಾಜ, ಮಹತ್ತರವಾದ ತಪ್ಪದು ಹೇಳ್ತಾನೆ, ನಿನ್ನ ಕೈ ಸುಟ್ಬಿಡ್ಬೇಕು ಅಂತ ಹೇಳ್ತಾರೆ. ಆದರೆ ಸುಡೋದಿಲ್ಲ, ಯಾಕೆ ದೊಡ್ಡವರಿಗೆ ಹೇಳಬೇಕೆ ಹೊರತು ಅದರಂತೆ ಮಾಡಬಾರದು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅದು ಹೇಳೋ ರೀತಿ ಇರ್ತಾರೆ. ದೊಡ್ಡವರು ತಪ್ಪು ಮಾಡ್ತಾ ಅದೇ ಹೀಗೆ ಆಯ್ತಲ್ಲ, ಒಬ್ಬ ಪ್ರೊಫೆಸರ್ ತಪ್ಪು ಮಾಡ್ತಾ ಸ್ಪೆಲಿಂಗ್ ತಪ್ಪರ್ದು ಬಿಡ್ತಾನೆ, ಹುಡುಗ ಎತ್ತಿದ್ರು ಸಾರ್ ವಿಶಸ್ ಬೈತಿದ್ರಿ ನಿಮ್ಗೆ ನಾನು ಬೈತೇನೆ ತಗೊಳ್ಳಿ ಈಗ ನೋಡಿ ಏನು ಬರ್ದಿದ್ರಿ ನೋಡಿ ಇಲ್ಲಿ ಹಾಗೆಲ್ಲ ಬಂದಿಲ್ಲ ಸಾರ್ ಒಂದು ನಿಮಿಷ ಅಂತ ಅಷ್ಟು ಅರ್ಥ ಆಗ್ಬಿಡುತ್ತೆ, ಗುಡ್ ಅಂದ್ಬಿಡ್ತಾನೆ. ಅದು ಹೇಳೋ ರೀತಿ ಅದು, ಅದೇ ಬಿಟ್ಟು ಈ ರೀತಿ ಹುಡುಗ ತಪ್ಪು ಮಾಡಿದೆ ಮೇಷ್ಟ ಏನಂತಾನೆ, ತಪ್ಪು ಒಂದು ಬೈದು ಗಟ ಹೊಟ್ಟಿ ಕ್ಲಾಸ್ ಅಂತ ಹೇಳ್ತಾರೆ. ಮೇಷ್ಟ ಹೇಳಕ್ಕೆ ಬರಲ್ಲ, ಯಾಕೆ ಅವ್ರು ಆಕಸ್ಮಿಕ ತಪ್ಪದು, ಮೇಷ್ಟ ಮಾಡಿರೋ ತಪ್ಪು ಎಂಥದ್ದು ಆಕಸ್ಮಿಕ, ಇವನು ಗೊತ್ತಿಲ್ಲದೆ ಮಾಡಿರೋದು, ಅದು ಬೈ ಸ್ಲಿಪ್ ಅಂತ ಕರೀತಾರೆ. ಈ ಒಂದು ಹೇಗಲ್ಲ, ಆದ್ರಿಂದ ಆ ದೊಡ್ಡವ್ರ ತಪ್ಪನ್ನು ನಾವೇ ಅರ್ಥ ಮಾಡಿಕೊಂಡ್ರೆ ಆ ತಪ್ಪಿನಲ್ಲಿ ಏನಿದೆ, ಸಾಮಾನ್ಯ ಪ್ರಮಾದ ಇದೆ. ಇವನಿಗೆ ಹಾಗಲ್ಲ, ಅಜ್ಞಾನ ಇದೆ, ಅವ್ರಿಗೆ ಪ್ರಮಾದ ಇದೆ. ಪ್ರಮಾದ ವಶಾತ್ತಾಗ ತಪ್ಪು ಬೇರೆ, ಅಜ್ಞಾನ ವಶಾತ್ತಾಗ ತಪ್ಪು ಬೇರೆ. ಆದ್ದರಿಂದ ದೊಡ್ಡವ್ರನ್ನ ಏನಂತ ಮಾಡಬೇಕು, ನಾವಾಗ ಗಮನಕ್ಕೆ ತರಬೇಕು ಅಂತ ಹೇಳ್ತಾರೆ. ಏನು ಮಾಡಬೇಕು ಅದನ್ನು, ಗಮನಕ್ಕೆ ತರೋದು ಬೇರೆ, ಇದು ಮಾಡೋದು ಬೇರೆ. ಕ್ಲರ್ಕ್ ಇರ್ತಾರೆ, ಆಫೀಸರ್ ಯಾವ ಸ್ಯಾಂಕ್ಷನ್ ಮಾಡಿಬಿಟ್ಟಿರ್ತಾರೆ, ನೋಡ್ತಾರೆ, ಬಂದು ತೋರಿಸ್ತಾರೆ, ಸರ್ ಇದು ಆ ಥರ ರೂಲ್ಸ್ ಬರೋದಿಲ್ಲ ನೋಡಿ ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ತಾನೆ ಅವನು, ಗುಡ್ಡ ಬಜೆಟ್ ಆಗಿ ಹೋಗ್ತಿರ್ತಾರೆ, ಮತ್ತೆ ಕೇಸ್ ಆಗ್ತಿತ್ತು, ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ಬಿಟ್ಟು. ಆದರೆ ಇದು ಮಾಡೋಕ್ಕೆ ಬರೋಲ್ಲ, ಯಾರೋ ಅದನ್ನ ಕೆಟ್ಟದಾಗ ಹೇಳೋದಕ್ಕೆ ಬರೋದಿಲ್ಲ, ಒಳ್ಳೆ ರೀತಿಯಲ್ಲಿ ಆರ್ಡರ್ ತೋರಿಸ್ಬೇಕು, ಸುಮ್ಮನೆ ಹೇಳಕ್ಕೆ ಬರೋಲ್ಲ ಅವನು. ಮತ್ತೆ ಇದಕ್ಕೆ ವಿರೋಧಾಗುತ್ತೆ ನೋಡಿ, ಇದ್ಮೇಲೆ ನಿಮ್ಮ ಇಷ್ಟ ಅಂದ್ಬಿಟ್ರೆ ಅವಾಗ ಏನು ಮಾಡ್ತಾನೆ, ಹೋಗ್ತಾನೆ. ಕೆಲಸ ಏನು ಮಾಡ್ತಾನೆ ಅವನು, ಅದನ್ನು ನೋಡ್ಕೋತೇನೆ ಹಾ ಮಾಡು ಅಂತ ಹೇಳ್ತಾನೆ. ಕೆಲಸ ನೋಡ್ಕೋತೇನೆ, ಅದನ್ನೆಲ್ಲ ನಿನ್ನ ಕೆಲಸ ನೀವು ಕೊಡೋದು ಅಷ್ಟೇ ಅಂದ್ಬಿಡ್ತ, ಅದು ನಿಮ್ಮ ಮನೆ ಬಾರ ಅಂತಾರೆ ಅಷ್ಟೇ. ಅರ್ಥ ಆಯ್ತಾ? ಇವೆಲ್ಲ ದೊಡ್ಡ ದೊಡ್ಡವ್ರು ಹೇಳೋ ಕ್ರಮ ಇವತ್ತು ಲೋಕದಲ್ಲಿ ಇದ್ದೇ ಇದೆ, ಅದನ್ನು ಹೇಳೋ ರೀತಿಯಲ್ಲಿ ಹೇಳಿದ್ರೆ ಎಂದೂ ತಪ್ಪಾಗಲ್ಲ. ವಿಶದೀಕರಿಸೋದು ಅಂದ್ರೆ ಏನು, ದೇವರು ಸರ್ವೋತ್ತಮ ಅಂತ ಹೇಳೋದಕ್ಕೆ ವಿಶದೀಕರಿಸಬೇಕೇ ಹೊರತು ನಿಂದೆ ವಿಶದೀಕರಿಸಬಾರ್ದು. ಇದೆಲ್ಲ ಇಂದ್ರದೇವರ ಕಥೆ ಏನು ಗೊತ್ತಾಗುತ್ತೆ ನಮ್ಗೆ, ಇದರಿಂದ ಇವರು ಸರ್ವೋತ್ತಮರಲ್ಲ, ವಿಷ್ಣು ಸರ್ವೋತ್ತಮ ಅಷ್ಟೇ ಹೊರತು ಇಂದ್ರದೇವರಿಂದ ನಾವು ದೊಡ್ಡವರು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಲ್ಲ. ಅರ್ಥ ಆಯ್ತಾ? ಇಂದ್ರದೇವರ ಪಾಪ ಹೀಗಿದ್ದಾಗ ಅವ್ರು ಈ ರೀತಿ ಮಾಡ್ತಾರೆ ಅಂದಮೇಲೆ ನಾವು ಎಷ್ಟು ಜಾಗೃತರಾಗಬೇಕು ಅಂತ ಹೇಳೋದಕ್ಕೆ ಬಂದ ವ್ಯವಸ್ಥೆ ಅಷ್ಟೇ. ವೇದರಾಜ ಸ್ವಾಮಿಗಳು ಬರೀತಾರೆ, ಸರಸ್ವಭಾರತ ವಿಲಾಸದೊಳಗೆ ಹೇಳ್ತಾರೆ, ಎಲ್ಲ ದೇವತೆಗಳ ದೋಷ ಹೇಳ್ತಾ ಹೋಗ್ಬಿಡ್ತಾರೆ, ಕೊನೆಗೆ ಹೇಳ್ತಾರೆ ಇಂಥ ದೇವತೆಗಳು ದೋಷ ಹೇಳಿದ್ದಕ್ಕೆ ಅವರೆಲ್ಲ ಒಬ್ಬರು ವಿಷ್ಣು ಹೊಗಳಕ್ಕೆ ಹೋಗಿ ಇಷ್ಟೊಂದು ವಿರೋಧ ಕಟ್ಟಿಕೊಂಡಾಗಲಿಲ್ಲ ನೀವೀಗ ಅಂತ ಕೇಳೋದಿಲ್ಲ, ವಿರೋಧ ಅಥವಾ ಪ್ರಶ್ನೆ ಬರೋದಿಲ್ಲ, ದೇವತೆ ಸಂತೋಷ ಪಡ್ತಾರೆ ಅದಕ್ಕೆ. ಅದಕ್ಕೆ ಈ ತಾತ್ಪರ್ಯ ಎಲ್ಲಿದೆ ನಮಗೆ, ದೇವತೆಗಳ ನಿಂದೆಯಲ್ಲಿ ತಾತ್ಪರ್ಯ ಇಲ್ಲ, ವಿಷ್ಣು ಸರ್ವೋತ್ತಮದಲ್ಲಿ ತಾತ್ಪರ್ಯ ಇರೋದ್ರಿಂದ ದೋಷ ಅಲ್ಲ ಅದು. ಅದೇ ಏನಾದ್ರು ಬರೀ ಸುಮ್ಮನೆ ಹೇಳ್ಬಿಟ್ಟಿದ್ದಿದ್ರೆ ಭಯಂಕರ ಅಪರಾಧ ಆಗ್ತಾ ಇತ್ತು. ಅರ್ಥ ಆಯ್ತಾ? ಅದು ಸರಿ. ತ್ವಯೇಶಾರ ಗೃಹೀತೋಸ್ಮಿ ಧ್ವಸ್ತಸ್ತಂಭೋರುಥೋದ್ಯಮ ಈಶ್ವರಂ ಗುರುಮಾತ್ಮಾನಂ ತ್ವಾಮಹಂ ಶರಣಂ ಗತಃ. ಒಟ್ಟವ್ರ ಅನುಸಂಧಾನ ತಂತ್ರಸಾರದಲ್ಲಿ ಹೇಳಿದಾಗೆ ಆಯ್ತು, ನೀನು ಅನುಗ್ರಹದಿಂದ ಹೀಗಾಗಿದ್ದೇನೆ, ದಯವಿಟ್ಟು ಮಾಡಿದ ದಂಡ ಕೂಡ ಅನುಗ್ರಹ ಆಯ್ತು ನನಗೆ. ಅದೇ ರೀತಿ ಅವರೇನು ಹೇಳ್ತಾರೆ, ನಾಗಪತ್ನಿಯರು ನ್ಯಾಯೋಹಿ ದಂಡ, ನೀನು ಮಾಡಿದ ದಂಡ ಏನಿದೆ ಕಾಣಿಯನಿಗೆ ಅವನು ಸೊಕ್ಕು ಬಂದಿತ್ತು, ಏನು ಮಾಡಿದ್ದೀನಿ ಈಗ, ಒಳ್ಳೆ ದಂಡ ಸರಿಯಾದ ದಂಡ ಕೊಟ್ಟಿ ಅಂತ ಹೇಳಿ ಅಕ್ಸೆಪ್ಟ್ ಮಾಡಬೇಕು. ದಂಡ ಯಾವಾಗಲೂ ಏನು ಮಾಡಬೇಕು ಅದನ್ನು ಅಕ್ಸೆಪ್ಟ್ ಮಾಡಿದ್ರೆ ಏನಾಗುತ್ತೆ, ಅದು ಹೆಚ್ಚು ದಂಡ ಹಾಕ್ತಾನೆ. ಈ ಕೋರ್ಟ್ಗಳಲ್ಲಿ ತಪ್ಪು ಮಾಡಿರ್ತಾರೆ, ಕೇಳ್ತಾರೆ ತಪ್ಪು ಮಾಡಿದ್ದೆ ಹೌದಾ, ಹೂ ಅಂದ್ಬಿಟ್ರೆ ಸಾಕು, ಇಲ್ಲ ಅಂತ ಏನು ಮಾಡ್ತಾರಾಗ ಜಾಸ್ತಿ ಆಗ್ತೀರಿ, ಇಲ್ಲ ಅಂತ ಹೇಳಿದಕ್ಕೋಸ್ಕರ ಬತ್ತಿ ಡಬಲ್ ದಂಡ. ಯಾವಾಗಲೂ ಕೂಡ ತಪ್ಪನ್ನು ಒಪ್ಪಿಕೊಡಲು ಜಾಣತನ ಇರೋದು, ಯಾಕೆ ತೀರ್ಮಾನ ಮಾಡ್ತಿರೋದು ಯಾರು, ಈಗ ದೇವರು ನ್ಯಾಯಾಧೀಶ ತಪ್ಪು ತೀರ್ಮಾನ ಮಾಡಿದ್ರೆ ಒಪ್ಪಬೇಕಾದ ನಮ್ಮ ಜವಾಬ್ದಾರಿ ಇರ್ತದೆ. ಅಂತ ಹೊತ್ತಲ್ಲಿ ದೇವರೆಂಥವನು ಎಂದೂ ತಪ್ಪು ತೀರ್ಮಾನ ಮಾಡೋದೇ ಇಲ್ಲ, ಅದರಿಂದಾಗಿನೇ ಆತ ಮಾಡಿದ ತೀರ್ಮಾನ ಅತ್ಯಂತ ಯೋಗ್ಯವಾದದ್ದು, ತಲೆಬಾಗಬೇಕು ನಾವು. ಶ್ರೀ ಶುಕ ಉವಾಚ, ಏವಂ ಸಂಕೀರ್ತಿತ ಕೃಷ್ಣೋ ಮಘೋನ ಭಗವಾನ್ ಮಮುಂ ಮೇಘ ಗಂಭೀರಯಾ ವಾಚ ಪ್ರಹಸನ್ನಿದಮಬ್ರವೀತ್. ಏವಂ ಸಂಕೀರ್ತಿತ ಕೃಷ್ಣ ಮಘೋನ ಭಗವಾನ್ ಅಮುಂ ಮೇಘ ಗಂಭೀರಯಾ ವಾಚ ಪ್ರಹಸನ್ನಿದಮಬ್ರವೀ. ಮಘವತ್ ಶಬ್ದ ಏವಂ ಸಂಕೀರ್ತಿತ ಕೃಷ್ಣ ಮಘೋನ ಅಂದರೆ ಇಂದ್ರದೇವರಿಂದ, ಮಘೋನ ಮಘೋನ ಅಂದ್ರೇನು ಇಂದ್ರದೇವರು, ಮಘವತ್ ಶಬ್ದ ಮಘವತ್ ಅಂದರೆ ಮಘವತ್ ಅಂದರೆ 100 ಅಶ್ವೇಧಯಾಗ ಮಾಡಿದವರು ಅಂತ ಅರ್ಥ ಅದಕ್ಕೆ. ಅವರಿಂದ ಹೀಗೆ ಸಂಕೀರ್ತಿತ ಕೃಷ್ಣ ಸ್ತುತಿಸಲ್ಪಟ್ಟ ಕೃಷ್ಣ ಅಮುಂ ಆ ಇಂದ್ರದೇವರನ್ನು ಕುರಿತು ಮೇಘ ಗಂಭೀರಯಾ ವಾಚ ಮೇಘದಂತೆ ಗಂಭೀರವಾದ ಮಾತಿನಿಂದ ಪ್ರಹಸನ್ನಿದಮ ಬ್ರವಿ ತಮುವಾಚ ಋಷಿಕೇಶ ಪ್ರಹಸನ್ನಿವ ಭಾರತ. ದೇವ್ರು ಯಾವಾಗ ಮಾತಾಡಿದ್ರೆ ಹೇಗೆ ಮಾತಾಡ್ತಾನೆ, ನಗನಗುತ್ತಾನೆ ದೇವ್ರು. ಯಾವ ಸಿಟ್ಟು ಯಾವಾಗ ಬರುತ್ತೆ ಮನುಷ್ಯನಿಗೆ, ಕೈಲಾಗದೆ ಹೋದಾಗ, ಕೈಲಾಗದ್ರೆ ಮೈ ಮೈ ಪರಿಚಿಕೊಂಡ ಅಂತ ಹೇಳ್ತಾರೆ. ಹಾಗೆ ದೇವರಿಗೆ ಸಮಸ್ಯೆನೇ ಇಲ್ಲ, ಅದರಿಂದಾಗೇನೆ ಪ್ರಹಸನ್ ನಿಧಮ. ಉಪದೇಶ ಮಾಡಿದರೂ ಪ್ರಹಸನ್, ಶಿಕ್ಷೆ ಕೊಟ್ಟರು ಪ್ರಹಸನ್. ನ್ಯಾಯಾಧೀಶ ಶಿಕ್ಷೆ ಕೊಡಬೇಕಾದ್ರೆ ಮಗು ಕೆಂಪು ಮಾಡ್ಕೊಂಡು ಕೊಡಬೇಕಾಗಿಲ್ಲ, ಏನು ಸುಮ್ಮನೆ ಕೂಲಾಗಿ ಹೇಳ್ತಾನೆ, ನೀವು ತಪ್ಪಾಡಿದರೆ ಶುಡ್ ಬಿ ಹ್ಯಾಂಗ್ ಹೇಳಿದ್ರೆ ಮುಗಿದ ಅಷ್ಟೇ. ಅದು ಕೂಲಾಗಿ ಕಾಮಾಗಿ ಹೇಳಿದ್ರು, ಪವರ್ ಇದೆ ಆತನಿಗೆ. ಪವರ್ ಇಲ್ಲದವನು ಏನು ಮಾಡ್ತಾನೆ, ಅಯ್ಯೋಪ್ಪ ಶುರು ಮಾಡ್ತಾನೆ, ಸಿಟ್ಟಾಗ್ತಿ ಏನೋ ಮಾಡ್ತಾನೆ. ಅದು ದೇವರು ಸರ್ವತಂತ್ರ ಸ್ವತಂತ್ರನಾದ್ದರಿಂದ ಎಂದು ಕೃಷ್ಣ ಸಿಟ್ಟಾಗಿ ಮಾತಾಡಿದ್ದನ್ನು ಕೇಳೋದೇ ಇಲ್ಲ ನಾವು. ಅದು ಸರ್ವತಂತ್ರ ಸ್ವಾತಂತ್ರ್ಯಕ್ಕೆ ನಿದರ್ಶನ. ಶ್ರೀ ಭಗವಾನ್ ಭೀಮಸೇನ ದೇವರು ಕೂಡ ಕೋಪಗಳು ಉಚ್ಚತೆ ಮಾತಾಡೋಕೆ ಹೋಗೋದಿಲ್ಲ, ಹೈಲಿ ಬ್ಯಾಲೆನ್ಸ್ ಇಡೋದು. ಯಾತಕ್ಕೆ? ಏನು ಬೇಕಾದ್ರೂ ಮಾಡ್ತೇನೆ, ತಪ್ಪು ಒಪ್ಪಿಕೊಂಡ್ರೆ ಅನುಗ್ರಹ ಮಾಡ್ತೀವಿ, ಅಂದರೆ ಹೊಡೆಯಲಿಕ್ಕೆ ಸಾಮರ್ಥ್ಯ ಇದೆ. ಹೇಗೆ ಯೋಚನೆ ಮಾಡ್ತೀರಿ? ಅದಕ್ಕೆ ಅಭಯಂ ಅಂತ ಕರೆದಿ. ಭಗವದ್ಭಕ್ತರಿಗೆ ಅಭಯ ಅಭಿವ್ಯಕ್ತಿ. ನಟನೆ ಮಾಡೋದು ಬೇರೆ, ನಟನೆ ಬೇರೆ, ಇರೋ ಬರೋದು ಬೇರೆ. ಅಲ್ಲಿ ಅವರಿಗೂ ಕೂಡ ಅಷ್ಟೇ, ನಗ್ನಗ್ತಾನೆ ಶಿಶುಪಾಲನ ಕೊಂದಾಕ್ಬಿಡ್ತಲ್ಲ ಆ ಥರ. ಅಂದರೆ ಪ್ರಹಸನ್ನ ಶಬ್ದಕ್ಕೆ ಪರಮಾತ್ಮ ಎಫರ್ಟ್ಲೆಸ್ ಮಾಡ್ತಾನೆ, ದುಃಖ ಇಲ್ಲದ ಮಾಡ್ತಾನೆ, ಸ್ವೇಚ್ಛೆಯಿಂದ ಮಾಡ್ತಾನೆ, ನಗ್ನಗ್ತಾ ಮಾಡ್ತಾನೆ. ಅದರಲ್ಲಿ ಆ ಸ್ವಾತಂತ್ರ್ಯವನ್ನು ಗಮನಿಸಬೇಕೆ ಹೊರತು ಬೇರೆದನ್ನಲ್ಲ. ಶ್ರೀ ಭಗವಾನು ಮಾಚ ಮಯಾ ತೇ ಅಕಾರಿ ಭಗವನ್ ಭಗಭಂಗೋ ಅನುಗೃಹತ ಮದನುಸ್ಮೃತ ಯೇ ನಿತ್ಯಂ ಮತ್ತಸ್ಯ ಇಂದ್ರಿಯ ಇಂದ್ರಶ್ರಿಯಾ ಪುರುಷಂ. ದೇವರು ಒಪ್ತಾನ ಅದನ್ನು, ಮಯಾ ತೇ ಅಕಾರಿ ಮಘವನ್ ಮಘಭಂಗ ಅನುಗೃಹತ. ಹೇ ಮಘವನ್ ಇಂದ್ರದೇವರೇ, ಮಯಾ ನನ್ನಿಂದ, ತೇ ನಿಮಗೆ, ಅನುಗ್ರಹ ಮಾಡಲಿಕ್ಕೇನೆ ಮಘಭಂಗ ಕೃತ. ಕೃಷ್ಣ ಮೊದಲು ಆರಂಭದಲ್ಲಿ ನೋಡಿದ್ದೆ ನಾವೀಗ, ಇಂದ್ರ ಭಾರಿ ಅಹಂಕಾರ ಪಡ್ತಾ ಇದ್ದಾನೆ, ಅದ್ರ ಬುದ್ಧಿ ಕಲಿಸೋ ಶುರು ಮಾಡಿರೋ ಹಾಗೆ ತಾನೆ. ಅನುಗ್ರಹ ಆಯ್ತಾರೆ ಆಯ್ತಾ ಇಲ್ಲ ಈಗ, 99 ಮಾರ್ಕ್ಸ್ ಬಂದಿರುತ್ತೆ. ಬೇಷ್ಟರ ಕರೆದು ಹುಡುಗ ಬೈತಾನೆ, ಇಷ್ಟು ಹೇಳಿದ್ರು ಗೊತ್ತಾಗಲ್ಲ ನಿನಗೆ, 99 ಹೊಡೆದಾನೆ ಪಾಪವನು, ಇಷ್ಟೇ ಗೊತ್ತಾಗಲ್ಲ ನಿನಗೆ, ಯಾಕೆ ಸರ್ ನೋಡು ಇದು ತಪ್ಪು ಮಾಡಿದ್ದು ಬರೆದ 100 ಬರ್ತಿತ್ತು ನಿನಗೆ. ಇಲ್ಲಿ ಅನುಗ್ರಹ ಇದೆಯೋ ಬೈಯೋದಿದೆಯೋ ಅವನಿಗೆ? ಅವನು 100 ತೊಗೊಳ್ಳಿಲ್ಲ ಅಂತ ಸಿಟ್ಟಿದೆಯೋ ಹೊರತು 99 ತೊಗೊಂಡ್ಬಿಟ್ಟಿದ್ದು ಖುಷಿ ಇಲ್ಲ. ಇನ್ನೊಬ್ಬರು 36 ತೊಗೊಂಡಿರ್ತಾನೆ, ಅವನು ಕರೆದು ಹೊಗಳಿದ್ದೆ ಹೊಗಳಿದ್ದೆ, ಜನ್ಮದಲ್ಲಿ 20 ದಾಟಿದ್ದಿಲ್ಲ ನೀನು, ಇವತ್ತು 36 ತೊಗೊಂಡಿದ್ದೆ, ವೆರಿ ಗುಡ್ ಅಂತ ಹೇಳ್ಬಿಡ್ತು. 99 ತೊಗೊಂಡ್ರೆ ಬೈಯೋದು, 36 ತೊಗೊಂಡ್ರೆ ಹೊಗಳೋದು. ಅದು ಇವ್ರ ಯೋಗ್ಯತೆಗೆ ಇದು ಹೆಚ್ಚು, ಅವ್ರ ಯೋಗ್ಯತೆಗೆ ಅದು ಕಡಿಮೆ. ಇಂದ್ರದೇವರು ಎಷ್ಟು ಪುಣ್ಯ ಮಾಡಬೇಕಾದ್ರೆ ಈ ರೀತಿ ಮಾಡೋದು ಏನರ್ಥ? ನೀವು ಅನುಗ್ರಹ ಮಾಡಲಿಕ್ಕೆ ಹೀಗೆ ಮಾಡಿದೆ ಅಂತ ಹೇಳ್ತಾರೆ. ಮಯಾತೇಯಕಾರಿ ಭಗವನ್ ಮಖಭಂಗೋ ಅನುಗೃಹತ ಮದನುಸ್ಮೃತಯೇ ನಿತ್ಯಂ. ನನ್ನ ಸ್ಮರಣೆ ಯಾವಾಗಲಿರಲಿ ಅಂತ ಹೀಗೆ ಮಾಡಿದೆ, ಇನ್ನೊಮ್ಮೆ ತಪ್ಪು ಮಾಡೋದಿಲ್ಲ. ಯಾವಾಗಲೂ ತಪ್ಪು ಮಾಡಿದವರಿಗೆ ಯಾವಾಗಲೂ ಜ್ಞಾಪಕ ಇರುತ್ತೆ. ಅದು ಒಂದ್ಸಲ ಫೈನಾಗಿ ಸೋಂಬಿಟ್ರೆ ನೆಕ್ಸ್ಟ್ ಟೈಮ್ ಹುಷಾರಾಗಿರ್ತಾನೆ. ಯಾವುದು ಉದ್ದೇಶ ಏನಾದಲ್ಲಿ ಈ ತಪ್ಪು ಮಾಡಿದ್ದೆ, ಶಿಕ್ಷೆ ಕೊಟ್ಟಿದ್ದು ನೀವು ಮಾಡಬಾರ. ಮದನುಸ್ಮೃತಯೇ ನಿತ್ಯಂ ಮತ್ತಸ್ಯ ಇಂದ್ರ ಶ್ರೀಯಾ ಭೃಶ್ಯಂ. ನೀನು ಹೇ ಇಂದ್ರ ಶ್ರೀಯಾ ಭೃಶ್ಯಂ ಮತ್ತಸ್ಯ ಅಥವಾ ಇಂದ್ರ ಸ್ತ್ರೀಯ ಮಹದೈಶ್ವರ್ಯದಿಂದ ಮತ್ತೆ ಹೋಗಿ ಮದಿಸಿದ್ದೀಯಲ್ಲ, ಅದು ಹೋಗಬೇಕು ಅಂತ ಹೀಗೆ ಮಾಡಿದೆ. ಆದ್ದರಿಂದ ಇದು ಅನುಗ್ರಹನೇ ಹೌದು ಅಂತ ಹೇಳ್ತಾರೆ. ಮಾಮೈಶ್ವರ್ಯ ಶ್ರೀಮದ ಅಂಧೋ ದಂಡಪಾಣಿಂ ನ ಪಶ್ಯತಿ ತಂ ಭ್ರಂಶಯಾಮಿ ಸಂಪದ್ಭ್ಯೋ ಯಶ್ಯ ಚೇಚ್ಛಾಭಿ ಅನುಗ್ರಹಂ. ಮಾಂ ಐಶ್ವರ್ಯ ಶ್ರೀಮದ ಅಂಧಃ ದಂಡಪಾಣಿಂ ನ ಪಶ್ಯತಿ ತಂ ಭ್ರಂಶಯಾಮಿ ಸಂಪದ್ಭ್ಯಃ ಯಶ್ಯ ಚ ಇಚ್ಛಾಭಿ ಅನುಗ್ರಹಂ. ಎಷ್ಟು ಇಂಪಾರ್ಟೆಂಟ್ ನೋಡಿ, ಇದೇನು ಮಾಡಿದ್ದೀನೀಗ, ಶಿಕ್ಷೆ ಕೊಟ್ಟಿದ್ದು, ಅನುಗ್ರಹ ಅಂತ ಕರೀತಾನೆ. ಇದು ಯಾವ ಮೂಲೆ ಅನುಗ್ರಹ ಅಂದರೆ ಅನುಗ್ರಹ ಮಾಡೋದೇ ಹೇಗೆ ನಾನು ಅಂತ ಹೇಳ್ತಾನೆ. ಮಾಂ ಐಶ್ವರ್ಯ ಶ್ರೀಮದಾಂಧಃ ಐಶ್ವರ್ಯ ಶ್ರೀಮದಾಂಧಃ ಐಶ್ವರ್ಯದ ಶ್ರೀಯಿಂದ ಮದಿಸಿಬಿಟ್ಟು ಕುರುಡಾದಂತಹ ವ್ಯಕ್ತಿ ದಂಡಪಾಣಿ ಮಾಂ ನಪಶ್ಯತಿ. ನಾನು ದಂಡಧಾರ ಅಂತ ಮರ್ತು ಬಿಡ್ತಾನೆ ಮನುಷ್ಯ, ಗೊತ್ತಾಯ್ತು? ಅಹಂಕಾರ ಪಟ್ಟಾಗ ನಾನು ಯಾರು ಕೇಳ್ತಾನೆ ಜನ ತಿಳ್ಕೊತಾನಲ್ಲ, ಏನು ಮರ್ತು ಬಿಡ್ತಾನೆ ಅವನು? ದೇವರಿದ್ದಾನೆ ಅಂತ ಮರ್ತು ಬಿಡ್ತಾನೆ. ಎದುರಿಗಾರ ದಂಡ ಮಾಡೋ ಸಾಮರ್ಥ್ಯ ಇಲ್ಲದೇ ಇರಬಹುದು, ಆದರೆ ದಂಡ ಮಾಡೋ ಶಕ್ತಿ ಯಾರಿಗಿದೆ? ದೇವರಿಗಿದೆ. ಅಮ್ಮ ಹೆಸರ ಕಳ್ಕೊಂಡ್ಬಿಡ್ತಾನೋ ಅಂಥವನು ಏನು ಮಾಡ್ತೇನೆ ನಾನು? ತಮ್ ಭ್ರಂಶಯಾಮಿ ಸಂಪದ್ಭ್ಯ. ಅವನು ಸಂಪ ಅವನ ಮದಕ್ಕೆ ಏನು ಕಾರಣ ಆಯಿತು? ಸಂಪತ್ತು. ಅದಕ್ಕೇನು ತೆಗಿತೆ ನಾನು? ಸಂಪತ್ತು ತೆಗಿತಾರೆ, ಸರಿ ಹೋಗ್ತಾರೆ. ವೆಹಿಕಲ್ ಸೀಜ್ ಮಾಡ್ತಾರಲ್ಲ ಹಾಗೆ ತಪ್ಪು ಮಾಡಿದಾಗ. ತಮ್ ಭ್ರಂಶಯಾಮಿ ಸಂಪದ್ಭ್ಯ ಯಶಾನುಗ್ರಹ ಇಚ್ಛಾಮಿ ತಸ್ಯ ವಿತ್ತಂ ಹರಮ್ಯ. ಅದಕ್ಕೆ ತಸ್ಯ ಯಶ್ಯ ಚ ಇಚ್ಛಾಮಿ ಅನುಗ್ರಹಂ. ಯಾರು ಅನುಗ್ರಹ ಮಾಡಲಿಕ್ಕೆ ಇಷ್ಟಪಡ್ತೇನಲ್ಲ ಅವರ ಸಂಪತ್ತನ್ನು ಮೊದಲು ಕಳಿತೇನೆ ನಾನು. ಆಗ ಸಂಕಟ ಬರುತ್ತೆ, ಸಂಕಟ ವೆಂಕಟರಮಣ ಅಂತಾರ. ಅರ್ಥ ಆಯ್ತಾ? ಸಂಕಟ ಕೊಡೋದು ವೆಂಕಟರಮಣ ಅನ್ನಲಿ ಅಂತಾನೆ ಹೊರತು ಬೇರೆ ಅಲ್ಲ. ವೆಂಕಟರಮಣ ಅನ್ನೋದೇ ಸಂಕಟ ಆದರೆ ಭಜಿತೆ ಆಗುತ್ತೆ. ತಂ ಭ್ರಂಶಯಾಮಿ ಸಂಪದ್ಭ್ಯೋ ಯಶ್ಯ ಚ ಇಚ್ಛಾಮಿ ಅನುಗ್ರಹಂ ಗಮ್ಯತಾಂ ಶಕ್ರಭದ್ರಂತೆ ಕ್ರಿಯತಾಂ ಮೇ ಅನುಶಾಸನಂ ಸ್ಥೀಯತಾಂ ಸ್ವಾಧಿಕಾರೇಶು ಯುಕ್ತೈರ್ವಿಶ್ರಂಭವರ್ಜಿತೈ. ಅದಕ್ಕೆ ರಾಯರಿಗೆ ಅಷ್ಟು ಬಡತನ ಕೊಟ್ಟಿದ್ರು ಕೂಡ ಅವ್ರು ಏನು ಮಾಡಿದ್ರು? ಒಂದು ದಿವಸ ಕೂಡ ಏನು ಮಾಡಲಿಲ್ಲ, ಇನ್ನೊಬ್ಬರು ಕೇಳಲಿಲ್ಲ, ದೇವ್ರನ್ನ ಬೈಲಿಲ್ಲ. ಅದಕ್ಕೇನಾಯಿತು? ಪೀಠಕ್ಕೆ ಕೂಡಿಸ್ಬಿಟ್ರೆ ಒಯ್ದುಬಿಟ್ರು. ಅದು ಅನುಸಂಧಾನ ಮಾಡಿದ್ರ ಫಲ ಪೀಠಕ್ಕೆ ಕೂಡಿಸಿದ್ದಲ್ದೇ ಎಂಥ ಕೀರ್ತಿ, ಎಂಥ ವೈಭವ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇರಿ. ಹಾಗೇನು 4 ವರ್ಷ ಕಷ್ಟಪಟ್ಟಿದ್ದಕ್ಕೆ ಎಷ್ಟು 1000 ವರ್ಷ ಆದರೂ ಅವ್ರ ಕೀರ್ತಿ ಹಾಗೆ ಇರಬೇಕು. 4 ವರ್ಷ ಕಷ್ಟಪಟ್ಟು ಓದಿದ ಮೇಲೆ ಎಷ್ಟು ಎಂಜಾಯ್ ಮಾಡ್ತಾನಲ್ಲ ಹಾಗೆ. ಇವತ್ತು ಆ ರಾಯರ್ ಮಾಡಿದ ಅನುಸಂಧಾನ ಈ ಅನುಸಂಧಾನಕ್ಕೆ ನಿದರ್ಶನ. ಇವೆಲ್ಲ ಕೂಡ ಒಂದು ದಿವಸ ಹೇಳಿದ್ರೆ 4 ವರ್ಷಗಳ ಕಾಲ ಭಯಂಕರ ದಾರಿದ್ರ್ಯ. ಅಂಥ ದಾರಿದ್ರ್ಯವನ್ನು ದೇವರ ಅನುಗ್ರಹ ಅಂತ ಭಾವಿಸಿ ಶಾಸ್ತ್ರ ಮುಖ್ಯಾದ ದಸ್ತ್ರ ಪಾಠ ಪ್ರವಚನ ಬಿಡದೆ ಇದ್ದಿದ್ರ ಫಲ ಕಾಡ್ತಿದ್ದೆ ನಾವು. ಗಮ್ಯತಾಂ ಶಕ್ರಭದ್ರಂತೆ ಕ್ರಿಯತಾಂ ಮೇ ಅನುಶಾಸನಂ. ಅದಕ್ಕೆ ದೃಷ್ಟಿ ಆಗಿರ್ಬ ಮಾತು ಹೇಳ್ತಾರೆ. ಐಶ್ವರ್ಯ ಹೋಗ್ಬಿಟ್ಟು ದೇವ್ರ ಅನುಗ್ರಹ ಅಂತ ತಿಳ್ಕೊಂಡ್ಬಿಡ್ಬೇಕಾ? ಪಿಕ್ ಪ್ಯಾಕೆಟ್ ಆಯಿತು ದೇವ್ರ ಅನುಗ್ರಹ, ಬೇರೆ ಕಳ್ಳರು ಬಂದರು ದೇವ್ರ ಅನುಗ್ರಹ ಅಂತ ತಿಳ್ಕೊಂಡ್ರೆ ಅಲ್ಲ. ದೇವರ ಸ್ಮರಣೆಗೆ ಕಾರಣವಾದ್ರೆ ಅನುಗ್ರಹ, ಬರೀ ಪಿಕ್ ಪ್ಯಾಕೆಟ್ ಆದ್ರಲ್ಲ, ಬರೀ ಸಂಪತ್ತು ಹೋದ್ರಲ್ಲ. ಅದು ಯಾವುದರ ರಿಸಲ್ಟ್ ಆಗಬೇಕದು? ದೇವರ ಸ್ಮರಣೆಗೆ ಕಾರಣ ಆಗ್ಬೇಕು. ದೇವರ ಸ್ಮರಣೆಗೆ ಕಾರಣ ಆಗದೆ ಹೋದರೆ ಸಂಪತ್ತು ಬಂದರೂ ಅಷ್ಟೆ ಹೋದ್ರೆ ಅಷ್ಟೆ, ಏನು ಉಪಯೋಗ ಇಲ್ಲ. ಅದು ಡಬಲ್ ಲಾಸು. ಸಂಪತ್ತು ಹೋಯಿತು, ಈ ಕಡೆ ಜ್ಞಾನನು ಬರಲಿಲ್ಲ ಅಂದರೆ ಲಾಸ್ ಜಾಸ್ತಿ ಆಯಿತು, ಅವ್ರದ್ದು ಕಡಿಮೆ ಆಗಲಿ. ಅದಕ್ಕೆ ಹೇಳ್ತಾರೆ ನೀನು ಅನುಗ್ರಹ ಮಾಡೋದಾದರೆ ವಿಪದ ಸಂತು ನಶ್ಯಶ್ವತ್ ತತ್ರ ತತ್ರ ಜಗದ್ಗುರು ಭವತೋ ದರ್ಶನಂ ಯಚ್ಚಾತ್ ಅಪುನರ್ಭವ ದರ್ಶನ. ನಿನ್ನ ದರ್ಶನ ಆಗೋದಾದರೆ ಎಂಥ ವಿಪತ್ ಬೇಕಾದ್ರೂ ಕೊಡು, ದರ್ಶನ ಆಗದೆ ಹೋದ್ರೆ ಮಾತ್ರ ವಿಪತ್ತು ಇನ್ನೂ ಡೇಂಜರಸ್ ಆಗುತ್ತೆ, ಉಪಯೋಗ ಇಲ್ಲ. ಗಮ್ಯತಾಂ ಶಕ್ರ ಭದ್ರಂತೆ ಕ್ರಿಯತಾಂ ಮೇ ಅನುಶಾಸನಂ. ಶಕ್ರ ಇಂದ್ರ ಗಮ್ಯತಾಂ ಹೋಗು, ಭದ್ರಂತೆ ಒಳ್ಳೇದಾಗಲಿ ನನಗೆ. ಮೇ ಅನುಶಾಸನಂ ಕ್ರಿಯತಾಂ, ನನ್ನ ಮಾತು ಕೇಳು, ನಾ ಹೇಳಿದ ನಡೆಸು. ಸ್ಥೀಯತಾಂ ಸ್ವಾಧಿಕಾರೇಶು ಯುಕ್ತೈಹಿ ವಿಶ್ರಂಭವರ್ಜಿತೈಹಿ. ಎಲ್ಲ ದೇವತೆಗಳು ನೀವೆಲ್ಲ ಕೂಡ ಹೇಗಿರಬೇಕು, ಸ್ವಾಧಿಕಾರೇಶು ಸ್ಥೀಯತಾಂ, ನಿಮ್ಮ ಅಧಿಕಾರವನ್ನು ಸರಿಯಾಗಿ ನಡೆಸಿ, ಆದರೆ ಯುಕ್ತೈಹಿ ವಿಶ್ರಂಭವರ್ಜಿತೈಹಿ, ದುರಹಂಕಾರ ಬಿಟ್ಟು ಆಳ್ಬೇಕಷ್ಟೇ. ಎಲ್ಲ ಅಧಿಕಾರಿಗಳು ಹೇಳಿದ ಮಾತಿದೆ, ನಾನು ಅಧಿಕಾರಿ ನೀವು ಆಳೋದು ತಪ್ಪಲ್ಲ, ದುರಹಂಕಾರ ಇಟ್ಕೊಂಡು ಆಳಬಾರದು, ದುರಹಂಕಾರವನ್ನು ಬಿಟ್ಟು ಆಳಬೇಕು. ವಿಶ್ರಂಭವರ್ಜಿತೈಹಿ ನಶ್ವರ ಐಶ್ವರ್ಯಾದೋ ವಿಶ್ವಾಸವರ್ಜಿತೈಹಿ ಭವದ್ಭಿಹಿ. ಅದಕ್ಕೇನು ಮಾಡಬೇಕು, ಐಶ್ವರ್ಯ ನಮ್ಮನ್ನು ಕಾಪಾಡುತ್ತೆ ಅಂತ ತಿಳ್ಕೋಬಾರ್ದು, ಇದೇ ಫೈನಲ್ ಅಂತ ಭಾವಿಸಬಾರ್ದು. ನನ್ನ ಅನುಗ್ರಹ ಫೈನಲ್ಲೇ ಹೊರತಿದೆ, ಯಾವುದು ಫೈನಲ್ ಅಲ್ಲ. ಮತ್ತು ಎಚ್ಚರ ಇಟ್ಕೊಂಡು ನೀವು ಅಧಿಕಾರ ನಡೆಸಬೇಕೇ ಹೊರತು ಎಚ್ಚರ ತಪ್ಪಿ ನಡೆಸಬಾರದು ಅಂತ ಹೇಳಿ. ಶ್ರೀ ಶುಕ ಉವಾಚ, ಅಥಾಹ ಸುರಭಿ ಕೃಷ್ಣಂ ಅಭಿವಂದ್ಯಮನಸ್ವಿನಿ ಸ್ವಸಂತಾನೈರುಪಾ ಮಂತ್ರ್ಯ ಗೋಪರೂಪಿಣಮೀಶ್ವರಂ. ಇಷ್ಟೊತ್ತು ಇಂದ್ರದೇವರ ಪ್ರಾರ್ಥನೆ ಆಯ್ತು. ಈಗ ಇಂದ್ರದೇವರ ಜೊತೆ ಯಾರು ಬಂದಿದ್ರು, ಈಗ ಮರ್ತೋಗ್ಬಿಡ್ತಾಗಲೇ ಕಾಮಧೇನು ಬಂದಿದ್ರು. ಕಾಮಧೇನು ಈಗ ಕಾಮಧೇನು ಮಾತಾಡ್ತಾರೆ, ದೊಡ್ಡವರು ಇಂದ್ರದೇವರ ಮೊದಲು ಮಾತಾಡಿಬಿಟ್ರು, ಈಗ ಕಾಮಧೇನು ಮಾತಾಡಬೇಕು. ಶ್ರೀ ಶುಕ ಉವಾಚ, ಅಥ ಆಹ ಸುರಭಿ ಕೃಷ್ಣಂ ಅಭಿವಂದ್ಯ ಮನಸ್ವಿನಿ ಸ್ವಸಂತಾನೈ ಉಪಾಮಂತ್ರ್ಯ ಗೋಪರೂಪಿಣಂ ಈಶ್ವರಂ. ಅಥ ಅನಂತರ ಸುರಭಿ ಕಾಮಧೇನುವು ಕೃಷ್ಣಂ ಅಭಿವಂದ್ಯ ಆಹ, ಕೃಷ್ಣನಿಗೆ ನಮಸ್ಕಾರ ಮಾಡಿ, ಮನಸ್ವಿನಿ ಒಳ್ಳೆಯ ಸ್ವಾಭಿಮಾನಿಣಿಯಾದಂತಹ ನಿರ್ಮಲ ಮನಸ್ಕಳಾದ ಅವಳು ಕೃಷ್ಣನಿಗೆ ನಮಸ್ಕಾರ ಮಾಡಿ ಹೇಳಿದ್ಳು. ಸ್ವಸಂತಾನೈ ರೂಪಾಮಂತ್ರ್ಯ, ಬರೀ ತಾನು ಒಬ್ಬಳೇ ಅಲ್ಲ, ಎಲ್ಲ ಗೋವು ಹಿಂಡೆ ಕರ್ಕೊಂಡ್ಬಿಟ್ಟರು, ಎಲ್ಲ ಗೋವುಗಳು ಬಂದುಬಿಟ್ಟಿದೆ. ಗೋಪರೂಪಿಣಂ ಈಶ್ವರಂ, ಗೋಪರೂಪಿಯಾದ ಈ ಕೃಷ್ಣನನ್ನು ಕುರಿತು ಹಾಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅಲ್ಲಿ ಬರೀತಾರೆ, ಸ್ವಸಂತಾನೈ ಸ್ವವಂಶ ಜಾತ ಗೋಭಿ ಸಹ ಉಪಾಮಂತ್ರ್ಯ ಆಲೋಚ್ಯ ಗೋಪರೂಪಿಣಂ ಈಶ್ವರಂ ಈಶೇಭ್ಯೋ ವರಂ ಹರಿಂ ಪ್ರತ್ಯಾಹ. ಎಲ್ಲ ಗೋವುಗಳಿಗೆ ಸಮಾಲೋಚನೆ ಮಾಡಿ ಮಾತಾಡ್ತಾರೆ. ಈಶೇಭ್ಯೋ, ಈಶ್ವರ ಅಂತ ಪದ ಬಂತು, ಈಶ್ವರ ಅಂದರೆ ಏನರ್ಥ, ಈಶೇಭ್ಯೋ ಬ್ರಹ್ಮರುದ್ರ ಶ್ರೀ ಶೇಷಾದಿಭ್ಯೋ ಯಥೋ ಭವಾನ್ ವರೋ ಅತಃ ಈಶ್ವರಾಖ್ಯಾತೆ ಮುಖ್ಯ ನಾನ್ಯಸ್ಯ ಕಸ್ಯಚಿತ್ ಇತಿ ಬ್ರಹ್ಮವೈವರ್ತ ವಚನಾತ್. ಈಶೇಭ್ಯೋ ವರ ಈಶ್ವರ, ಈಶರಿಗಿಂತ ದೊಡ್ಡವನು ಅಂತ ಅರ್ಥ. ಈಶರು ಅಂದರೆ ಯಾರು, ಬ್ರಹ್ಮ ರುದ್ರ ಶ್ರೀ ಶೇಷ ಇವರೆಲ್ಲ ಈಶರು, ಅವರಿಗಿಂತ ಶ್ರೇಷ್ಠನಾಗಿದ್ದಕ್ಕೆ ವಿಷ್ಣುವಿಗೆ ಏನಂತ ಕರೀತಾರೆ, ಈಶ್ವರ. ಎಲ್ಲಿ ಬಂದಿದೆ ಪದ ಅದು, ಈಶ್ವರೋ ವಿಕ್ರಮೀ ಧನ್ವಿ ಈಶ್ವರ. ಈಗ ಅರ್ಥ ಇದು ಆಚಾರ್ಯ ಬೇರೆ ಕಡೆ ಕೊಟ್ಟ ವಾಕ್ಯ, ಅಲ್ಲಿ ಸೇರಿಸ್ಕೊಂಡ್ಬಿಟ್ರೆ ಏನಾಗುತ್ತದೆ, ವಿಷ್ಣು ಸಹಸ್ರನಾಮ ಭಾಷೆ ಆಗಿಬಿಡುತ್ತೆ. ಇದು ಆಚಾರ್ಯ ಕೊಟ್ಟು ಮಾಡಿದ ವಾಕ್ಯ ಇದು, ಇದು ಬ್ರಹ್ಮವಿವರ್ತೆ ಅಂತ ಕೊಟ್ಟು ಮಾಡಿದ್ದಾರೆ, ಪ್ರಸಂಗ ಬಂತು ಇಲ್ಲಿ ಇವರು ಕೊಟ್ಟು ಮಾಡ್ತಾರೆ. ದೇವತೆಯ ಕಾಮದೇವನು, ಕಾಮದೇವನು ಚೇತನ ತಾನೇ, ಅದು ಕಾಮದೇವನು ಜಡ ಪದಾರ್ಥ ಅಲ್ಲ. ಗೋವೆ ಗೋವೆ ತಂದ ಭಾಷೆಯಲ್ಲಿ ಮಾತಾಡೋದು ದೇವರಿಗೆ ಅರ್ಥ ಆಗುತ್ತೆ ಅಷ್ಟೇ. ಇವತ್ತು ಯಾವುದೇ ನೋವಾದಾಗ ಎಲ್ಲ ಪ್ರಾಣಿಗಳು ಕೂಗುತ್ತೆ, ನಮಗೆ ಬರೀ ಕೂಗು ಕೇಳಿಸುತ್ತೆ, ಬಟ್ ಅವರು ತಮ್ಮ ಭಾಷೆ ಬಂದವರಿಗೆ ಏನಂತ ಅರ್ಥ ಆಗುತ್ತೆ. ಆ ರೀತಿ ಸುರಭಿರುವಾಚ ಕೃಷ್ಣ, ಅದೇ ರೀತಿ ಕೃಷ್ಣ ಕೃಷ್ಣ ಮಹಾಯೋಗಿನ್ ವಿಶ್ವಾತ್ಮನ್ ವಿಶ್ವಸಂಭವ ಭವತಾ ಲೋಕನಾಥೇನ ಸನಾಥ ವಯಮಚ್ಯುತ. ಕೃಷ್ಣ ಕೃಷ್ಣ ಮಹಾಯೋಗಿನ್ ವಿಶ್ವಾತ್ಮನ್ ವಿಶ್ವಸಂಭವ ಭವತಾ ಲೋಕನಾಥೇನ ಸನಾಥಾಹ ವಯಂ ಅಚ್ಯುತ. ಹೇ ಕೃಷ್ಣ ಕೃಷ್ಣ ಮಹಾಯೋಗಿ ವಿಶ್ವಾತ್ಮನ್ ವಿಶ್ವದ ಸ್ವಾಮಿ ವಿಶ್ವಸಂಭವ ವಿಶ್ವದ ಜನಕ ವಿಶ್ವಸ್ಯ ಸಂಭವ ಯಸ್ಮಾತ್ ವಿಶ್ವಕ್ಕೆ ಸಂಭವನಾದವನೇ ಭವತ. ವಿಶ್ವ ಅಂದರೆ ವಾಯುದೇವರು ಅಂತೊಂದು ಅರ್ಥ ಇದೆ, ವಿಶ್ವೋ ವಾಯು ಸಮುದ್ದಿಷ್ಟ, ವಿಶ್ವಸಂಭವ ವಾಯುದೇವರ ತಂದೆಯೇ, ಪ್ರಾಣಾತ್ವಾಯು ಅಜಾಯತ ಆದ್ದರಿಂದ ಪ್ರಾಣದೇವರ ತಂದೆಯೇ. ಭವತಾ ಲೋಕನಾಥೇನ ಲೋಕನಾಥನಾದ ನಿನ್ನಿಂದ ಅಚ್ಯುತ ಅಚ್ಯುತನೇ ವಯಂ ಸನಾಥಾಹ ನಾವು ಸನಾಥರಾಗಿದ್ದೇವೆ. ನಾವು ಅನಾಥರಾದ ನಮಗೆ ನಾಥ ಯಾರು, ನೀನೇ. ನಿನ್ನಿಂದಾಗಿ ನಾವು ಸನಾಥರಾಗಿದ್ದೇವೆ, ಅನಾಥರಾಗಲಿಲ್ಲ ಅಂತೇಳಿ ಸ್ತೋತ್ರ ಮಾಡ್ತಾರೆ. ತ್ವಮ್ನಃ ಪರಬಕಂ ದೈವಂ ತ್ವಮ್ನ ಇಂದ್ರೋ ಜಗತ್ಪತೆ ಭವಾಯ ಭವ ಗೋ ವಿಪ್ರ ದೇವಾನಾಂ ಯೇಚ ಸಾಧವಃ. ತ್ವಮ್ನಃ ಪರಮಕಂ ದೈವಂ ತ್ವಮ್ನಃ ಇಂದ್ರಃ ಜಗತ್ಪತೆ ಭವಾಯ ಭವ ಗೋ ವಿಪ್ರ ದೇವಾನಾಂ ಯೇಚ ಸಾಧವಃ. ತ್ವಂ ನೀನು, ನಃ ನಮಗೆ, ಪರಮಕಂ ದೈವಂ ನೀನೇ ಪರಮದೈವ ನಮಗೆ. ತ್ವಮ್ನ ಇಂದ್ರಃ ನಮ್ಮ ಪಾಲಿ ನೀನೇ ಇಂದ್ರ, ಈ ಇಂದ್ರ ಅಲ್ಲ ನೀನೇ ಇಂದ್ರ. ಜಗತ್ಪತೆ ಭವಾಯ ಭವ ಗೋ ವಿಪ್ರ ದೇವಾನಾಂ ಗೋ ವಿಪ್ರ ದೇವಾನಾಂ ಗವಾಂ ವಿಪ್ರಾಣಾಂ ದೇವಾನಾಂ. ಗೋವುಗಳಿಗೆ ವಿಪ್ರರಿಗೆ ದೇವತೆಗಳಿಗೆ ನೀನು ಕಲ್ಯಾಣಕ್ಕೆ ಕಾರಣನಾಗು. ಅಥವಾ ಗೋ ವಿಪ್ರ ದೇವಾನಾಂ ಗೋವುಗಳಲ್ಲೇ ದೇವರ ಸನ್ನಿಧಾನ, ವಿಪ್ರಲ್ಲೇ ದೇವರ ಸನ್ನಿಧಾನ ತಿಳ್ಕೊಂಡಿರ್ತಾರಲ್ಲ, ಅವರಿಗೆ ನೀನು ಕಲ್ಯಾಣವನ್ನು ಉಂಟು ಮಾಡಿಸು. ಗೋಬ್ರಾಹ್ಮಣ ಹಿತಾಯ ಚ, ಆ ರೀತಿ ಇನ್ನೊಂದು ರೀತಿ ಅರ್ಥ. ಏಜ ಸಾಧವ, ಜೊತೆಗೆ ಏಜ ಸಾಧವ ಸಜ್ಜನರು ಯಾರಿದ್ದಾರಲ್ಲ ಅವರಿಗೆಲ್ಲ ಉದ್ಧಾರ ಮಾಡಿಬಿಡು. ಎರಡನೇ ಅಪ ಏನು ಆಕ್ಷೇಪ ಮಾಡ್ತಾರೆ, ಇವರೆಲ್ಲ ಬ್ರಾಹ್ಮಣರಿಗೆ ಒಳ್ಳೇದು ಮಾಡಿ ಇದೇ ಮಾತಾಡ್ತಾರೆ, ಮಾತೆತ್ತಿದ್ದಾರೆ ಬ್ರಾಹ್ಮಣರು ಗೋವುಗಳು ಅಂತೇಳಿ. ಸಾಧವ ಸಜ್ಜನರು ಯಾರೇ ಆಗಿದ್ದರೂ ಕೂಡ ಏನು ಮಾಡ್ಬೇಕು, ಅವರನ್ನ ಬ್ರಾಹ್ಮಣರಾಗಲಿ ಆಗದೇ ಇರಲಿ ಸಜ್ಜನರಾಗಿದ್ದರೆ ಏನು ಮಾಡ್ಬೇಕು, ಅವರನ್ನ ಉದ್ಧಾರ ಮಾಡಬೇಕು. ಇದನ್ನೆಲ್ಲ ಮರ್ತು ಬಿಡ್ತಾರೆ, ಹೈಲೈಟ್ ಮಾಡ್ಬೇಕು. ಇದನ್ನ ಹೈಲೈಟ್ ಮಾಡಿದ್ರೆ ಜನಗಳು ಏನು ಸಿಟ್ಟು ಬರುತ್ತೆ, ಎಲ್ಲ ಗ್ರಂಥಗಳು ಬ್ರಾಹ್ಮಣರಿಗೋಸ್ಕರ ಮಾಡ್ಕೊಂಡಿದ್ದಾರೆ ಅಂತೆ. ಈಚ ಸಾಧವ ಸಜ್ಜನರಾದ ಮೇಲೆ ಮುಗಿದೋಯ್. ಇಂದ್ರಮ್ನಸ್ತ್ವಾಭಿಷೇಕ್ ಶ್ಯಾಮ ಬ್ರಹ್ಮಣಾಚೋದಿತಾ ವಯಂ ಅವತೀರ್ಣೋಶಿ ವಿಶ್ವಾತ್ಮನ್ ಭೂಮಿರ್ಭಾರಾಪ ಅನುತ್ತಯೇ. ಇಲ್ಲಿ ದೇವರಿಗೆ ಇಂದ್ರ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಆಚಾರ ಐತರೇಯದಲ್ಲಿ ಹೇಳ್ತಾರೆ ಭಾಷ್ಯದೊಳಗೆ, ಇದು ಪರಮೈಶ್ವರ್ಯೇ ಇಂದ್ರ ಪರಮೈಶ್ವರ್ಯ ಜಾನ್ ಅಂತ. ಪರಮ ಐಶ್ವರ್ಯ ಹೊಂದಿರೋದ್ರಿಂದ ದೇವರಿಗೆ ಇಂದ್ರ ಅಂತ ಹೆಸರು. ಸಂಪತ್ತು ಹೊಂದಿರೋದಕ್ಕೇನೆ ಇಂದ್ರನಿಗೆ ಇಂದ್ರ ಅಂತ ಹೆಸರು. ಇದ್ರೆ ಸಂಪತ್ ಅಭಿಮಾನಿ ದೇವತೆ ಮಹಾಲಕ್ಷ್ಮಿ, ಅವರಿಗೆ ಪತಿ ಆದಮೇಲೆ ಇಂದ್ರ ಯಾರಾಗ್ತಾನೆ, ಮುಖ್ಯೇಂದ್ರ ಸಾಕ್ಷಾತ್ ನಾರ. ಲಕ್ಷಾಧಿಪತಿನೇ ಶ್ರೀಮಂತ ಅಂತ ಕರೆದ್ರೆ ಕೋಟ್ಯಾಧಿಪತಿನ ಮಹಾಶ್ರೀಮಂತ ಅಂತ ಕರಿಬೇಕು ತಾನೆ. ಸೊ ಮಹೇಂದ್ರ ಅಂದ್ರೆ ಯಾರು, ಸಾಕ್ಷಾತ್ ನಾರಾಯಣ. ಅದನ್ನೆಲ್ಲ ತಿಳಿಸ್ತಾರೆ ಯಾವ್ದನ್ನ, ಹೌದು ಇದು ಹೇಳ್ತಾರದು ಅದೇ. ಏಚ ಸಾಧವ ಋಷ್ಯ ತೇಷಾಂ ಭವಾಯ ಭದ್ರಲಕ್ಷಣಾಯ ಶ್ರೇಯಸೆ ನಹ ಇಂದ್ರ ಪರಮಸ್ವಾಮಿ ನಂ ತ್ವಾಂ. ಅದಕ್ಕೇನು ಮಾಡ್ತಿದ್ದೇವೆ ನಾವೀಗ ಅಂತ ಹೇಳ್ತಾರೆ. ಇಂದ್ರಂ ನಹ ತ್ವಾ ಅಭಿಷೇಕ್ ಕ್ಷಾಮ, ನಾವು ಇಂದ್ರ ನೀನು ನಿಮ್ಗೆ ಅಭಿಷೇಕ ಪಟ್ಟಾಭಿಷೇಕ ಮಾಡಕ್ಕೆ ಬಂದಿದ್ದೇವೆ. ಇಲ್ಲಿ ಎರಡು ರೀತಿ ಅರ್ಥ. ತ್ವಾಂ ಇಂದ್ರಂ ಅಭಿಷೇಕ್ ಕ್ಷಾಮ, ಇನ್ಮೇಲೆ ಇಂದ್ರ ನೀನೇ ಇಂದ್ರ ಅಂತ ಅಭಿಷೇಕ ಮಾಡಿಬಿಡ್ತೇವೆ. ಇದು ಹೊರಗಿನ ಅರ್ಥ, ಹೊರಗಿನ ಅರ್ಥ ಆಗಲ್ಲ. ಇದಕ್ಕೆ ಏನಾಯ್ತು, ಈಗ ದೇವರನ್ನ ಕಡಿಮೆ ಮಾಡಿದಾಗ ಜಾಸ್ತಿ ಮಾಡಿದಾಗಾಯ್ತಾ, ಕೃಷ್ಣನ ಇಂದ್ರ ಪದವಿ ಕೊಟ್ಟುಬಿಟ್ರೆ ದೊಡ್ಡದಾಯ್ತಾ ಚಿಕ್ಕದಾಯ್ತಾ, ಡಿ ಸಿನ ಕರೆದ ಕ್ಲರ್ಕ್ ಮಾಡಿ ಹಾಕ್ಬಿಟ್ಟ ನಡಿ ಅಂತೇಳಿ. ಎಲ್ಲಿ ಇಷ್ಟು ಎಲ್ಲಿ ಇಂದ್ರ, ಅದಕ್ಕಾಗಲ್ಲ. ಇಂದ್ರಂ ಅಂದರೆ ಶ್ರೇಷ್ಠಂ ಅಂತ ಅರ್ಥ. ಶ್ರೇಷ್ಠ ಆದ ನಿಮಗೆ ಅಭಿಷೇಕ ಮಾಡ್ತೇವೆ ಅಷ್ಟೇ ಹೊರತು ಇಂದ್ರ ಪದವಿಯಲ್ಲಿ ಅಭಿಷೇಕ ಮಾಡ್ತೇವೆ ಅಂತ ಅರ್ಥ ಅಲ್ಲ. ಇಂದ್ರನಾದ ನಿಮಗೆ ನಾವು ಅಭಿಷೇಕವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಬ್ರಹ್ಮದೇವರು ಕಳಿಸಿಕೊಟ್ಟಿದ್ದಾರೆ ನಮ್ಮನ್ನು. ಬ್ರಹ್ಮಣ ಚೋದಿತಾ ವಯಂ, ಯಾತಕ್ಕೆ ಕಳಿಸಿದ ದೇವರಿಗೆ ಜನಕ್ಕೆ ಗೊತ್ತಾಗಬೇಕು ಕೃಷ್ಣ ಯಾರು ಅಂತೇಳಿ, ಜಗತ್ತಿಗೆ ತಿಳಿಬೇಕು ಅಂತೇಳಿ ಬ್ರಹ್ಮದೇವರು ಹೇಳಿ ಕಳಿಸಿದ್ದಾರೆ. ನಾವು ಬಂದಿದ್ದೇವೆ, ನೀನು ಅಭಿಷೇಕವನ್ನು ಮಾಡ್ತಾ ಇದ್ದೇವೆ. ಅವು ಅಭಿಷೇಕ ಮಾಡೋ ಸುಲಭ, ಕಾಮಧೇನು ಯಾತಕ್ಕೆ ಉಳಿದಾರ, ಆದರೆ ಅದು ಕೊಟ್ಟ ಹಾಲು ತೊಗೊಂಡು ಅಭಿಷೇಕ ಮಾಡೋಕೆ ಅವೇನು ಮಾಡುತ್ತೆ, ಡೈರೆಕ್ಟ್ ಅಭಿಷೇಕ. ಅದು ಶ್ರೀವಾಸ ಕಲ್ಯಾಣದೊಳಗೆ ಕುತ್ತದ ಮೇಲೆ ಹಾಕಿದ್ರಲ್ಲ, ಡೈರೆಕ್ಟ್ ಅಭಿಷೇಕ, ಕರೆದಿರೋದು ಹಾಕ್ಬೇಕು ನೆಸಿಟಿನೇ ಇಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಕಾಮಧೇನು ಹಾಲನ್ನು ಸುರಿಸಿದ್ದು, ಅಲ್ಲಿ ಇಂದ್ರ ಬ್ರಹ್ಮದೇವರು ಹಾಲು ಸುರಿಸಿದ್ದು, ಅವಾಗ ಆ ಕರೆಕ್ಟ್ ಅರ್ಥ ಆಗುತ್ತೆ. ಬ್ರಹ್ಮಣ ಚೋದಿತ ಇಲ್ಲಿ, ಬ್ರಹ್ಮದೇವರೇ ಅಲ್ಲಿ. ಬ್ರಹ್ಮದೇವರು ಹೇಳಿದ್ದಾರೆ ಅಂತ ಅಭಿಷೇಕ ಮಾಡ್ತೇವೆ ಅಂತ ಹೇಳಿದರು, ಬ್ರಹ್ಮದೇವರು ಅಭಿಷೇಕ ಮಾಡಿದರೆ. ಅವತೀರ್ಣೋಶಿ ವಿಶ್ವಾತ್ಮನ್ ಭೂಮಿರ್ಭಾರಾಪ ಅನುತ್ತಯೇ, ನೀನು ವಿಶ್ವದ ಸ್ವಾಮಿ, ನೀನು ಭೂಮಿಯ ಭಾರವನ್ನು ಕಳೆಯುವುದು ಅವತಾರ ಮಾಡಿದ್ದೆ ಅಂತ ಬ್ರಹ್ಮದೇವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅನುಗ್ರಹ ಮಾಡುವಂತ ಪ್ರಾರ್ಥನೆ ಮಾಡ್ತಾಳೆ ಕಾಮಧೇನು. ಶ್ರೀ ಶುಕ ಉವಾಚ, ಏವಂ ಕೃಷ್ಣಾಂ ಕೃಷ್ಣಂ ಉಪಾಮಂತ್ರ್ಯ ಸುರಭಿ ಪಯಸಾತ್ಮನಃ ಜಲೈಶ್ಚಾಕಾಶ ಗಂಗಾಯಾಃ ಐರಾವತ ಕರೋದ್ಧೃತೈಃ. ಏವಂ ಕೃಷ್ಣಂ ಉಪಾಮಂತ್ರ್ಯ ಸುರಭಿ ವಯಸ ಆತ್ಮನಃ. ಈಗ ಕೃಷ್ಣನ ಸ್ತೋತ್ರ ಮಾಡಿಬಿಟ್ಟು ಸುರಭಿ ಕಾಮಧೇನವು ಆತ್ಮನಃ ಪಯಸ ತನ್ನ ಕ್ಷೀರದಿಂದ ಅಭಿಷೇಕವನ್ನು ಮಾಡಿತು. ಜಲೈಶ್ಚ ಆಕಾಶ ಗಂಗಾಯಾಃ ಐರಾವತ ಕರೋದ್ಧೃತೈ ಇಂದ್ರಃ. ಅದೇ ರೀತಿ ಇಂದ್ರದೇವರು ಕೂಡ ಇದೇನು ಮಾಡಿದ್ರಂತೆ, ಆಕಾಶ ಗಂಗೆಯಿಂದ ಅಭಿಷೇಕ ಮಾಡಿದ್ಲು, ಐರಾವತದ ಸೊಂಡಿಲಿನಿಂದ ಹಾಕಲ್ಪಡತಕ್ಕಂತಹ ಅಂತ ಅರ್ಥ. ಮತ್ತು ಇಂದ್ರದೇವರು ಕೂಡ ಏನು ಮಾಡ್ತಾರೆ, ದೇವಗಂಗಾ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ನಾವು ನೀರು ತಂದು ಗಂಗೆ ಚವನೇ ಚೈವ ಹೇಳಿ ಮಾಡಬೇಕಲ್ಲ, ಡೈರೆಕ್ಟ್ ಆಕಾಶ ಗಂಗಾ ಅದನ್ನು ಅಭಿಷೇಕ ಮಾಡಿದರು. ಹೇಗೆ ತಂದರು ನೀರನ್ನ ಗಂಗೆಯನ್ನು ಅಂದರೆ, ಐರಾವತ ಕರೋದ್ಧೃತೈ, ಆ ಐರಾವತ ಆನೆ ಅದು ಸೊಂಡಿಲಿನಿಂದ ತರಲ್ಪಟ್ಟಂತಹ, ಇದರಿಂದ ಕೃಷ್ಣನಿಗೆ ಅಭಿಷೇಕವನ್ನು ಮಾಡಿದ್ದಾರೆ ಇಂದ್ರದೇವರು. ಇಂದ್ರಃ ಸುರಋಷಿಭಿ ಸಾಕಂ, ಇಂದ್ರದೇವರು ದೇವಋಷಿಗಳಿಂದ, ದೇವಋಷಿ ನಾಮಸ್ಮಿ ನಾರದಃ ಅಂತ ಹೇಳ್ತಾರಲ್ಲ ಹಾಗೆ, ದೇವಋಷಿಗಳು ಮಹರ್ಷಿಗಳು ಬ್ರಹ್ಮಋಷಿಗಳು ಬರೀ ಋಷಿಗಳು ಅನೇಕ ವಿಧವಾದ ಋಷಿಗಳಿದ್ದಾರೆ. ಸುರಋಷಿಭಿ ಸಾಕಂ ಚೋದಿತಃ ದೇವಮಾತೃಭಿ, ದೇವಮಾತೃ ಅದಿತಿ ಮೊದಲಾದವರೆಲ್ಲ ಕೇಳಿಕೊಂಡ್ರಂತೆ ಇಂದ್ರದೇವರು ಬಂದು ಅವರ ಅಭಿಷೇಕ ಮಾಡ್ತಾ ಇದ್ದಾರೆ. ಅಭ್ಯಷಿಂಚ ತದಾಶಾರ್ಹಂ ಗೋವಿಂದ ಇತಿ ಚಾಭ್ಯದಾತ್, ಕೃತ ಅಭಿಷೇಕವನ್ನು ಮಾಡ್ತಾ ಮಾಡ್ತಾ ಗೋವಿಂದ 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 ಅಂದ್ರಂತೆ. ಗೋವಿಂದ ಇತಿ ಚ ಅಭ್ಯದಾತ್, ಅವತ್ತಿಂದ ಕೃಷ್ಣನಿಗೆ ಗೋವಿಂದ ಅಂತ ಹೆಸರು ಲೋಕದಲ್ಲಿ ಬಂತು. ಗೋವಿಂದ ಗೋವಿಂದ ಅಂತೇಳಿ ಗೋವಿಂದ ಅಂತ ಯಾತಕ್ಕೆ ಅಂದರು ಅಂದರೆ, ತಪ್ಪು ಮಾಡಿದಾಗ ಪರಿಹಾರಕ್ಕೆ ಏನನ್ಬೇಕಂತೆ, ಅಚ್ಯುತ ಅನಂತ ಗೋವಿಂದ ಅನ್ಬೇಕು. ಇಷ್ಟು ಭಾರಿ ತಪ್ಪು ಮಾಡಿದ್ದೇನೆ, ಗೋವಿಂದ 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 ಅಂದರು ಅಂತ. ದಾಶಾರಂ ಗೋವಿಂದ ಇತಿ ಚ ಅಭ್ಯದಾತ್, ಇಲ್ಲಿ ಗೋವಿಂದ ಅಂತ ಹೇಳಿದ್ದಕ್ಕೆ ಅನುಗ್ರಹ ಆಯಿತು. ಅಲ್ಲಿ ಕೂಡ ಕೃಷ್ಣ ಅರ್ಜುನ ಏನು ಮಾಡ್ತಾನೆ, ಗೋವಿಂದ ಅಂತಲೇ ಹೇಳು, ಗೋವಿಂದ ಅಂತ ಪ್ರಾರ್ಥನೆ ಮಾಡ್ತಾನೆ. ಅಚ್ಯುತ ಅನಂತ ಅರ್ಜುನ ಕೂಡ, ಅರ್ಜುನ ಇಂದ್ರಾವತಾರ, ಅಲ್ಲಿ ಗೋವಿಂದ ಗೋವಿಂದ ಅಂತ ಹೇಳಿದ್ದಕ್ಕೆ ಏನಾಯ್ತು? ಗೀತೋಪದೇಶ ಬಂತೆ. ತತ್ರಾಗತಃ ತುಂಬುರು ನಾರದಾದಯೋ ಗಂಧರ್ವ ವಿದ್ಯಾಧರ ಸಿದ್ಧಚಾರಣಾಃ ಜಗುರ್ಯಶೋ ಲೋಕಮಲಾಪಹಂ ಹರೇ ಸುರಾಂಗನಾಃ ಸನ್ ನನೃತುಃ ಬುಧಾನ್ವಿತಃ. ತತ್ರ ಆಗತಃ ತುಂಬುರು ನಾರದಾದಯಃ ಗಂಧರ್ವ ವಿದ್ಯಾಧರ ಸಿದ್ಧಚಾರಣಾಃ ಜಗುಃ ಯಶಃ ಲೋಕಮಲಾಪಹಂ ಹರೇ ಸುರಾಂಗನಾಃ ಸನ್ ನನೃತುಃ ಮುದಾ ಅನ್ವಿತಃ. ತತ್ರ ಅಲ್ಲಿಗೆ ತುಂಬುರು ನಾರದಾದಯಃ ಆಗತಃ, ತುಂಬುರು ನಾರದ ಎಲ್ಲರೂ ಬಂದುಬಿಟ್ರೆ ಅಲ್ಲಿ. ಗಂಧರ್ವ ವಿದ್ಯಾಧರ ಸಿದ್ಧಚಾರಣಾಃ ಆಗತಃ, ಗಂಧರ್ವರು ವಿದ್ಯಾಧರರು ಸಿದ್ಧರು ಚಾರಣರು ಅವರೆಲ್ಲ ಬಂದರು. ಬಂದು ಏನು ಮಾಡ್ತಾರೆ? ಯಶಃ ಲೋಕಮಲಾಪಹಂ ಹರೇ, ಯಶಃ ಜಗುಃ, ಲೋಕದ ಮಲವನ್ನು ತೆಗೆದುಹಾಕತಕ್ಕಂಥ ಹರಿಯ ಕೀರ್ತಿಯನ್ನು ಹಾಡಿದರು. ಇದು ಬಹಳ ಮುಖ್ಯ. ಇದು ದೇವ್ರ ಕೀರ್ತಿ ಯಾತಕ್ಕೆ ಹೊಗಳ್ತಾರೆ ಅಂದರೆ ಕೇಳಿದವರಿಗೆ ಏನಾಯ್ತು ಅದರಿಂದ? ಪಾಪ ಎಲ್ಲ ಹೋಗ್ಬಿಡ. ಅದಕ್ಕೇ ಅಘನಾಶನ ಕೀರ್ತಿ, ಆಚಾರ್ಯರನ್ನೇ ಅಘನಾಶನ ಕೀರ್ತಿ ಅಂತ ಕರೀತಾರೆ. ಅವ್ರ ಹೆಸರು ಹೇಳಿದರೆ ಮಧ್ವರಾಯರದನ್ನು ಪರಿಶುದ್ಧರಾಗಿರೋ ಅಂತ ಹೇಳ್ತಾರಲ್ಲ, ಹಾಗೆ ದೇವ್ರ ಹೆಸರು ಹೇಳೋದ್ರಿಂದ ಏನಾಗುತ್ತೆ? ಶುದ್ಧಿ ಬಂದ್ಬಿಡೋದು. ಅಘನಾಶನ ಸ್ವಲ್ಪ ಹೇಳ್ತಾ ಲೋಕ ನರಿತು ಲೋಕಮಲಾಪಹಂ ಹರೇಹೇ ಯಶಃ ಜಗುಃ ಸುರಾಂಗನಾಃ ಸನ್ ನನೃತು. ಇವರೆಲ್ಲ ಹಾಡಿದರು. ಸುರಾಂಗನೆಯರು ಅಪ್ಸರಿಯರೆಲ್ಲ ಏನು ಮಾಡ್ತಾ ಇದ್ದಾರೆ? ನರ್ತನವನ್ನು ಮಾಡ್ತಾರೆ. ಇದಕ್ಕೆಲ್ಲ ಏನು ಕಾರಣ? ಮುದಾ ಅನ್ವಿತ, ಆನಂದದಿಂದ ಕೂಡಿದವರಾಗಿ ಅಂತ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡಿದಾಗ ಏನು ಅನಿಸ್ತು? ಇವರಿಗೆಲ್ಲ ಕೂಡ ನಂದಗೋಪಾದಿಗಳು ನೋಡ್ತಾ ಇದ್ದಾರಲ್ಲ, ಮೊದಲು ಆಶ್ಚರ್ಯ ಆಗಿಬಿಟ್ಟಿದ್ರು. ಬಂದು ಕೇಳಿದ್ರು, ಏನು ನಂದ ನಿಮ್ಮ ಮಗ ಹೀಗೆಲ್ಲ ಮಾಡ್ತಾನೆ ಅಂತ ಕೇಳಿದ್ದಕ್ಕೆ ಏನು ಹೇಳಿದ ಆತ? ಗರ್ಗಾಚಾರ ಮಾತೆಲ್ಲ ಹೇಳಿಬಿಟ್ಟು ಗರ್ಗಗೀತ ಹೇಳಿದರು ಪಾಪ ಅಷ್ಟೊತ್ತು ಕೂಡ. ಈಗೆಲ್ಲ ಪ್ರತ್ಯಕ್ಷ ಕಾಣ್ತಿದ್ದಾರೆ. ಇದು ಹೇಳಿದ ಮೇಲೆ ಗಡದ ನಡೆಘಟನೆ ಇರುವ ನಂದ ಹೇಳಿದ್ದಕ್ಕೂ ಇವ್ರು ನಡೀತಿರೋದಕ್ಕೂ ಸರಿ ಟ್ಯಾಲಿ ಆಗ್ತಾ ಇದೆ. ಸರಿ ಹೋಯ್ತಾ. ತಂ ತುಷ್ಟು ಬುರುತೆ ವನಿಕಾಯ ಕೇತವೋ ವ್ಯವಾಕಿರಂಚದ್ಭುತ ಪುಷ್ಪ ವೃಷ್ಟಿಭಿ ಲೋಕಾ ಪರಾಂ ನಿರ್ವೃತಿ ಮಾಪ್ನು ಮಂತ್ರಯೋ ಗಾವಸ್ತದಾ ಕಾಮನಯನ್ಪಯೋದೃತಾಂ. ತಂ ತುಷ್ಟುಬುಹು ದೇವ ನಿಕಾಯ ಕೇತವ, ದೇವರ ದೇವತೆಗಳ ನಿಕಾಯದ ಕೇತುಗಳನ್ನು ಪ್ರಧಾನರು ಅವರೆಲ್ಲ. ವ್ಯವಾಕಿರಂಚ ಅದ್ಭುತ ಪುಷ್ಪವೃಷ್ಟಿಭಿ, ಅದ್ಭುತ ಪುಷ್ಪವೃಷ್ಟಿಗಳನ್ನು ಸುರಿಸಿ ದೇವರ ಸ್ತೋತ್ರ ಮಾಡ್ತಾ ಇದ್ದಾರೆ. ಲೋಕಾ ಪರಾಂ ನಿರ್ವೃತಿ ಮಾಪುಹು ಆಪ್ನುವನ್, ಎಲ್ಲ ಲೋಕಗಳು ಕೂಡ ಅತ್ಯಂತ ಹೆಚ್ಚಿನ ಆನಂದವನ್ನು ಹೊಂದಿತು. ಎಷ್ಟು ಲೋಕಗಳು? ತ್ರಯೋ ಲೋಕಾ, ಲೋಕಾ ಪರಾಂ ನಿರ್ವೃತಿ ಮಾಪ್ನುವನ್ ತ್ರಯ, ತ್ರಯ ಲೋಕಾ ಪರಾಂ ನಿರ್ವೃತಿ ಮಾಪ್ನುವನ್, ಅತ್ಯಂತ ಹೆಚ್ಚಿನ ಸಂತೋಷವನ್ನು. ಒಂದು ಸಂತೋಷ ಆಪತ್ ಪರಿಹಾರ ಆಗಿತ್ತು, ಭಾರಿ ದೊಡ್ಡ ಸಂತೋಷ ಕೃಷ್ಣನ ದರ್ಶನ ಆಗ್ತಿರೋ ಅದಕ್ಕಿಂತ ಸಂತೋಷ ಇನ್ನೇನು ಬೇಕು? ಕೃಷ್ಣನನ್ನು ಪರಮಾತ್ಮ ಅಂತ ತಿಳ್ಕೊಂಡು ಆರಾಧನೆ ಮಾಡ್ತಾರಲ್ಲ, ಭಾರಿ ಸಂತೋಷದ ವಿಚಾರ ಆಯಿತು. ಗಾವಸ್ತದಾ ಗಾ ಮನಯನ್ ಪಯೋದೃತಾಂ, ಅವರಿ ಗೋವುಗಳೇನು ಮಾಡಿಬಿಟ್ಟಾವೆ ಆ ಸಮಯದಲ್ಲಿ? ಗಾಮ್ ಅನಯನ್ ಪಯೋದೃತಾಂ, ಅವೆಲ್ಲ ಕೂಡ ವ್ಯವಾಕಿರನ್ ನಿರುತಿ ಆನಂದಂ ಆಪ್ನುವನ್ ಪಯೋದೃತಾಂ ಸ್ವಕ್ಷೀರ ಸಂರಕ್ಷಣೈ ಪರಿಪ್ಲುತಾ ಮನಯನ್ ಪ್ರಾಪಯಾಮಾಸುರಿತ್ಯರ್ಥ. ಸ್ವಕ್ಷೀರ ಸಂಕ್ಷರಣೈ ಪರಿಪ್ಲುತಾಂ, ತಮ್ಮ ವಿಶೇಷವಾದ ಹಾಲುಗಳನ್ನು ಸುರಿಸ್ತಾ ಭೂಮಿಯನ್ನು ತೋಯಿಸಿಬಿಟ್ಟುವಂತೆ ಗೋವುಗಳೆಲ್ಲ ಕೂಡ. ಎಲ್ಲಿ ನೋಡಿದ್ರು ಕ್ಷೀರಾಭಿಷೇಕ, ಗೋವುಗಳು ತಮ್ಮನ್ನು ಕಾಪಾಡಿದ ಕೃಷ್ಣನಿಗೆ ಅಷ್ಟು ಅದ್ಭುತವಾದ ಗೌರವವನ್ನು ತೋರಿಸಿದವು. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಕ್ಷೀರಾಭಿಷೇಕ ಮಾಡಬೇಕಾದ್ರೆ ಚಿಂತನೆ ಮಾಡಬೇಕು. ಇದನ್ನೆಲ್ಲ ಕೂಡ ಸಾಕ್ಷಾತ್ ಸುರಭಿನೇ ಅಭಿಷೇಕ ಮಾಡಿದ್ದು, ಇಂದ್ರ ದೇವತೆಗಳು ಮಾಡಿದ್ದು, ಎಲ್ಲ ಗೋವುಗಳು ಮಾಡಿದ್ದು ಅರ್ಥ ಮಾಡಿಕೊಂಡ್ರೆ ಕ್ಷೀರಾಭಿಷೇಕದ ಸಮಯದೊಳಗೆ ಗೋವರ್ಧನೋತ್ತರಣದ ಕಥೆಯೆಲ್ಲ ಅನುಸಂಧಾನಕ್ಕೆ ಬರ್ತದೆ. ಇವರು ಯಾಂತ್ರಿಕವಾಗಿ ಬಿಡುತ್ತೆ, ಅದು ಪುಣ್ಯ ಕಡಿಮೆ ಆಗುತ್ತೆ. ಅನುಸಂಧಾನ ಇದ್ದಷ್ಟು ಪುಣ್ಯ ಜಾಸ್ತಿ. ಅದಕ್ಕೇ ಲೋಕಮಲಾಪಹಂ ಹರೇ, ಲೋಕದ ಮಲವನ್ನು ಕಳೀತಕ್ಕಂತಹ ಹರಿಯ ಕೀರ್ತಿಯನ್ನು ಹಾಡಿದರು ಅಂತ ಅದಕ್ಕೆ ಹೇಳಿ. ನಾನಾ ರಸೌಘಾಃ ಸರಿತೋ ವೃಕ್ಷಾಃ ಆಸನ್ ವಸುಸ್ರವಾಃ ಅಕೃಷ್ಟ ಪಚ್ಚೌಷಧಯೋ ಗಿರಯೋ ಅಭಿಭ್ರತ್ ಉನ್ಮಣೀನ್. ನಾನಾ ರಸೌಘಾಃ ಸರಿತಃ ವೃಕ್ಷಾಃ ಆಸನ್ ವಸುಸ್ರವಾಃ ಅಕೃಷ್ಟ ಪಚ್ಚೌಷಧಯಃ ಗಿರಯಃ ಅಭಿಭ್ರತ್ ಉನ್ಮಣೀನ್. ಇನ್ನೂ ಏನೇ ನಡೀತು ಅಂತ ಹೇಳ್ತಾರೆ. ಶ್ರೀ ಕೃಷ್ಣಾಭಿಷೇಕ ಸಮಯೇ ಘಟಿತಾನಿ ಅದ್ಭುತ ಘಟನಾನಿ ಲೇಷತಃ ಆಚಷ್ಟೆ ನಾನಾ ಇತ್ಯಾದಿನ. ಕೃಷ್ಣನಿಗೆ ಆ ರೀತಿ ಅಭಿಷೇಕ ನಡೆದಿದ್ದಾಗ ಏನೇನು ಅದ್ಭುತಗಳು ನಡೆದವು ಅಂತ ಹೇಳ್ತಾ ಇದ್ದಾರೆ. ಸರಿತಃ ನದಿಗಳೆಲ್ಲ ನಾನಾ ರಸೌಘಾಃ ಕ್ಷೀರಾದಿ ವಾಹಿನ್ಯೋ ಅಭೂವನ್. ಇಲ್ಲೆಲ್ಲ ಹಾಲು ಬರೋದಲ್ಲ, ನದಿಗಳೆಲ್ಲ ಹಾಲು ಹರಿಯಕ್ಕೆ ಶುರುವಾಯ್ತದೆ. ನದಿಗಳಲ್ಲಿ ಏನು ಬೇಕಾದ್ರೂ ಬರ್ತಾರೆ, ಅಜ್ಜೇನು ಬೇಕಾದ್ರೆ ಜೇನು, ಹಾಲು ಬೇಕಾದ್ರೆ ಹಾಲು. ನದಿಗಳಲ್ಲಿ ವಿಚಿತ್ರವಾದಂಥ ರಸಗಳೆಲ್ಲ ಕಾಣಿಸಿಕೊಂಡು ಎಲ್ಲ ದೇವ್ರಿಗೆ ಉಪಯೋಗ ಮಾಡಲಿ ಅಂತ ಹೇಳಿಬಿಟ್ಟು. ಮಧೂನಿ ಸ್ರವಂತೀತಿ ತಥಾ ವೃಕ್ಷಾಬಹು, ಎಲ್ಲ ವೃಕ್ಷಗಳಲ್ಲಿ ಜೇನು ಬರಕ್ಕೆ ಶುರುವಾಯ್ತದೆ. ದೃಷ್ಟಿಗಳಿದ್ದು ಹೂವುಗಳಿದ್ದು ಅದು ಒಳ್ಳೆ ಹೂವುಗಳಾಗಿದ್ರೆ ಅದನ್ನು ದುಂಬಿಗಳ ತೆಗೆದ್ರೆ ಜೇನ್ ಬರುತ್ತೆ. ಇಲ್ಲಿ ಹಾಗಲ್ಲ, ನ್ಯಾಚುರಲ್ ಏನು ಶುರುವಾಗಿಬಿಡ್ತೋ ಹೊಂಟು ಬರೋದು ಕಷ್ಟ ಬರಗಳಲ್ಲಿ ಗೊತ್ತಾನೆ. ಅಂಥದ್ದು ಎಲ್ಲಿ ನೋಡಿದ್ರು ಜೇನು ಸುರಕ್ಕೆ ಶುರುವಾಯ್ತಂತೆ. ಇದೆಲ್ಲ ಏನಿದು ಕೃಷ್ಣ ಸರ್ವಸ್ವಾಮಿ ಆದ್ದರಿಂದ ಅವನಿಗೋಸ್ಕರ ಎಲ್ಲ ವಿಧವಾದ ಗೌರವವನ್ನು ಅಲ್ಲಿನ ದೇವತೆಗಳು ತೋರಿಸ್ತಾ ಇದ್ದಾರೆ ಅಂತ ಅರ್ಥ. ನಾನಾರ ಸೌಘಾ ಅಕೃಷ್ಟಪಚ್ಯಾ ಕರ್ಷಣಂವಿನ ಇವ ಪಕ್ವ ಔಷಧಯೋ ಯೇಷು ತೇ ತಥಾ ಗಿರಯೋ ಗರ್ಭಗತಾರಪಿ ಉನ್ಮಣಿ. ಮತ್ತಿನ್ನೇನಾಗಿದೆ, ಮರಗಳಲ್ಲೆಲ್ಲ ಕೂಡ ಔಷಧ, ಎಲ್ಲ ಔಷಧಿಗಳು ಮರಗಳಲ್ಲೂ ಕೂಡ ವಿಚಿತ್ರ ವಿಚಿತ್ರವಾದ ಫಲ ಬೆಳಕು ಶುರುವಾಗಿಬಿಟ್ಟಿದೆ. ಸಾಮಾನ್ಯವಾಗಿ ಅವೆಲ್ಲ ಬಿಡೋದು ಯಾವಾಗ, ತೋಟ ಮಾಡಿ ಕಷ್ಟಪಟ್ಟು ಎಲ್ಲ ಮಾಡಬೇಕು. ಅದಕ್ಕೇನಂತಾರೆ, ಕೃಷಿ ಮಾಡಿದ ಮೇಲೆ ಫಲ ಬರೋದು ಪದ್ಧತಿ. ಇಲ್ಲಿ ಕೃಷಿ ಇಲ್ಲದೆ ಫಲ ಬಂತು ಅಂತ ಹೇಳಿದ, ಕೃಷಿ ಇಲ್ಲದೆ ಫಲ ಬಂತು. ಇನ್ನೂ ಕೆಲವರು ಇರ್ತಾರೆ, ಏನು ಕೆಲಸ ಮಾಡಬಾರ್ದು ಒಳ್ಳೇದಾಗಬೇಕು, ಆಗುತ್ತೆ ದೇವ್ರ ಸ್ಮರಣೆ ಮಾಡಿ ಕೊನೆ ಪಕ್ಷ, ಅದಾಗಬಾರ್ದು ಮಾಡಬೇಕು ಅಂದರೆ ದುರ್ಯೋಧನ ಪಕ್ಷ ಆಗುತ್ತೆ ಅಷ್ಟೇ ಹೊರತು ಅದು ಒಳ್ಳೆ ಪಕ್ಷ ಆಗೋದಿಲ್ಲ. ದೇವರ ಸ್ಮರಣೆ ಏನಾಗೋದಿಲ್ಲ, ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ಆದ್ದರಿಂದ ಏನೇನು ನೋಡಿದರೆ ನದಿಗಳಲ್ಲಿ ನೀರು ಬರೋದು ಕಷ್ಟ, ಜೇನು ಹಾಲು ಎಲ್ಲ ಬರ್ತಾ ಇದೆ, ಮರಗಳಲ್ಲಿ ಅಂಟು ಬರೋದು ಕಷ್ಟ, ಜೇನು ಸುರಿತಾ ಇದೆ, ವ್ಯವಸಾಯ ಮಾಡಿದರೆ ಫಲ ಬರೋದು ಕಷ್ಟ, ಹಾಗೆ ಬರ್ತಾ ಇದೆ. ಇದಕ್ಕೆಲ್ಲ ಏನು ಕಾರಣ ಆಯಿತು, ಕೃಷ್ಣನ ಮಹಿಮೆ ಕಾರಣ ಆಯಿತು. ಆದ್ದರಿಂದ ಶ್ರುತೇ ವಾಸುದೇವೆ, ಏನೇನು ಕೇಳ್ತೀವೋ ಇಷ್ಟಪಡ್ತೀವೋ ಎಲ್ಲ ಯಾವಾಗತ್ತೆ, ದೇವರು ಸ್ಮರಣೆ ಮಾಡಿದರೆ ಏನು ತಾನೇ ಅಸಾಧ್ಯ ಅಂತ ಹೇಳ್ತಾರೆ. ಸಾಮಾನ್ಯ ವಿದ್ಯೆಗೆ ಕೊಂಡಾಡ್ತಾರೆ, ಕಿಂ ಕಿಂನ ಸಾಧಯತಿ ಕಲ್ಪಲತೇವ ವಿದ್ಯಾ, ಒಂದು ಸುಭಾಷಿತ. ವಿದ್ಯಾ ಅಂದರೆ ಕಲ್ಪವೃಕ್ಷ ಇದ್ದ ಹಾಗೆ ಬೇಕಾದ ಕೊಡುತ್ತೆ. ವಿದ್ಯಾ ಓದಿಬಿಟ್ಟೆ ಕೆಲಸ ಸಿಕ್ಕಿಬಿಡ್ತು, ಸಂಬಳ ಬಂತು, ಬೇಕಾದ ತಗೊಳ್ಳೋ ಶುರು ಮಾಡ್ತಾನೆ ಹೋಗ್ತಾನೆ. ಒಂದು ವಿದ್ಯೆಯಿಂದ ಏನೇನು ಬಂತು ಅವನಿಗೆ, ಲೌಕಿಕವಾಗಿ ಏನು ಬೇಕಾದ್ರೆ ತೊಗೊಂಡ್ಬಿಡ್ತಾನೆ. ಮನೆಯಿಂದ ಹಿಡಿದು ಪ್ರತಿಯೊಂದು ಕೂಡ ಲೌಕಿಕ ವಿದ್ಯೆಗೆ ಇಷ್ಟು ಸಾಮರ್ಥ್ಯ ಇದ್ದ ಮೇಲೆ ಅಧ್ಯಾತ್ಮ ವಿದ್ಯಾ ವಿದ್ಯಾನ ಎಷ್ಟು ಸಾಮರ್ಥ್ಯ ಇರಬೇಕು. ಅದು ವಿದ್ಯಾ ಪ್ರತಿಪಾದಿತ ಕೃಷ್ಣ ಇರಬೇಕಾದ್ರೆ ಎಲ್ಲ ವಿಧವಾದ ಭೋಗಭಾಗ್ಯ ಬಂತು. ಆದ್ದರಿಂದ ಮನೆಯಲ್ಲಿ ದೇವರಿದ್ದು ನಿತ್ಯ ಅಭಿಷೇಕ ಮಾಡ್ತಿದ್ರೆ ಬೇಕಾದ ಸಿಗುತ್ತೆ ಅಂತ ಅರ್ಥ. ಅದನ್ನೇ ಆಚಾರ್ಯ ಹೇಳಿತ್ತು, ಸಾಲಿಗ್ರಾಮ ಶಿಲಾಸ್ಪರ್ಶ್ಯಂ ಏ ಕುರುವಂತಿ ದಿನೇ ದಿನೇ ವಾಂಚಂತಿ ಕರ ಸಂಸ್ಪರ್ಶ್ಯಂ ತೇಷಾಂ ದೇವಾಹ ಸವಾಸವಾಹ. ಮನೆಯಲ್ಲಿ ದೇವರಿರೋದು, ನಿತ್ಯ ಪೂಜೆ ಮಾಡೋದು ಎಷ್ಟು ಕಲ್ಯಾಣಕ್ಕೆ ಕಾರಣ ಅನ್ನೋದು ನಿದರ್ಶನ ಇವೆಲ್ಲ ಕೂಡ. ಕೃಷ್ಣೋ ಅಭಿಷಿಕ್ತ ಏತಾನಿ ಸರ್ವಾಣಿ ಗುರುನಂದನ ನಿರ್ವೈರಾಣಿ ಅಭವಂತಾತ ಕ್ರೂರಾಣ್ಯಪಿ ನಿಸರ್ಗತಃ. ಕೃಷ್ಣ ಅಭಿಷಿಕ್ತೆ, ಕೃಷ್ಣೇ ಅಭಿಷಿಕ್ತೆ, ಕೃಷ್ಣನಿಗೆ ಪಟ್ಟಾಭಿಷೇಕ ಈ ರೀತಿ ಅಭಿಷೇಕವಾಗ್ತಿರ್ಲಿಕ್ಕೇನೆ ಸರ್ವಾಣಿ ಎಲ್ಲ ಕೂಡ ಕ್ರೂರಾಣ್ಯಪಿ ಕ್ರೂರವಾಗಿರ್ತಕ್ಕಂಥ ಪ್ರಾಣಿಗಳು ಕೂಡ, ಉಗ್ರವಾದ ಪ್ರಾಣಿಗಳು ಕೂಡ ಎಂಥವು, ಎಷ್ಟು ಕ್ರೂರ ಅಂದರೆ ನಿಸರ್ಗತಃ ಕ್ರೂರಾಣಿ. ಸ್ವಾಭಾವಿಕವಾಗಿ ಕ್ರೂರ ಪ್ರಾಣಿಗಳು ಅಂದರೆ ಯಾವುದು, ಸಿಂಹ ಹುಲಿ ಮೊದಲಾದವುಗಳು ಸ್ವಭಾವತಃ ಕ್ರೂರ ಪ್ರಾಣಿಗಳು. ನಿರ್ವೈರಾಣಿ ಅಭವನ್ ಎಲ್ಲ ವೈರಭಾವನೆ ಬಿಟ್ಟುಬಿಟ್ಟುವಂತೆ, ಎಲ್ಲ ಕ್ರೂರ ಪ್ರಾಣಿಗಳು ಕೂಡ ವೈರವನ್ನು ಬಿಟ್ಟು ಶಾಂತವಾಗಿ ಬಿಟ್ಟಿವೆ. ಇದು ಮತ್ತೊಂದು ಪವಾಡ ಇದೆ. ಕೃಷ್ಣನ ಅಭಿಷೇಕವಾಗ್ತಿರ್ಲಿಕ್ಕೇನೆ ಸೇರಿದ್ದಂಥ ಹುಲಿ ಸಿಂಹ ಮೊದಲಾದವುಗಳೆಲ್ಲ ಕೂಡ, ಹುಲಿ ಸಿಂಹ ಎಲ್ಲಿಂದ ಬಂದು ಅಂತ ಕೇಳಾಗಿಲ್ಲ, ಕೇಳಿ ಕೇಳಿ ಏನದು ವೃಂದಾವನ ವನ ಅದು. ಆದ್ದರಿಂದ ಬೇಕಾದಷ್ಟು ಇದ್ದು ಎಲ್ಲ ಕೂಡ ಏನು ಮಾಡಿದ್ವಿ, ಈಗ ವೈರ ಬಿಟ್ಟುಬಿಟ್ಟು ಅದು ಭಗವಂತನ ಸ್ಮರಣೆಯಿಂದಾಗಿ ಕೃಷ್ಣನ ಅನುಗ್ರಹದಿಂದಾಗಿ ಎಲ್ಲರಿಗೂ ಕೂಡ ಒಳ್ಳೆ ಸಾತ್ವಿಕವಾದ ಬುದ್ಧಿ ಉಂಟಾಗಿದೆ. ಅದನ್ನೇ ವಾದಿರಾಜ ಸ್ವಾಮಿಗಳಂತಹ ಜ್ಞಾನಿಗಳಿದ್ದಾಗಲೇ ಏನಾಗಿತ್ತು, ಇಲಿ ಬಂತು ಒಂದು ಹಾವು ಬಂತು ತಿನ್ನಲಿಕ್ಕೆ ಅಂತ, ಯಾವ ವಾದಿರಾಜ ಸ್ವಾಮಿ ಆಸನ ಕೂತ್ಕೊಂಡ್ಬಿಡ್ತು, ಇಲಿ ಹೋಗ್ಬಿಟ್ಟು ಸೇಫೆಟ್ ಜಾಗ ಹುಡ್ಕೊಂಡು ಮನುಷ್ಯರಿಗಿಂತ ವಾಸಿ ಅದು. ಎಲ್ಲಿಗೋಯ್ತದು, ಎಲ್ಲಿಗೋಯ್ತದ ಸೀದಾ ವಾದಿರಾಜ ಸ್ವಾಮಿ ಹತ್ರ ಹೋಯ್ತು. ಇವರೆಲ್ಲ ಹೋಗ್ಬಿಡ್ತಾರೆ ನಮ್ಮ ಆಧುನಿಕ ಜನಗಳೆಲ್ಲ ಕೂಡ, ಇಲಿಗೂ ಅಷ್ಟು ಒಳ್ಳೆ ಜ್ಞಾನ. ವಾದಿರಾಜ ಸ್ವಾಮಿಗಳು ಜಪ ಮಾಡ್ತಿದ್ರು ಮನೆ ಕೆಳಗೆ ಕೂತ್ಕೊಂಡ್ಬಿಡ್ತು ಹೋಗ್ಬಿಟ್ಟು. ಇವತ್ತು ಎಲರುಣಿ ಭಯ ಕಂಜಿ ಇಲಿ ನಿಮ್ಮಾಸನ ಕೆಳಗಿರೆ ಕಂಡದನು ಉಡುಹಿದ ಕರುಣಿ ವಾದಿರಾಜ ಅಂತ ಕೊಂಡಾಡ್ತಾರೆ. ತಷ್ಟ ಹಾವಲ್ಲಿ ಬಂತು ನೋಡ್ತದ, ನೋಡ್ತಾ ಏನಾಯ್ತು ಆಟ ಆಡ್ತಕ್ಕೂ ಎರಡು ಕೂಡ ಫ್ರೆಂಡ್ಸ್ ಆಗಿಬಿಟ್ಟು ಅಂತ. ಅದು ಬಂದಿದ್ದೆ ತಿನ್ನಲಿಕ್ಕೆ ಶುರುವಾಗಿದ್ದ ಆಟ, ಯಾಕೆ ಜ್ಞಾನಿಗಳ ಸಮಾಗಮದಿಂದ ಅವ್ರ ಬುದ್ಧಿ ಚೇಂಜ್ ಆಗಿಬಿಡ್ತು ಅಂತ ಹೇಳ್ತಾರೆ. ಇನ್ನು ಕೃಷ್ಣನ ಒಂದು ಅನುಗ್ರಹದಿಂದ ಏನಾಯಿತು, ನಿಸರ್ಗತಃ ಕ್ರೂರಾಣ್ಯಪಿ ನಿರ್ವೈರಾಣಿ ಅಭವನ್ ಅಂದರೆ ಬರೀ ವೈರ ಬಿಡೋದಲ್ಲ, ಹುಲಿ ಚೆಕ್ಕು ಹುಲಿ ಪಕ್ಕದಲ್ಲಿ ಹಸು ಅದ್ರ ಪಕ್ಕದಲ್ಲಿ ಜಿಂಕೆ ಒಂದೊಂದೇ ಸಾಲು ಸಾಲು, ಮನುಷ್ಯರ ಆ ರೀತಿ ಕೊಡೋದು ಕಷ್ಟ, ಆ ರೀತಿ ಕೂತಿದ್ದಾರೆ ಅಂತ ಹೇಳ್ತಾರೆ. ಇತಿ ಗೋ ಗೋ ಕುಲಪತಿಂ ಗೋವಿಂದಮಭಿಷಿಚ್ಯ ಸಹ ಅನುಜ್ಞಾತೋ ಜಯೋ ಶಕ್ರೋ ಋತೋ ದೇವಾದಿಭಿರ್ದಿವಂ. ಇಲ್ಲಿಗೆ ಘಟ್ಟ ಮುಗಿಸ್ತಾರೆ. ಇತಿ ಗೋಗೋಕುಲಪತಿಂ ಗೋವಿಂದಂ ಅಭಿಷಿಚ್ಯ ಸಹ, ಹೀಗೆ ಗೋಕುಪತಿಯಾದ ಗೋಕುಲಪತಿಯಾದ ಕೃಷ್ಣನನ್ನು ಗೋವಿಂದನನ್ನು ಅಭಿಷಿಚ್ಯ ಸಹ. ಗೋವಿಂದ ಗೋವಿಂದ ಅಂತ ಹೆಸರು ಅವತ್ತಿಂದ ಬಂದಿದ್ದು ಅಂತ ತಿಳ್ಕೊಂಡ್ಬಿಡಬಾರದು, ಎಲ್ಲ ಕಾಲಕ್ಕೂ ಇದೆ. ಅವತ್ತು ಜಗತ್ತಿಗೆ ಅರ್ಥ ಆಯ್ತು ಅಷ್ಟೇ, ಡಿಸ್ಕವರ್ಡ್ ಅಂತಾರಲ್ಲ ಹಾಗೆ. ಗೋವಿಂದ ನಾಮದ ಋಷಿ ಯಾರಾದಾಗಾಯ್ತು, ಈಗ ಇಂದ್ರದೇವರಾದಾಗಾಯ್ತು. ಸಹ ಅನುಜ್ಞಾತೋ ಯಯೋ ಶಕ್ರ ವೃತಃ ದೇವಾಧಿಭಿರ್ದಿವಂ. ಪರಮಾತ್ಮನ ಅಪ್ಪಣೆ ತಗೊಂಡು, ಕೃಷ್ಣನ ಅಪ್ಪಣೆ ತಗೊಂಡ್ಬಿಟ್ಟು ಶಕ್ರ ಇಂದ್ರದೇವರು ದೇವಾದಿಭಿಹಿ ವೃತಃ ದೇವತೆಗಳೊಂದಿಗೆ ಕೂಡಿಕೊಂಡು ದಿವಂ ಯಯೋ ತಮ್ಮ ಸ್ವರ್ಗಕ್ಕೆ ಹೊರಟೋಗಿಬಿಟ್ಟು. ಇದು ಶ್ರೀಮದ್ ಭಾಗವತೆ ದಶಮಸ್ಕಂದೆ ಪಂಚವಿಂಶೋಧ್ಯಾಯ. ಏನು ಹೌದೌದೌದು ಸಾಕ್ಷಾತ್ ದರ್ಶನ ಆಯಿತು ಅಷ್ಟೇ ಅಲ್ಲ, ಗೋವರ್ಧನೋದ್ಧರಣ ಸಂಗತ ಸಂಶಯ ಇಷ್ಟೈಹಿ ಆಚಾರ್ಯ ಬರೀತಾರೆ. ಅವತ್ತಿನಿಂದ ಇದ್ದಬದ್ಧ ಸಂಶಯ ಕೂಡ ಹೊರಟೋಯ್ತು. ಕೃಷ್ಣ ಭಾರಿ ದೊಡ್ಡವನು ತಿಳ್ಕೊಂಡಿದ್ರು, ಏನು ಹೇಳಿದ್ರು ಈಗ ಸರ್ವೋತ್ತಮ ಅಂತ ತಿಳ್ಕೊಂಡ್ರು. ಸರ್ವೋತ್ತಮತ್ವ ಜ್ಞಾನ ಬಂತು, ಅದು ಇದರ ಫಲ ಇತ್ತು. ಇಂದ್ರದೇವರಿಗೆ ಅಹಂಕಾರ ಹೋಯಿತು, ಗೋವುಗಳಿಗೆಲ್ಲ ರಕ್ಷಣೆ ಸಿಕ್ತು, ಗೋಪಾಲಕ್ಕೆಲ್ಲ ಒಳ್ಳೆ ಜ್ಞಾನ ಸಿದ್ಧಿಯಾಯಿತು. ಇದು ಕೇಳಿದವರು ಜ್ಞಾನ ಸಿದ್ಧಿ ಆಗ್ತಿರ್ಬೇಕು ಕಂಡವರಿಗೆ ಸಹಜವಾಗ. ಇಷ್ಟು ಅನೇಕ ಪ್ರಯೋಜನ ಇಟ್ಕೊಂಡು ಕೃಷ್ಣ ಅದನ್ನು ಮಾಡಿ ತೋರಿಸಿದ. ಅಥ ಷಡ್ವಿಂಶೋಧ್ಯಾಯ ಶ್ರೀ ಶುಕ ಉವಾಚ ಏಕಾದಶ್ಯಾಂ ನಿರಾಹಾರ ಸಮಭ್ಯಚ್ಚ ಜನಾರ್ದನಂ ಸ್ನಾತುಂ ನಂದಸ್ತು ಕಾರಿಂದ್ಯಾ ದ್ವಾದಶ್ಯಾಂ ಜಲಮಾವಿಶತ್. ಏಕಾದಶಿ ಮಹಿಮೆ ಬಂತಿದ್ರೊಳಗೆ ಭಾಗವತ ಪುರಾಣದೊಳಗೆ. ಏಕಾದಶ್ಯಾಂ ನಿರಾಹಾರ ಸಮಭ್ಯರ್ಚ ಜನಾರ್ದನಂ ಸ್ನಾತುಂ ನಂದಹಾತು ಕಾಲಿಂದ್ಯಾಹ ದ್ವಾದಶ್ಯಾಂ ಜಲಂ ಆವಿಶತ್. ನಂದಹ ನಂದಗೋಪ ಒಂದು ಸಲ ಏಕಾದಶ್ಯಾಂ ಏಕಾದಶಿ ದಿನದಂದು ನಿರಾಹಾರ ನಿರಾಹಾರವನ್ನು ಮಾಡಿ ಜನಾರ್ದನಂ ಸಮಭ್ಯರ್ಚ ಅಲ್ಲಿ ವಿಶೇಷ ಪೂಜೆಯನ್ನು ಮಾಡಿದ. ಏಕಾದಶಿ ದಿವಸ ಒಳ್ಳೆ ವೈಭವದ ಪೂಜೆಯನ್ನು ಮಾಡಿದ. ಸ್ನಾತುಂ ನಂದಸ್ತು ಏಕಾದಶಿ ದಿವಸ ಬೇರೆ ಯಾರಿಗೂ ವೈಭವದ ಪೂಜೆ ಮಾಡೋಕ್ಕೆ ಬರೋದಿಲ್ಲ. ಯಾಕೆ ಅಲಂಕಾರ ಮಾಡೋದಿಲ್ಲ, ಬೇರೆ ಅಲಂಕಾರ ಇಲ್ಲ ಅವತ್ತಿನ ದಿವಸ ಬೇರೆ ದೇವತೆಗಳಿಗೆ. ಮತ್ತೆ ನೈವೇದ್ಯ ಇಲ್ಲ, ಯಾವುದೂ ಇಲ್ಲ. ಅಂದರೆ ಸರ್ವವೈಭವದ ಪೂಜೆ ಏಕಾಶ್ಚರ್ಯ ಮಾಡೋದು ಯಾರಿಗೆ? ದೇವರಿಗೆ ಒಂದು ಅಲಂಕಾರ ಇಲ್ಲ, ಬೇರೆ ಅಲಂಕಾರ ಇಲ್ಲ, ನೈವೇದ್ಯ ಇಲ್ಲ, ಯಾವ್ಯಾವುದೂ ಇಲ್ಲ. ದೇವರಿಗೆ ಮಾತ್ರ ಸಮಭ್ಯರ್ಚ. ಯಾತಕ್ಕೆ? ದೇವರು ಯಾರತ್ತ? ಸರ್ವೋತ್ತಮನಾದ್ದರಿಂದ ಮತ್ತು ನಿತ್ಯ ಮುಕ್ತನಾದ್ದರಿಂದ ಅದು ಯಾವ ಕಾಲಕ್ಕೂ ಏನಿಲ್ಲ, ಉಪವಾಸಾದಿಗಳು ಪ್ರಸಕ್ತಿನೇ ಬರೋದಿಲ್ಲ ಅಂತ ಹೇಳೋದಕ್ಕೆ ಸಮಭ್ಯರ್ಚ ಜನಾರ್ದನ್. ಆ ಹರಿಸರ್ವತ್ವ ನಿದರ್ಶನ. ಎಲ್ಲ ಕಾಲಕ್ಕೂ ಕೂಡ ಏಕ ರೀತಿಯಲ್ಲಿ ಪೂಜೆ ಕೊಡ್ತಕ್ಕಂಥವನು ಯಾರು? ದೇವರೊಬ್ಬನೇನೆ. ಏ ಆಗಲ್ಲ, ಮತ್ತೆ ಮಾಡಬೇಕು, ನಮ್ಮದು ಏಕಾಶಿ ಮಾಡಬೇಕು ಅಂತ ಹೇಳಿ ತಾತು ನಂದಸ್ತು ಕಾಲಿಂದ. ಉಪವಾಸ ಇರೋದಿಲ್ಲ, ಏಕಾಶಿ ಉಪವಾಸ ಮಾತ್ರ ಇದ್ದೇ ಇರ್ತದೆ. ದೇವರು ನಂಬಿದ್ರೆ ಉಪವಾಸ ಏನು ಆಚಾರ? ಏಕಾಶಿ ಉಪವಾಸ ಅಂತ ಅರ್ಥ. ಎಲ್ಲ ಉಪವಾಸಗಳಲ್ಲ, ದೇವರು ನಂಬದೇ ಇದ್ದವರಿಗೆ ನಿತ್ಯ ಉಪವಾಸ, ದೇವರು ನಂಬಿದವರಿಗೆ ಏಕಾಶಿ ಒಂದೇ ಉಪವಾಸ. ನಾ ಯಾರಿಗೆ? ದೇವರಿಗೆ ಏನು ಮಾಡಿದ್ರು ದೋಷ ಅಲ್ಲ, ಆದರೆ ಮನೆಗಳಲ್ಲಿ ಮಾಡಬಾರದು ಅಂತೇಳಿ. ಮನೆಗಳಲ್ಲಿ ಅನ್ನದ ನೈವೇದ್ಯ ಮಾಡಬಾರದು, ಸ್ವಯಂಯುಕ್ತ ಸ್ಥಳದಲ್ಲಿ ಮಾಡಬಹುದು. ಮಾಡಿದ್ದು ವೇಸ್ಟ್ ಆಗೋದಿಲ್ಲ, ಮನೇನು ವೇಸ್ಟ್ ಆಗ್ತದೆ. ಅಲ್ಲಿ ಆದರೆ ಇದು ಕೊಟ್ಬಿಡ್ತಾರೆ. ಇಲ್ಲ ಇಲ್ಲ, ಇವರೇ ಬೇರೆ ಶುಚಿ ಮುಕ್ತಾವಳಿ ಕೃಷ್ಣಾಚಾರ ಸ್ಪಷ್ಟ ಬರೀತಾರೆ. ಅದಕ್ಕೆ ಇದು ಉಡುಪಿ ಕೃಷ್ಣನಿಗೆ ಅಲ್ಲೆಲ್ಲ ಏನು ಮಾಡ್ತಾರೆ ಪ್ರತಿನಿತ್ಯ? ಏಕಾಶಿ ಕೂಡ ಏನು ಮಾಡ್ತಾರೆ? ಅನ್ನ ನೈವೇದ್ಯನೇ ಮಾಡ್ತಾರೆ. ಅದರಿಂದ ಸ್ವಯಂಯುಕ್ತ ಸ್ಥಳಗಳಲ್ಲಿ ಮಹಾಕ್ಷೇತ್ರಗಳಲ್ಲಿ ಮಾಡಬಹುದು. ಮತ್ತೆ ಅದೇ ಮನೆಗಳಲ್ಲಿ ಮಾಡಬಾರ್ದು. ಶ್ರೀನಿವಾಸ ತೀರ್ಥರ ಮಾತಿಗೆ ಅಪವಾದ ಇದೆ. ಅವ್ರು ಹೇಳಿದ್ದೇನು, ಮನೆಯ ಪ್ರಸಕ್ತಿ ಮಾತ್ರ ಇಟ್ಟುಕೊಂಡು ಅನ್ನ ನೈವೇದ್ಯ ಮಾಡಬಾರ್ದು ಅಂತ ಹೇಳಿದರು. ಇವರೇನು ಹೇಳ್ತಾರೆ, ಸ್ವಯಂಯುಕ್ತ ಸ್ಥಳದಲ್ಲಿ ಮಾತ್ರ ಮಾಡಿದ್ರೆ ದೋಷ ಇಲ್ಲ, ಒಂದಕ್ಕೊಂದು ಇದು ರೂಲು, ಅದಕ್ಕೆ ಎಕ್ಸೆಪ್ಷನ್ ಮಾಡಬಹುದು. ಅದು ವಾದ ಇದೆ, ಅದಕ್ಕೊಂದು ವಾದ ಇದೆ. ಬಟ್ ಸಂಪ್ರದಾಯ ಮಾತ್ರ ಫಲ ನೈವೇದ್ಯ ಮಾಡೋದು ಅದು ಹೇಳಿದ್ದೇನೆ. ಒಂದು ಇದಿದೆ, ಒಂದು ಸಂಪ್ರದಾಯ ಇದೆ, ಅದರಿಂದ ದೋಷ ಅನುಸಂಧಾನ ಮುಖ್ಯ ಅಷ್ಟೇ, ಅನುಸಂಧಾನ ಮುಖ್ಯ ಅಷ್ಟೇ. ಹಾಂ, ವಿಸರ್ಜನೆ ಮಾಡ್ತಾರೆ, ಯಾರು ತಗೊಳ್ಳೋದಿಲ್ಲ. ಯಾರಿಗೆ? ನಾವು ತಗೊಳ್ಳಾಗಿಲ್ಲ, ನೈವೇದ್ಯ ಅಷ್ಟೇ ಮಾಡಿಬಿಟ್ಟಿರ್ಬೇಕು. ಬರೋ ದಿವಸ ಮೆರುವಂತ ನೈವೇದ್ಯತೆ ಮಾಡಿಕೊಡ್ಬೇಕು, ಇಲ್ಲದೆ ಸಮಾಧಿಗಳಿಗೆ ಕೊಟ್ಟು ಆಮೇಲೆ ತಗೋ, ಮೊದಲು ತಗೊಳ್ಳಾಗಿಲ್ಲ. ಇದು ಕೃಷ್ಣಾಷ್ಟಮಿನೂ ಹಾಗೇನೆ, ಕೃಷ್ಣರಾಷ್ಟ್ರಮಿ ಕೂಡ ಮಧ್ಯರಾತ್ರಿ ದೇವರಿಗೆ ನೈವೇದ್ಯ ಎಲ್ಲ ಮಾಡಿಬಿಡಬೇಕು. ಮಹಾಲಕ್ಷ್ಮಿಗೂ ನೈವೇದ್ಯ ಮಾಡೋಗಿಲ್ಲ, ದೇವರಿಗೆ ಮಾತ್ರ ಮಾಡಬೇಕು. ಅದಕ್ಕೆ ಅವತ್ತು ಯಾಕೆ ಫಲಹಾರ ಮಾಡೋಕ್ಕೆ ಬರೋದಿಲ್ಲ ರಾತ್ರಿ ಅಂತ ಕೇಳಿದರೆ, ಮಹಾಲಕ್ಷ್ಮಿ ಅದರಾದ್ರೆ ನೈವೇದ್ಯ ಇಲ್ಲ. ಇವ್ನು ಫಟ್ಲಾದ ತೇಕೋತ ಕುತ್ಕೊಂಡ್ಬಿಟ್ರೆ ಹೇಗಾಗುತ್ತೆ? ತಿಂದುಬಿಟ್ಟು ಭಾಳ ತಪ್ಪು, ಅಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಜನ ಮಾಡ್ತಾರೆ. ನಮ್ಮ ಸಂಪ್ರದಾಯ ಇದೆ, ಯಾವ ಸಂಪ್ರದಾಯ ಆಗಿದ್ರೆ ಅವತ್ತು ನೈವೇದ್ಯ ಇಲ್ಲ, ವೈಷ್ಣುದೇವ ಇಲ್ಲ, ಅದು ಬ್ರಹ್ಮಯಜ್ಞ ಇಲ್ಲ, ಅದನ್ನ ಹೇಗೆ ರಾತ್ರಿ ತಗೋತಾರೆ? ಭಾಳ ತಪ್ಪು. ಅದೆಲ್ಲೋ ಸಂಪ್ರದಾಯ ಅಂತ ಬಂದುಬಿಟ್ಟಿದೆ. ಸಂಪ್ರದಾಯ ಅಂತ ಯಾರದೋ ಸಂಪ್ರದಾಯ, ಇವ್ರು ಯಾಕೆ ಮಾಡ್ಬೇಕು ಈ ಮಧ್ಯೆ? ಅವ್ರ ಸಂಪ್ರದಾಯ ಹಾಳಾಗ ಸಂಪ್ರದಾಯ ಇದ್ರೆ ಹಾಳಾಗಿಲ್ಲ, ನಮ್ದೇನು? ಹೌದಲ್ಲ, ಏಕಾಶಿ ಉಪವಾಸ ಮಾಡಿದವರು ಇದ್ದಾರೆ, ಸಂಪ್ರದಾಯ ಆಗುತ್ತೆ ಅದು, ತಪ್ಪು. ಇಲ್ಲ ಇಲ್ಲ ಇಲ್ಲ, ನೆಪ್ತೇ ಇಲ್ಲ. ನರಕಚತುರ್ದಶಿ ರಥಸಪ್ತಮಿ ಅಂತ ದಿವಸ ಇಲ್ಲಿ ಮಾತ್ರ ನಿತ್ಯ ಕೊಡಬೇಕು. ಇದರಲ್ಲಿ ಮತ್ತೆ ಉಪಕರ್ಮ ಅಂಥದ್ರಲ್ಲಿ ಮಾತ್ರ ಏಕಾದಶ್ಯಾಂ ನಿರಾಹಾರ. ಸ್ಪಷ್ಟ ಬರೆದಿದ್ದಾರೆ, ಅವ್ರು ದಿನಶ್ಚರ್ಯ ಬರೀಬೇಕು. ಆಚಾರ ಅಥ ಸ್ವಾಭಂ ಸಹ ಆಚಾರ ಹೇಳಿದ ಮಾತು ವಿವರಣೆ ಮಾಡಿದ್ರು ಅಷ್ಟೇ. ಹೆಚ್ಚಾಗಿ ಯಾರ್ಯಾರು ಅವರೊಬ್ಬರೇ ಅಲ್ಲ, ಯಾರ ಜಯಂತಿ ಬಗ್ಗೆ ಬರೀತಾರೋ ಅವರೆಲ್ಲ ಹೇಳ್ತಾರೆ, ಗೊತ್ತಾಯ್ತಾ? ಜಯಂತಿ ನಿರ್ಣಯದ ಬಗ್ಗೆ ಯಾರ್ಯಾರು ಬರೀತಾರೆ, ಕೃಷ್ಣಾಷ್ಟಮಿ ಯಾರ್ಯಾರು ಬರೀ, ಎಲ್ಲರೂ ಹೇಳಿದ್ದಾರೆ. ಪ್ರಸಕ್ತಿ ಬರೋದ ಕಾಲಕ್ಕೆ ಹೇಳೋದಿಲ್ಲ ಅಷ್ಟೇ ಹೊರತು, ಪ್ರಸಕ್ತಿ ಬಂದಾಗ ಹೇಳ್ತಾರೆ. ಸ್ನಾತುಂ ನಂದಸ್ತು ಕಾಲಿಂದ್ಯ ಮುಗಿತು, ಏಕಾಶಿ ಉಪವಾಸ ಮುಗಿತು. ದ್ವಾದಶಿ ಬೆಳಿಗ್ಗೆ ಏನು ಮಾಡ್ದ? ಕಾಲಿಂದ್ಯಾಹ ಜಲಂ ಅವಿಶತ್. ಸ್ನಾತುಂ ಸ್ನಾನ ಮಾಡೋಕ್ಕೋಸ್ಕರ ಯಮುನಾನದಿಯೊಳಗೆ ಪ್ರವೇಶವನ್ನು ಮಾಡಿದ. ಇಲ್ಲೊಂದು ಪಾಯಿಂಟ್ ಇದೆ, ಏನಾಯ್ತು ಈಗ ಪ್ರಶ್ನೆ ಅಂದರೆ, ಅವತ್ತು ಮರು ದಿವಸ ಸಾಧನೆ ದ್ವಾದಶಿ ಇದೆ, ಗೊತ್ತಾಯ್ತಿಲ್ಲ? ಆ ಸಾಧನೆ ದ್ವಾದಶಿ ದಿವಸ ಏನು ವಿಶೇಷ? ಬೇರೆ ದಿವಸಗಳ ಕಾಲ ಅರುಳೋದಕ್ಕಿಂತ ಮುಂಚೆ ಸ್ನಾನ ಮಾಡಬಾರ್ದು, ಅರುಣೋದಯ ಯತಿಗಳು ಕೂಡ ಯಾವಾಗ ಸ್ನಾನ ಮಾಡಬೇಕು? ಅರುಣೋದಯ ಕಾಲಕ್ಕೆ ಸ್ನಾನ ಮಾಡಬೇಕು. ಮುಂಚೆ ಸ್ನಾನ ಮಾಡಿದರೆ ಹಿಂದಿನ ದಿವಸ ಸ್ನಾನ ಅಂತ ಕೌಂಟ್ ಆಗುತ್ತೆ. ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆ 4 ಗಂಟೆಗೆ 1 ಗಂಟೆ 36 ನಿಮಿಷ ಆದರೆ ಮುಂಚೆ ಸ್ನಾನ ಮಾಡಿಬಿಟ್ರೆ ಅದು ಅವತ್ತಿನ ಸ್ನಾನ ಅಂತ ಕೌಂಟ್ ಆಗೋದು, ಹಿಂದಿನ ದಿವಸ ಸ್ನಾನ ಆಗುತ್ತೆ. ಆ ಕಾಲಕ್ಕೆ ಯತಿಗಳು ಸ್ನಾನ ಮಾಡಬೇಕು, ಉಳಿದವರು ಮಾಡಬಹುದು. ಆದರೆ ಸಾಧನೆ ದಾಸಿ ಮಾತ್ರ ಏನು ವಿಶೇಷ ಅಂದರೆ ಗೊತ್ತಾಯ್ತಾ, ವರ್ಣೋದಯ ಬೇಕಾಗಿಲ್ಲ ಅದಕ್ಕೆ. ಏನು ಸಾಕದಕ್ಕೆ? ಮಹಾನಿಶೀತ ಅಂತ ಕರೀತಾರೆ. ಮಹಾನಿಶೀತ ಅಂತ ಹೇಳಿದರೆ ರಾತ್ರಿನ 3 ಭಾಗ ಮಾಡಬೇಕು. 2.5 ಗಂಟೆವರೆಗೆ ಪ್ರಶ್ನೆ ಅಲ್ಲ ಅಲ್ಲಿ. ರಾತ್ರಿನ 3 ಭಾಗ ಮಾಡಿಬಿಡ್ಬೇಕು. 3 ಭಾಗ ಸಾಧಾರಣ 12 ಗಂಟೆ ಇದೆ. 12 ಗಂಟೆ ಇದ್ದರೆ ಎಷ್ಟು ಭಾಗ ಆಗುತ್ತೆ? ಒಂದೊಂದು ಭಾಗಕ್ಕೆ ಎಷ್ಟು ಬಂತು? 4 ಗಂಟೆ ಬಂತು. ಸೂರ್ಯೋದಯ 6 ಅಂತ ಇಟ್ಕೊಳ್ಳಿ. 4 ಗಂಟೆ ಬಂದರೆ 4 ಗಂಟೆ ಹಿಂದೆ ಹೋಗ್ಬೇಕು. ಎಷ್ಟಾಯ್ತಾಗ? 2 ಗಂಟೆ. ಸೂರ್ಯೋದಯ 6ವರೆಗಿದ್ದರೆ 2:30 ಆಗುತ್ತೆ, ಗೊತ್ತಾಯ್ತೀರ. ಸೂರ್ಯ 5ವರೆಗಿದ್ದರೆ 1:30 ಬರುತ್ತೆ. ಆ ಥರ ಅದು ಮಹಾನಿಶೀತ ಅನ್ನೋದನ್ನು ಯಾವ ಕಾಲಕ್ಕೂ ಕೂಡ ಟೈಮ್ ಹೇಳಬಾರ್ದು. ರಾತ್ರಿ ಎಷ್ಟಿದೆಯಪ್ಪ ಆಗ? ಬೇಸಿಗೆಯಲ್ಲಿ ರಾತ್ರಿ ಕಡಿಮೆ ಇರುತ್ತೆ, ಇದರಲ್ಲಿ ಜಾಸ್ತಿ ಬರುತ್ತೆ ಡಿಸೆಂಬರ್ ಕಾಲದಲ್ಲೆಲ್ಲ, ಗೊತ್ತಾಯ್ತಾ. ರಾತ್ರಿ ಜಾಸ್ತಿ ಇದ್ದಾಗ ಬೇಗ ಹೇಳ್ಬೋದು. ಅಂದರೆ ಬೊಟ್ಟಿನ ಮೇಲೆ ಮಹಾನಿಶೀತ ಕಾಲ. ನಿಶೀತ ಅಂದರೆ 12 ಗಂಟೆ, ಮಧ್ಯರಾತ್ರಿ ನಿಶೀತ ಅಂತಾರೆ. ಮಹಾನಿಶೀತ ಅಂದರೆ ಲಾಸ್ಟ್ 1/4 ಭಾಗ ಇದೆಯಲ್ಲ, ಅದನ್ನು ಮಹಾನಿಶೀತಕ್ಕಿಂತ ಮುಂಚಿನ ಕಾಲ. ಆಮೇಲೆ ಮಾಡ್ಬೋದು ಅಂತ ಶಾಸ್ತ್ರ ಇದೆ. ಅಂದರೆ ಅರ್ಥ ಏನಾಯ್ತು, ಈಗ 6 ಗಂಟೆ ಸೂರ್ಯೋದಯ ಅಂತಿದ್ರೆ ಬೇರೆ ದಿವಸಗಳಲ್ಲಿ 4:24 ಸ್ನಾನ ಮಾಡಬೇಕು. ಮುಂಚೆ ಮಾಡಾಗಿಲ್ಲ, ಅರ್ಥ ಆಯ್ತಾ. ಆದರೆ ಸಾಧನ ದಾಸ ಇದ್ದಾಗ ಮಾತ್ರ 2 ಗಂಟೆ ಮಾಡ್ಬೋದು, 6 ಗಂಟೆ ಸೂರ್ಯೋದಯ ಇದ್ದರೆ, ಅರ್ಥ ಆಯ್ತಾ. ರೀತಿ ನಂದ ಏನು ಮಾಡ್ದ? ಆ ರೀತಿ ತೋದು ಸ್ನಾನಕ್ಕೆ ಹೊರಟ. ತಮಾಷೆ ಅಂದರೆ ಇನ್ನೂ ಬೈ ಹೊರಟುಬಿಟ್ಟ ಅದಕ್ಕಿಂತ ಮುಂಚೆ, ಅರ್ಥ ಆಯ್ತಾ. ಆ ಕಾಲಕ್ಕೆ ಕೊಟ್ಟರೆ ಪ್ರಾಬ್ಲಮ್ ಇರಲಿಲ್ಲ, ಇನ್ನೂ ಬೇಗ ಹೊರಟುಬಿಟ್ಟ. ಅಲ್ಲಿ ಪ್ರಾಬ್ಲಮ್ ಬಂತು. ಏನು ಪ್ರಾಬ್ಲಮ್ ಅಂತ ಹೇಳ್ತಾ, ತಂ ಗೃಹೀತ್ವಾ ಅನಯದ್ ಭೃತ್ಯೋ ವರುಣಸ್ಯಾಸುರು ಅಂತಿಕಂ ಅಭಿಜ್ಞಾಯಾಸುರೀಂ ವೇಲಾಂ ಪ್ರವಿಷ್ಟ ಮುದಕಂ ನಿಶೀ. ತಂ ಗೃಹೀತ್ವಾ ಅನಯತ್ ಭೃತ್ಯ. ಆಗ ವರುಣಸ್ಯ ಭೃತ್ಯ ಅಸುರ ಅಂತಿಕಂ. ಅದೇನು ಮಾಡಿದ ವರುಣನ ಒಬ್ಬ ಭೃತ್ಯ, ಅವನ ಅಸುರ. ಅವನೇನು ಮಾಡಿದ? ನಂದಕ್ಕೊಬ್ಬನ ಹಿಡ್ಕೊಂಡ, ಸೀದಾ ವರುಣಕ್ಕೆ ಹೇಳ್ಕೊಂಡು ಹೋಗ್ಬಿಟ್ಟ. ಯಾತಕ್ಕೆ ಹೇಳ್ಕೊಂಡು ಹೋದ ಅಂತ ಪ್ರಶ್ನೆ. ಅವಿಜ್ಞಾಯ ಆಸುರೀಂ ವೇಲಾಂ. ಅದು ಆವತ್ತು ಇನ್ನೂ ಕೂಡ ಮಹಾನಿಶೀತ ಮುಗಿದಿರಲಿಲ್ಲ, ಇನ್ನೂ ಇತ್ತದು ಅಸುರರ ಕಾಲ. ಅದು ಮಧ್ವೇದಲ್ಲಿ ಬರ್ತದಲ್ಲ, ನೀವೆಲ್ಲ ಎಂಥ ಕಾಲದಲ್ಲಿ ಬಂದಿದ್ದೀರಿ ಈಗ? ಅಸ್ಮದ್ವಿಹಾರ ಸಮಯೋಪಗತಾನ್ ಸಮಸ್ತಾನ್. ನಮ್ಮ ವಿಹಾರ ಕಾಲಕ್ಕೆ ಬಂದಿದ್ದೀರಿ, ಈತ ಅದೇ ಕೆಲಸ ಮಾಡಿದೆ. ಇನ್ನು ಅವಸರ ವೇಳೆ ಮುಗಿದಿಲ್ಲ, ಆದ್ದರಿಂದ ಅದಕ್ಕೆ ಮಹಾನಿಶ್ಚಿತ ಓಡಾಡಬಾರದು. ಅದಕ್ಕೆ ನಿಯಮಗಳು ಹೇಳ್ತಾರೆ. ಈಗೆಲ್ಲ ಮಹಾನಿಶ್ಚಿತ ಕಾಲಕ್ಕೆ ಒಳ್ಳೆ ಓಡಾಡ್ತಿರ್ತಾರೆ ಅಂದರೆ ಅರ್ಥ. ಮಹಾನಿಶ್ಚಿತಕ್ಕಾಗಿ ಯಾರು ಓಡಾಡಬೇಕು? ಅಸುರರು. ಹಾಗಾಗಿಬಿಡುತ್ತೆ ಅಷ್ಟೇ. ಅವಿಜ್ಞಾಯ ಆಸುರಿಯ ಕಾಲಕ್ಕೂ ಮಹತ್ವ ಇದೆ ಅಂತ ಹೇಳ್ತಾರೆ. ಕಾಲಕ್ಕೂ ಮಹತ್ವ ಇದೆ. ರಾತ್ರಿ ಹೊತ್ತಲ್ಲಿ ಅಪಾಯ ಜಾಸ್ತಿ ತಾನೇ, ಮಧ್ಯರಾತ್ರಿ ಹೆಚ್ಚು ಅಪಾಯ ಇರೋದಾಗಲೇ. ಅವಿಜ್ಞಾಯ ಆಸುರಿಯಂ ವೇಲಾಂ. ಅದು ಅವಸರದಲ್ಲಿ ಆತ ಮರೆತುಬಿಟ್ಟಿದ್ದ. ಅದು ತಮ್ಮ ವೇಳೆ ಅಂತ ಬಂತು, ಹೇಳ್ಕೊಂಡು ಹೋಗೇಬಿಟ್ಟ. ಪ್ರವಿಷ್ಟ ಬುಧ ಕಮ್ಮಿಸಿ. ಮಧ್ಯರಾತ್ರಿಯಲ್ಲೇ ಸ್ನಾನ ಕೊರಟ ಅವನನ್ನು ಒಬ್ಬ ವರ್ಣ ವೃತ್ತಿಯನಾದ ಅವಸರ ಕರ್ಕೊಂಡು ವರ್ಣಲೋಕಕ್ಕೆ ಒಯ್ದುಬಿಟ್ಟ. ಗೋಪಾಲಾಹ ತಮಪಶ್ಯಂತಹ ಕೃಷ್ಣ ರಾಮ ಇತಿ ಚುಕ್ರಶುಹು ಭಗವಾನ್ ತದುಪಶ್ರುತ್ಯ ಪಿತರಂ ವರುಣಾಹೃತಂ ತದಂತಿಕಂ ಗತೋ ರಾಜನ್ ಸ್ವಾನಾಂ ಅಭಯದೋ ವಿಹುಹು. ಕಷ್ಟ ಕೃಷ್ಣ ಏನು ಮಾಡಿದ್ವಿ? ಗೋಪಾಲರು ನೋಡಿದರು. ಬೇರೆ ದಿವಸಕ್ಕಿಂತ ಬೇಗ ಗೊತ್ತಾಯ್ತು ಅವತ್ತು. ಯಾತಕ್ಕೆ? ಸಾಧನ ದಾಸ್ಯ ಅಲ್ಲ, ಸಾಧನ ದಾಸ್ಯ ಯಜಮಾನ ಬೇರೆ ಕಂಡಿರ್ತಾವ. ನೈವೇದ್ಯ ಕಾಯ್ತಿರ್ಬೇಕಲ್ಲ, ನೋಡ್ತಾರೆ. ನಂದಗೋಪನೇ ನಾಪತ್ತೆ, ಯಜಮಾನನೇ ಇಲ್ಲ. ಗೋಪಾಲಾಹ ಉಳಿದ ದಿವಸ ಆಗಿದ್ರೆ ಸ್ವಲ್ಪ ಲೇಟಾಗಿ ಗೊತ್ತಾಗಬಹುದಾಗಿತ್ತು, ಅವತ್ತು ಬೇಗನೆ ಗೊತ್ತಾಯ್ತು. ಗೋಪಾಲಾಹ ತಮ್ಮ ಅಪಶ್ಯಂತಹ ಹೇ ಕೃಷ್ಣ ರಾಮ ಅಂತ ಹೇಳಿ ಬಂದರು. ಅವ್ರು ಏನೇ ಪ್ರಾಬ್ಲಮ್ ಬಂದರು, ಇದು ಮಂತ್ರ ಅಷ್ಟೇ, ಕೃಷ್ಣ ರಾಮ ಅಷ್ಟೇ. ಚುಕ್ರಶಿವ ರಾಮ ಅಂತ ಹಾಗೆ ಕರೆದಾಗ ಮೇಲ್ನೋಟಕ್ಕೆ ಬಲರಾಮ ಅಂತ ಅರ್ಥ. ಇಲ್ಲಿ ಒಳಗೆ ಅರ್ಥ ಮಾಡಿಕೊಂಡ್ರೆ ಸಾಕ್ಷಾತ್ ರಾಮನೇ, ರಾಮಾವತಾರ ಮೊದಲೇ ಆಗಿತ್ತಲ್ಲ, ಅದಕ್ಕೆ ರಾಮ ಅಂತ ಅಲ್ಲಿ ಅರ್ಥ ಮಾಡ್ಕೊಳ್ಳೋಕು ಬರೋದು. ಚುಕ್ರಶಿವ ಭಗವಾನ್ ತದುಪಶ್ರುತ್ಯ. ಕೃಷ್ಣ ಏನು ಮಾಡಿದ? ಆ ಸ್ತೋತ್ರ ಕೇಳಿದ ತಕ್ಷಣ ಪಿತರಂ ವರುಣಾಹೃತಂ, ವರುಣನಿಂದ ಎಳೆಯಲ್ಪಟ್ಟಂಥ ನಂದಗೋಪನನ್ನು ಬಿಡಿಸ್ಕೊಂಡ್ಬರಬೇಕು ಅಂಥೇಳಿ ತದಂತಿಕಂ ಗತಃ. ಎಲ್ಲಿಗೆ ಹೊರಟ ಕೃಷ್ಣ? ವರ್ಣಲೋಕಕ್ಕೆ ಹೊರಟುಬಿಟ್ಟ. ಸ್ವಾನಾಂ ಅಭಯದೋ ವಿಭುಹು. ಏನು ಮಾಡಿದೆ ಅವರಿಗೆಲ್ಲ? ಯೋಚನೆ ಮಾಡಬೇಡಿ, ನೀವೆಲ್ಲ ತಯಾರು ಮಾಡಿಕೊಳ್ಳಿ, ನನ್ನ ಕರ್ಕೊಂಬರ್ತೇನೆ ಅಂತ ಕೃಷ್ಣ ಹೊರಟುಬಿಟ್ಟ. ಸ್ವಾನಾಂ ಅಭಯತಃ ವಿಭು. ಇದರ ಅರ್ಥ ಏನು ಅಂದರೆ, ಕೃಷ್ಣ ಅವತ್ತು ಎದುರಿಗಿದ್ದ, ತಾನು ಹೋದ ಅಷ್ಟೇ ಅಲ್ಲ, ನಮಗೆ ಯಾವುದೇ ಆಪತ್ತು ಬಂದರೂ ಕೂಡ ಸ್ವಾನಾಂ ಅಭಯದೋ ಹರಿಹಿ. ದೇವರು ನಮಗೆ ಕಾಣದಂತೆ ಅವ್ರಿಗೆ ಹೋದ, ಕಾಣದೆ ನಮಗೆ ಅವನು ಅನುಗ್ರಹ ಮಾಡ್ತಾರೆ. ಆದ್ದರಿಂದ ಆಪತ್ತು ಬಂದಾಗ ದೇವರು ಸ್ಮರಣೆ ಮಾಡಿದರೆ ದೇವರು ಏನು ಮಾಡ್ತಾನೆ? ಕೈ ಬಿಡೋದಿಲ್ಲ, ಕಾಪಾಡೇ ಕಾಪಾಡ್ತಾನೆ. ಅವ್ರು ಸ್ಮರಣೆ ಮಾಡಿರ್ತಾನೆ, ರೆಸ್ಪಾಂಡ್ ಮಾಡಿದ್ರು. ಅಷ್ಟು ವಿಷ್ಣು ಸಹಸ್ರನಾಮ ಹೇಳಿದರೆ ಸಾಕು, ಕೃಷ್ಣಾಷ್ಟೋತ್ರ ಶತನಾಮ ಸ್ತೋತ್ರ ಹೇಳಿದರೆ ಸಾಕು, ಕೃಷ್ಣ ಕೃಷ್ಣ ಅಂದರೆ ಸಾಕು. ಕೃಷ್ಣ ಏನು ಮಾಡ್ತಾನೆ? ತಕ್ಷಣನೇ ಅನುಗ್ರಹ ಮಾಡ್ತಾನೆ. ಅದನ್ನು ಸಂಧಾನ ಮಾಡಬೇಕಲ್ಲ, ನಾವು ಕಥೆ ಆಗಿಬಿಡುತ್ತೆ, ಇಲ್ಲದ ಕಥೆ ಆಗಿಬಿಡುತ್ತೆ. ಇದು ಅಪ್ಲೈ ಮಾಡ್ಕೊಂಡಾಗ ಏನಾಗುತ್ತೆ? ಪ್ರಾಕ್ಟಿಕಲ್ ಯುಟಿಲಿಟಿ ಗೊತ್ತಾಗುತ್ತೆ. ನಮಗೆ ಆಪತ್ತು ಬರೋದೇನು ಹೊಸದಲ್ಲ, ಬಂದೇ ಬರ್ತಾ ಇರುತ್ತೆ. ತಕ್ಷಣ ಏನು ಮಾಡಬೇಕಾಗ? ಕೃಷ್ಣ ಕೃಷ್ಣ ರಾಮ ರಾಮ ಅಂತ ಹೇಳಿದ ತಕ್ಷಣ ಪರಿಹಾರ ಆಗುತ್ತೆ. ಅದನ್ನೇ ಸಂತ ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತಚಿತ್ ಸರ್ವೇ ವಿಧಿ ನಿಷೇಧಾಶ್ಯು ಏತಯೋರೇವ ಕಿಂಕರ ಅಂತ ಹೇಳಿ. ಪ್ರಾಪ್ತಂ ವಿಶ್ವರ್ಷೀಕೇಶಂ ಲೋಕಪಾಲ ಸಪರ್ಯಯ ಮಹತ್ಯಾ ಪೂಜಯಿತ್ವಾಹ ತದ್ದರ್ಶನ ಮಹೋತ್ಸವ. ನೋಡಿದ್ರು ವರುಣದೇವರಾಗ, ಪ್ರಾಪ್ತಂ ವೀಕ್ಷ ಋಷಿಕೇಶಂ, ಋಷಿಕೇಶ ಕೃಷ್ಣ ಬಂದಿದ್ದಾನೆ, ಲೋಕಪಾಲ ದಿಕ್ಪಾಲಕ ಆಯ್ತ. ವರುಣ ಯಾರು? ದಿಕ್ಪಾಲಕ. ಯಾವ ದಿಕ್ಕಿಗೆ? ಯಾವ ದಿಕ್ಕಿಗೆ ಪಾಲಕ? ಪಶ್ಚಿಮ ದಿಕ್ಕಿಗೆ. ಲೋಕಪಾಲ ಸಪರ್ಯಯ, ಸಪರ್ಯ ಅಂದ್ರೆ ಪೂಜೆ, ಪೂಜೆಯಿಂದ ಮಹತ್ಯಾ ಸಪರ್ಯ, ದೊಡ್ಡ ಪೂಜೆ ಇಟ್ಕೊಂಡ್ಬಿಟ್ಟ ಕೃಷ್ಣ ಬಂದಿದ್ದಾರೆ ಅಂತೇಳಿ ಪೂಜೆ ಇತ್ತು, ಪೂಜೆ ಮಾಡಿಬಿಟ್ಟು ತದ್ದರ್ಶನ ಮಹೋತ್ಸವ. ಭಾರಿ ಖುಷಿ ಅಂತ ಇನ್ನು ವರುಣದೇವರಿಗೆ ಹುಚ್ಚದ್ದು ಆನಂದ ಪಡ್ತಾ ಇದ್ದಾರೆ, ಪಟ್ಟು ಕೇಳ್ತಾರೆ, ಸ್ತೋತ್ರ ಮಾಡ್ತಾರೆ, ಏನು ಕೃಷ್ಣ ಇಲ್ಲಿ ಬಂದಿದ್ದು ಅಂತ ಕೇಳ್ತಾರೆ. ಇದು ವಿಶೇಷ, ರಾಮಾವತಾರದಲ್ಲಿ ಸಮುದ್ರರಾಜನ ದರ್ಶನ ಕೊಟ್ಟಿದ್ದ, ಅಲ್ಲಿಗೆ ಹೋಗಿ ಇಲ್ಲಿ ಇರೋ ಇಲ್ಲಿ ಇದ್ದಲ್ಲಿಗೆ ಬಂದು ದರ್ಶನ ಕೊಟ್ಟ, ಮತ್ತೆ ಅದು ಏನಾಯ್ತು ಅಂತ ಮುಂದೆ ಹೇಳ್ತಾರೆ, ಅದನ್ನು ನಾಡೋ. ಓಂ. ಯಾಕೆ ಭೃತ್ಯರವರು ಸ್ಲೇವ್ಸ್ ಇದ್ದಾಗ ಕಂಟ್ರೋಲ್ ಮಾಡಿ ಇಟ್ಕೊಂಡಿರ್ತಾರೆ ಹತ್ರ, ಓ ರಾಕ್ಷಸರು ಇರ್ತಾರೆ, ಸಂಬಳ ಕೊಟ್ಟು ಇಟ್ಕೊಂಡಿರ್ತಾರೆ ಅಷ್ಟೇ ಆತ. ಹಾಂ.